ಅಂತ ಪ್ರವಿಶ್ಯಮಾತ ಸಂಜೀವಯಕ್ಷಿಲಶಕ್ತಿಧರ ಅನ್ಯಾಂಸಕ್ತಚರಣವಣತ್ವಾದಿ ಪ್ರಾಣಾಮೇ ಪುರುಷಾಯ ವ್ಯಾಸಾಯ ಪವನಾಶಾಯ ಶ್ರೀಶಾಯ ಗುಣರಾಶಯೇ ವಿದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ರಸತು ಶ್ರೀಮದಾನಂದ ತೀರ್ಥೇಂದ್ರನೋ ಹೃದಂಬರೇ ಯದ್ವಚ ಚಂದ್ರಿಕಾ ಸ್ವಾಂತ ಸಂತಾಪಂ ಮುನಿಕೃತ ವಾಣಿತೇ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮಧ್ವಾಕ್ಯ ಸರನಿರ್ಭೂಯಾತ್ ಶ್ರೀಮದಾಚಾರ್ಯ ಭಾವಕ ಹರಾಯ ಭಜಕಾರಿಷ್ಠಹರಾಯ ಪುರವೈರಿಣೆ ಭವಾಯ ಭವತೆ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾ ಸುರಾವೋಹಂ ವೀಡೇ ಸೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋ ಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ಕಾಮಸುಕ್ಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯ ಉದಾಹೃತಂ. ಸ್ವಾತಿರಾಜಗುರೂನ್ ವಂದೇ ರಘೂತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಶ್ರೀ ಗುರುಭ್ಯೋ ನಮಃ. ಹರಿಹಿ ನಾರಾಯಣಂ ಅಖಿಲಪೂರ್ಣಗುಣೈಕದೇಹಂ ಸರ್ವಜ್ಞಮಚ್ಯುತಮಪೇತಸಮಸ್ತದೋಷಂ ಪ್ರಾಣಸ್ಯ ಸರ್ವಜಗತಿ ಪರಮೇಶ್ವರಸ್ಯ ಸಾಕ್ಷಾದಧೀಶ್ವರಮಿಯಾಂ ಶರಣಂ ರಮೇಶ. ರೈತರೇ ಭಾಷ್ಯವನ್ನು ಶ್ರೀಮದಾಚಾರ್ಯರು ಈ ಮಂಗಲ ಶ್ಲೋಕದಿಂದ ಪ್ರಾರಂಭ ಮಾಡ್ತಾ ಇದ್ದಾರೆ. ರೈತರೇ ಉಪನಿಷತ್ತು ಋಗ್ವೇದದ ಉಪನಿಷತ್ತು. ಇದಕ್ಕೆ ಋಷಿ ಐತರೇ ರೂಪಿ ಪರಮಾತ್ಮ, ಪ್ರತಿಪಾದ್ಯ ದೇವತೆ ಐತರೇ ರೂಪಿ ಪರಮಾತ್ಮನೇ. ಇದರ ಹಿನ್ನೆಲೆಯೆಲ್ಲ ಹೇಳ್ತಾನೆ. ಪ್ರಾದುರ್ಬಹೂವ ಭಗವಾನ್ ತಪಸೇತರಾಯ ನಾರಾಯಣೋ ಅಭ್ಯಜಸುತಸ್ಯ ವಿಶಾಲ ರಾಮ್ನಃ ತಸ್ಮಿನ್ ಗತೆ ಅಧ್ವರ ಬಹು ಸ್ವರ ವಿಪ್ರ ಸಂಘೋ ನಿಶ್ಚೇತನಸ್ತದನು ಪದ್ಮಭವೋ ಅಮುಮಸ್ತೌ. ಭಗವಾನ್ ನಾರಾಯಣ ಇತರಾಯ, ಇತರ ಅಂತ ಒಬ್ಬ ದೇವಿ, ಅವರಿಗೆ ಪುತ್ರತ್ವೇನ ಪತಿ ವಿಶಾಲ ಅಂತ ಹೆಸರು. ಇತರಾದೇವಿ ತಾಯಿ, ವಿಶಾಲ ಹೆಸರಿನ ರಾಜ, ಇತರ ತಂದೆ. ಪ್ರಾದುರ್ಬಹುವ ಪರಮಾತ್ಮವರ ಪುತ್ರತ್ವೇನ ಪ್ರಾದುರ್ಭೂತನಾದ, ಅದಕ್ಕೆ ಐತರೇಯ ಅಂತ ಹೆಸರಾಯಿತು. ಕುಂತಿಯ ಮಕ್ಕಳು ಕೌಂತೆಯರ ಹೇಗೋ ಇತರಾದೇವಿಯ ಮಗನಾಗಿದ್ದಕ್ಕೆ ಐತರೇಯ ಅಂತ ಹೆಸರು. ತಸ್ಮಿನ್ ಗತೆ ಅಧ್ವರಂ, ಒಂದು ಯಜ್ಞ ಮಂಟಪಕ್ಕೆ ಪರಮಾತ್ಮ ಮುಗಿದ ಇದಕ್ಕೆ ಐತರೇಯ ರೂಪದಿಂದ ಬಂದ. ಅವಾಗೇನಾಯಿತು, ಸುರವಿಪ್ರಸಂಘ ನಿಶ್ಚೇತನ, ಆತನ ಕಾಂತಿಯ ಮುಂದೆ ಆ ಸುರಸಂಘ ವಿಪ್ರಸಂಘ, ಸುರರೆಲ್ಲ ಯಜ್ಞದಲ್ಲಿ ಆರಾಧಿತರಾದ ದೇವತೆಗಳು, ಋಷಿಗಳೆಲ್ಲ ಆರಾಧನೆ ಮಾಡ್ತಕ್ಕಂಥವುಗಳು, ಅವರೆಲ್ಲರ ತೇಜಸ್ಸು ಸಹ ಡಿಮ್ಮಾಗಿ ಹೋಯಿತು. ಸೂರ್ಯೋದಯವಾಗ್ತಿರ್ಲಿಕ್ಕೇನೆ ಒಂದು ನಕ್ಷತ್ರ ನಮಗೆ ಕಾಣೋದಿಲ್ಲ. ಆ ರೀತಿಯಾಗಿ ಅವರ ಕಾಂತಿ ಆಯಿತು. ತದನು ಅನಂತರ ಪದ್ಮಭವ ಅಮುಮಸ್ತೌ, ಬ್ರಹ್ಮದೇವರು ಈ ಐತರೇ ರೂಪಿ ಪರಮಾತ್ಮರನ್ನು ಸ್ತೋತ್ರ ಮಾಡಿದರು. ತೇರಸ್ತುತಸ್ವ ಭಗವಾನ್ ಗಿರಿಸೇಂದ್ರ ಮುಖ್ಯಾನ್ ಸರ್ವಾನ್ ಅಬೋಧಯತ ಅಜೇನ ಸಹೈವ ತೇಥಾ. ತಷ್ಟ ಪರಮಾತ್ಮ ಅವರೆಲ್ಲರಿಗೂ ಕೂಡ ಉಪದೇಶವನ್ನು ಮಾಡಿದ. ದಾಸತ್ವ ಮಾಪುರತ ಏವ ಮಹತ್ಸುರಾಣ, ಎಲ್ಲರೂ ಸಹ ಪರಮಾತ್ಮನ ದಾಸತ್ವವನ್ನು ವಹಿಸಿಬಿಟ್ರು. ಅದಕ್ಕೆ ಆ ರೂಪಕ್ಕೆ ಏನಂತ ಹೆಸರಾಯಿತು, ಮಹಿದಾಸ ಅಂತ ಹೆಸರಾಯಿತು. ಮಹಿನಃ ಮಹಿನಃ ದಾಸಾಹ ಯಶ ಸಹ ಮಹಿದಾಸ. ಇದೇನು ಅರ್ಥ ಮಾಡಿಕೊಂಡಿದ್ರು, ಮಹಿದಾಸ ಅಂತ ಹೆಸರಿದೆಯಲ್ಲ ಅಂದರೆ ದಾಸ ಅಂದರೆ ಯಾರೋ ಶೂದ್ರಯಿತ ಅಂತ ಕೆಲವರು ಬೇರೆಯವರು ಅರ್ಥ ಬರೆದಿದ್ರು. ದಾಸ ಅಂದರೆ ಶೂದ್ರ, ಜೊತೆಗೆ ಇತರ ಇತರ ದೇವಿ ಇತರೆಯರು ಅಂದರೆ ಯಾರು, ಬ್ರಾಹ್ಮಣೇತರರು. ಸೊ ಬ್ರಾಹ್ಮಣೇತರರ ಒಬ್ಬ ಸ್ತ್ರೀ, ಅವಳ ಮಗನಾಗಿ ಹುಟ್ಟಿದ ಮಹಿದಾಸ. ಈ ರೀತಿಗೆ ಅರ್ಥ ಮಾಡಿಕೊಂಡು ಒಬ್ಬ ಶೂದ್ರ ಕಂಡ ಅದು ಋಪನಿಷತ್ತು ಅಂಥೇಳಿ, ಆದ್ದರಿಂದ ಶೂದ್ರ ವೇದಾಧಿಕಾರ ಇದೆ ಅಂಥೇಳಿ ಏನೇನೋ ಗಲಾಟೆ ವಹಿಸ್ಬಿಡ್ತಾರೆ. ಅದಕ್ಕೆ ಹೇಳ್ತಾರೆ ಹಾಗಲ್ಲ, ಇತರ ಆತ ತಾಯಿ ಹೆಸರೇ ಹೊರತು ಆಕೆ ಇತರೆ ಜಾತಿಯವಳಲ್ಲ. ಎರಡನೇದಾಗಿ ವಿಶಾಲ ಮತ್ತು ಇತರ, ಮಹಿದಾಸ ಅಂತ ಹೆಸರು ಬಂದಿದ್ದು ಕೂಡ ಮಹಿನಃ ದಾಸಾಹ, ದೊಡ್ಡ ದೊಡ್ಡವರೆಲ್ಲ ದಾಸರಾಗಿಬಿಟ್ರು ಪರಮಾತ್ಮ. ಇಡೀ ಜಗತ್ತೇ ದಾಸರಾದ್ದರಿಂದಾಗಿಯೇ ಆತನಿಗೆ ಯಾರೋ ಸಣ್ಣಪುಟ್ಟವ್ರ ದಾಸರಾದ ಲೆಕ್ಕಕ್ಕೆ ಬರೋದಿಲ್ಲ. ಬ್ರಹ್ಮಾದಿ ದೇವತೆಗಳೆಲ್ಲ ದಾಸರಾದಾಗ ಓ ಮಹಿದಾಸ ಅಂತ ಹೆಸರಾಯಿತು. ಇದು ಎರಡು ಎರಡಕ್ಕೆ ಅರ್ಥ ಹೇಳಿ. ಮಹತ್ಸುರಾಣಾಂ ದಾಸತ್ವತಃ ಸ ಮಹಿದಾಸ ಇತಿ ಪ್ರಸಿದ್ಧ. ಶೃಣ್ವತ್ಸು ತೇಷು ಭಗವಾನ್ ಅವದದ್ರಮಾಯೈ, ಪರಮಾತ್ಮ ಮಹಾಲಕ್ಷ್ಮಿಯನ್ನು ಮುಂದೆ ಮಾಡಿಕೊಂಡು ಅವರೆಲ್ಲ ಉಪದೇಶವನ್ನು ಮಾಡ್ತಾರೆ. ಸೊ ನಾರಾಯಣ ಮಹಾಲಕ್ಷ್ಮಿ ಬ್ರಹ್ಮಾದಿ ದೇವತೆಗಳು ದಿವ್ಯಾಂ ಶ್ರುತಿಂ ಸ ಪರಮೋ ಅತಿ ಮುದಾ ಐತರೇಯೀಂ. ಅದಕ್ಕೆ ಉಪನಿಷತ್ತಿಗೆಲ್ಲ ವೇದಭಾಗಕ್ಕೆಲ್ಲ ಆರಣ್ಯಕ ಎಲ್ಲದಕ್ಕೇನಂತ ಹೆಸರಾಯಿತು, ಐತರೇಯ ಉಪನಿಷತ್ತು, ಐತರೇಯ ಆರಣ್ಯಕ ಹೇಗೆಲ್ಲ ಹೆಸರು ಬರುತ್ತೆ. ಐತರೇಯ ಆರಣ್ಯಕದ ಭಾಗ ಇದು. ಯಾವುದೇ ಉಪನಿಷತ್ತು ಎಲ್ಲಿ ಬಂದಿರುತ್ತೆ? ಆ ಸಂಬಂಧಪಟ್ಟ ಆರಣ್ಯಕದಲ್ಲಿ ಬಂದಿರುತ್ತೆ. ಆದ್ದರಿಂದನೇ ಇದು ಐತರೇಯ ಆರಣ್ಯಕದ ಭಾಗ. ಅದೇ ಬೃಹದಾರಣ್ಯಕದ ಭಾಗ ಬೃಹದಾರಣ್ಯಕ ಉಪನಿಷತ್ತು, ತೈತರಿಯ ಆರಣ್ಯಕದ ತೈತರಿಯ ಉಪನಿಷತ್ತು. ಆ ರೀತಿಯಾಗಿ ಮಹಿನಾದ ಶ್ರೇಷ್ಠರು ಅಂತ ಅರ್ಥ. ಮಹಿ ಶ್ರೇಷ್ಠರು, ಶ್ರೇಷ್ಠರಾದ ಬ್ರಹ್ಮಾದಿ ದೇವತೆಗಳು ಯಾರಿಗೆ ದಾಸರಾದರೋ ಅವನು ಮಹಿದಾಸ. ಆ ರೀತಿ ಅರ್ಥ. ಸಾ ಬಹುರುಚೈಹಿ, ಬಹುರುಚರು ಅಂದರೆ ಋಗ್ವೇದಿಗಳು. ಪ್ರಪಠಿತ ಚತ್, ಅದಕ್ಕೆ ಬಹುರುಚೋಪನಿಷತ್ತು ಅಂತ ಹೆಸರು. ಐತರೇಯ ಉಪನಿಷತ್ತು, ಬಹುರುಚೋಪನಿಷತ್ತು, ಇದೆ ಅನೇಕ ಹೆಸರುಗಳು ಉಂಟು ಅದಕ್ಕೆ. ಚತುರಾರ ರಹಸ್ಯ ಆಸ್ಯಾತ್ ಯಸ್ಯಾಂ ರಹಸ್ಯ ಮುದಿತಂ ಪರಮಂ ಹಿ ವಿಷ್ಣು. ಚತುರಾನರಹಸ್ಯಾತ್ ಪ್ರಪಠಿತ, ಬ್ರಹ್ಮದೇವರಿಂದ ಉಳಿದ ಋಗ್ವೇದ ಅನುಯಾಯಿಗಳನ್ನು ಕೇಳಿಕೊಂಡ್ರು. ಯಸ್ಯಾಂ ರಹಸ್ಯ ಮುದಿತಂ ಪರಮಂ ಹಿ ವಿಷ್ಣು. ಈ ಐತರೇಯದ ವಿಶೇಷ ಅಂತ ಕೇಳಿದರೆ ಪರಮಾತ್ಮನ ಬಗ್ಗೆ ತುಂಬ ರಹಸ್ಯ ವಿಚಾರಣೆ ಇರತಕ್ಕಂಥ ಉಪನಿಷತ್ತಿದೆ. ಅದಕ್ಕೆ ಭಾರಿ ಮಹತ್ವ. ಆಚಾರ್ಯರಿಗೆ ಬಹಳ ಪ್ರಿಯವಾದ ಉಪನಿಷತ್ತಿದೆ. ಗುರುಗಳಿಗೆ ದಕ್ಷಿಣೆಯಾಗಿ ಕೊಟ್ಟಿದ್ದು ಯಾವುದು? ಇದನ್ನು ಈ ಉಪನಿಷತ್ತನ್ನೇ, ಐತರೇಯ ಉಪನಿಷತ್ತನ್ನೇ ದಕ್ಷಿಣೆಯಾಗಿ ಕೊಟ್ಟುಬಿಟ್ಟು ಸಾಕ್ಷಾತ್ ಅಥೋ ಪರಿಷದೋ ವಿಹುರ ಐತರೇಯ್ಯಾಹ ಪಾಠಛಲೇನ ವಿಜನೆ ಅರ್ಥರಸಾನ್ ಬ್ರುವಾಣ ಅಧ್ಯಾಪಕಾಯ ವಿತತಾರ ವಿಮೋಕ್ಷ ಬೀಜಂ ಗೋವಿಂದ ಭಕ್ತಿ ಮುಚಿತಾಂ ಗುರುದಕ್ಷಿಣಾಂ ಸಹ. ಸುಭದ್ರವಿದ ನಾಲ್ಕನೇ ಸರ್ಗದ ಕೊನೆಯ ಶ್ಲೋಕದ ಕಿತ್ತ ಹಿಂದಿಂದು ಗೊತ್ತಾಯ್ತಾ. ಪರವ ಆಚಾರ್ಯ ಗುರು ಆಚಾರ್ಯ ಗುರುದಕ್ಷಿಣೆ ಕೊಟ್ಟಿದ್ದೇನು ಅಂದರೆ ಐತರೇಯ ಉಪನಿಷತ್ ರಹಸ್ಯಾರ್ಥಗಳನ್ನು ತಿಳಿಸಿಕೊಟ್ಟಿತ್ತು. ಐತರೇಯ ಉಪನಿಷತ್ ಇವತ್ತಿಗೂ ಕೂಡ ಭಾರಿ ಆಬ್ಸ್ಟ್ರಾಕ್ಟ್ ಉಪನಿಷತ್ತು, ಒಂದು ಕಥೆಗೀತೆ ಏನು ಬರೋದಿಲ್ಲ ಅದರೊಳಗೆ. ಅದು ಬರೀ ತತ್ವವಾದ್ದರಿಂದಾಗಿ ರಹಸ್ಯವಾದ ಉಪನಿಷತ್ತು, ತುಂಬ ಜಟಿಲ ಉಪನಿಷತ್ತು. ಅದು ಗುರುಗಳಿಗೆ ಬರ್ತಿತ್ತು, ಅರ್ಥ ಆಗಿದ್ದಿಲ್ಲ. ಹೇಳ್ಕೊಟ್ಟಿದ್ರಿಂದ ಏನು ಕೊಟ್ಟಾಗಾಯ್ತು? ಈಗ ಅಷ್ಟೇ ಕೊಟ್ಟಾಗಾಯ್ತು. ಉಪದೇಶ ಮಾಡಿದ್ರೆ ಅಷ್ಟೇ ಕೊಟ್ಟಾಗಾಯ್ತು ಅಂದರೆ ದಕ್ಷಿಣ ಜ್ಞಾನ ಸಂದೇಶ ಅಂತ ಏಕಾಸ್ತಿ ಅಂತ ಹೇಳ್ತಾರೆ. ನಿಜವಾದ ದಕ್ಷಿಣೆ ಅಂದರೆ ಯಾವುದು ಅಂದರೆ ಜ್ಞಾನ ಸಂದೇಶ. ಅದನ್ನು ಕೊಟ್ಟು ಸಾರ್ಥಕವಾದ ರೀತಿಯಲ್ಲಿ ಅನುಗ್ರಹ ಮಾಡಿದರು ಅಂತ ಅರ್ಥ. ಮಹಾಭೂತಿ ಶ್ರುತಿ ಸೈಷಾ ಇನ್ನೊಂದು ಹೆಸರು, ಮಹಾಭೂತಿ ಶ್ರುತಿ ಇನ್ನೊಂದು ಹೆಸರು. ಮಹಾಭೂತಿ ಶ್ರುತಿ, ಐತ್ರೇಯ ಶ್ರುತಿ, ಬಹುರುಜೋಪನಿಷತ್ತು, ಹೀಗೆಲ್ಲ ಹೆಸರಿದೆ. ಮಹಾಭೂತಿರ್ಯತೋ ಹರಿಹಿ, ಮಹಾಭೂತಿ ಅಂದರೆ ಯಾರು? ಸಾಕ್ಷಾತ್ ನಾರಾಯಣನೇ. ವಿಶೇಷೇಣ ಅತ್ರ ಕಥಿತ, ಮಹಾಭೂತಿಯಾದ ಶ್ರೀಹರಿಯ ಮಹಾತ್ಮೆ ಇದರ ವಿಶೇಷವಾಗಿ ಬಂದಿರೋದರಿಂದ ಇದಕ್ಕೆ ಮಹಾಭೂತಿ ಶ್ರುತಿ ಅಂತಲೂ ಹೆಸರಿದೆ. ವಿಶೇಷೇಣ ಅತ್ರ ಕಥಿತ ಸರ್ವಜ್ಞ ಶಾಶ್ವತ ಪ್ರಭು. ಐತರೇಯ ರೂಪದಿಂದ ಹೇಳಿದ್ರಿಂದ ಐತರೇಯ ಉಪನಿಷತ್ತು ಗೊತ್ತಾಯ್ತಾ. ಅದೇ ರೀತಿ ಋಗ್ವೇದದ ಉಪನಿಷತ್ತಿನಿಂದ ಬಹುರುಚೋಪನಿಷತ್ತು, ಜೊತೆಗೆ ಬಹಳ ರಹಸ್ಯ ಬಂದಿರೋದ್ರಿಂದ ಮಹಾಭೂತಿ ಉಪನಿಷತ್ತು. ಹೀಗೆ ಮೂರು ಅರ್ಥ ಇದಕ್ಕೆ ಬಂತು. ಮಹಾಭೂತಿ ಶ್ರುತಿ, ಐತರೇಯ ಶ್ರುತಿ, ಬಹುರುಚ ಶ್ರುತಿ ಅಂಥೇಳಿ ಮೂರು ಹೆಸರು ಇದಕ್ಕಿದೆ. ಕೇಶಬದ್ಧ ಏತತ್ ಕರ್ಮ ಏತತ್ ಬ್ರಹ್ಮ ಏತತ್ ಸತ್ಯಂ ತಸ್ಮಾತ್ ನ ಪ್ರಮಾದೇ. ಈ ಪರಮಾತ್ಮನೇ ಮೋಕ್ಷದ ದಾರಿ. ಏತತ್ ಕರ್ಮ, ಇವನೇ ಮೋಕ್ಷ ಸಾಧನಭೂತವಾದ ಕರ್ಮ ಮಾಡಿಸೋನು ಇವನೇ. ಏತತ್ ಸತ್ಯಂ, ಇವನೇ ಸಾಧುಗುಣ ಪರಿಪೂರ್ಣನಾದವನು. ತಸ್ಮಾತ್ ನ ಪ್ರಮಾದೇ, ದೇವನು ಯಾವಾಗಲೂ ಮರಿಬಾರದು, ಯಾವ ಕಾಲಕ್ಕೂ ಹರಿಯ ವಿಸ್ಮರಣೆಯನ್ನು ಮಾಡಲೇಬಾರದು. ಅತೀಯಾತ್ ಮತ್ತು ಮೀರಿ ನಡಿಬಾರದು. ನ ಹಿ ಅತ್ಯಾಯನ್ ಪೂರ್ವೇ ಏ ಅತ್ಯಾಯನಂತೆ ಪರಾಬಹುಬುಹು. ಯಾರು ದೇವರನ್ನು ಆರಾಧನೆ ಮಾಡಿದರೋ ಅವರೆಲ್ಲ ಕೂಡ ದೇವತೆಗಳು. ಯಾರು ಆರಾಧನೆ ಮಾಡದೆ ಹೋದ್ರಲ್ಲ ಅವರೆಲ್ಲ ಅಸುರರು. ಅವರೇನಾದರೂ ಪರಾಬಹು ಎಲ್ಲ ಸೋತು ಹೋಗಿಬಿಟ್ರು. ತಲವಕಾರದಲ್ಲಿ ಬಂತಲ್ಲ, ದೇವರಿಂದ ದೇವತೆಗಳಿಗೆದ್ರು ಅಸುರರು ಸೋತರು. ಯಾರು ದೇವರನ್ನು ಆರಾಧನೆ ಮಾಡಿಕೊಂಡಿರ್ತಾರೆ ಅವರೆಲ್ಲ ಜೀವನದಲ್ಲಿ ಎಲ್ಲದರಲ್ಲೂ ಕೂಡ ಒಟ್ಟು ಸಂಸಾರದಲ್ಲೇ ಜಯವನ್ನು ಗಳಿಸ್ತಾರೆ. ತದುಕ್ತಂ ಋಷಿಣ ಪ್ರಜಾಹತಿಸ್ರೋ ಅತ್ಯಾಯಮೀಯು ಅನ್ಯಾನ್ಯ ಅರ್ಕಮಭಿತೋ ವಿವಿಶ್ರೇ ಬೃಹದ್ಧತಸ್ಥೌ ಭುವನೇಶ್ವಂತಹ ಪವಮಾನೋಹರಿತ ಆವಿವೇಶ ಇತಿ. ಮೂರು ವಿಧ ಜೀವರುಗಳು, ಅವರೆಲ್ಲ ದೇವರ ಹತ್ರ ಬಂದರು. ಆದರೆಲ್ಲ ಕೂಡ ಏನಾದರೂ ಯೋಗ್ಯರೆಲ್ಲ ಆರಾಧನೆ ಮಾಡಿದರು, ಅಯೋಗ್ಯರೆಲ್ಲ ಬಿಟ್ಟುಬಿಟ್ರು, ಮಧ್ಯದವರು ಉದಾಸೀನರಾಗಿಬಿಟ್ರು ಅಷ್ಟೇ. ಈ ರೀತಿ ಹೇಳ್ತಾ ಅಲ್ಲಿ ಈರಪಾದ ಅಂತ ಒಂದು ಪದ ಬರುತ್ತೆ. ಮಧ್ಯೆ ಹೇಳಿ ದೊಡ್ಡ ಉಪನಿಷತ್ತು ಆದ್ದರಿಂದೆಲ್ಲ ಹೇಳೋದಕ್ಕೆ ಹೋಗೋದಿಲ್ಲ, ಅಲ್ಲೆಲ್ಲಿ ಹೇಳೋದು. ಈರಪಾದರು ಅಂತವ್ರಿಗೆ ಹೆಸರಾಗಿದೆ, ದೇವರು ಬಿಟ್ಟವರೆಲ್ಲರೂ ಈರಪಾದರು. ಈ ಈರಪಾದರು ಯಾಕೆ ಹೆಸರು ಬಂತು ಅಂದರೆ ಆಚಾರ ಹೇಳ್ತಾರೆ ಕೆಲವು ಸೂಕ್ಷ್ಮ ವಿಚಾರ ಪದಗಳು ಅರ್ಥ ಆಗೋದು ಭಾರಿ ಕಠಿಣ, ಅದು ಸುಲಭವಾದ ಅರ್ಥ ಹೇಳ್ತಾರೆ. ಈರಪಾದರು ಅಂದರೆ ವಾಯುದೇವರಿಗೆ ಈರ ಅಂತ ಹೆಸರು. ಅವರಿಗೆ ನಾಲ್ಕು, ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯ. ಧರ್ಮೋ ಜ್ಞಾನಂ ವೈರಾಗ್ಯಂ ಐಶ್ವರ್ಯಂ ಚತುರಾತ್ಮಕ ವಾಯು. ವಾಯುದೇವರು ನಾಲ್ಕಕ್ಕೆ ವಿಶೇಷವಾಗಿರ್ತಕ್ಕಂತಹ ಅಧಿಪತಿಗಳು, ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯ. ಕೊನೆಯದು ಯಾವುದು? ಐಶ್ವರ್ಯ. ಪಾದ ಅಂದರೆ ಒಂದು ಪಾದ, ಅದೊಂದನ್ನು ಹಿಡ್ಕೊಂಡಿರ್ತಾರೆ. ಅದಕ್ಕೆ ಇವರು ಏನಂತ ಹೆಸರು? ಈರಪಾದರು ಅಂತ ಹೆಸರು. ಬೇರೆ ಧರ್ಮ ಜ್ಞಾನ ವೈರಾಗ್ಯ ಬೇಡವ್ರಿಗೆ ಏನು ಬೇಕು? ಅವರಿಗೆ ಬರೀ ಐಶ್ವರ್ಯ ಒಂದೇ ಬೇಕು. ಅದಕ್ಕೆ ಅಸುರರು ಏನಂತ ಕರೀತಾರೆ? ಈರಪಾದರು ಅಂತ ಕರೀತಾರೆ. ಎಷ್ಟು ಸ್ವಾರಸ್ಯವಾದ ಹೆಸರು, ಎಷ್ಟು ಅರ್ಥ ಅದಕ್ಕೆ. ಅವರೆಲ್ಲ ಸೋತು ಹೋದವರು, ಬರೀ ಐಶ್ವರ್ಯ ಗಂಟು ಬಿದ್ದವರು ಸೋತು ಹೋಗ್ತಾರೆ ಅಂತ ಅರ್ಥ. ಬರೀ ಐಶ್ವರ್ಯಕ್ಕೆ ಯಾರು ಗಂಟು ಬಿಡುತ್ತಾರೋ ಅವ್ರು ಏನಾಗ್ತಾರೆ? ಸೋತು ಹೋಗ್ತಾರೆ. ಅದರ ಅರ್ಥ ಪರಾಭೂತ ತತಸ್ತೇತು ತಮಸ್ಸಂಧೇ ನಿಪಾತಿತಾ. ಬರೀ ಎಲ್ಲಿ ಹೋದ್ರೆ ಅವರೆಲ್ಲ ಕೂಡ ಅಂಧಂತಮಸ್ಸಿಗೆ ಹೊರಟೋದ್ರು ಅಂತ ಹೇಳಿ ಅದನ್ನು ತಿಳಿಸ್ತಾರೆ. ಅದೊಂದು ಘಟ್ಟ. ಮುಂದೆ ಅನೇಕ ಹಂತದಲ್ಲಿ ಒಂದು ವಿಷಯವನ್ನು ಹೇಳ್ತಾರೆ. ಮುಕ್ತಸ್ಯ ವಿಷ್ಣು ಏತಾದೃಶ ಉಪಾಸನ, ಕೆಲವು ವಿಷಯಗಳು ಬರುತ್ತಿದ್ರು, ಉಪಾಸನೆಗಳನ್ನು ಮಾಡಬೇಕು. ಎಲ್ಲ ಉಪನಿಷತ್ತಿಗೂ ಸೇರಿ ಅರ್ಥ ಇತ್ತು. ಬಧುವಿದ್ಯೆ ಅಂತ ಕೆಲವು ವಿದ್ಯೆಗಳು ಬೇರೆ ಉಪನಿಷತ್ತಲ್ಲಿ ಬರುತ್ತೆ. ಇಲ್ಲಿ ಕೆಲವು ವಿದ್ಯೆಗಳನ್ನು ಹೇಳ್ತಾರೆ. ಯಾರಾದರೂ ಉಪಾಸನೆ ಮಾಡಿಬಿಡ್ತಾರೋ ಇಂಥ ಪದವಿ ಬರುತ್ತೆ ಅಂತ ಹೇಳ್ತಾರೆ. ನಮಗೇನಾಯ್ತಾಗ ನಮಗೆ ಪದವಿ ಬರೋ ಸಂಭವ ಇಲ್ಲ. ಯಾತಕ್ಕೆ? ಪದವಿಗೆ ಯೋಗ್ಯರಲ್ಲ ನಾವು. ಅಯೋಗ್ಯ ಮಿಚ್ಚನ್ ಪುರುಷ ಪತತ್ತೇವ ನ ಸಂಶಯ. ಅಂದಮೇಲೆ ನಾವು ತಿಳ್ಕೊಂಡು ಏನು ಉಪಯೋಗ ಅದರಿಂದ? ಸಂಭವ ಯಾವುದೇ ವಿದ್ಯೆ ಯಾರ್ಯಾರಿಗೆ ಅಧಿಕಾರ ಇದೆಯೋ ವಿದ್ಯಾಕ್ಕೆ, ಅವರು ಅದು ತಿಳ್ಕೊಂಡ್ರೆ ಏನಾಗುತ್ತೆ? ಅವ್ರಿಗೆ ಫಲ ಸಿಗುತ್ತೆ. ಇಳಿದೇ ಇದ್ದವರಿಂದೆಲ್ಲ ಏನು ಉಪಯೋಗ ಅಂತ ಕೇಳಿದರೆ ಆಚಾರ್ಯ ಮುಖ್ಯ ವಿಷಯ ಹೇಳ್ತಾರೆ. ಏತಾದೃಶೋಪಾಸನಾಯಾಹ ಯೋಗ್ಯಸ್ಸನ್ ಸತತಂ ಸುಧೀಹಿ ಸ್ವಸ್ವಾಮ್ಯಾನಿ ಅನ್ಯಾನಿ ಭೂತಾನಿ ಹರೇಯುರ್ ಬಲಿಮಸ್ಯಹಿ ಮುಕ್ತಸ್ಯ ವೈಷ್ಣವೇ ಲೋಕೆ ಮುಕ್ತಾನಿ ಚ ನ ಸಂಶಯ ಇತ್ತೇತ ಧ್ಯಾನಯೋಗಾಶ್ಚ ಮುನಯೋ ದೇವತಾಸ್ತಥಾ. ಇಂಥದ್ದನ್ನು ಧ್ಯಾನ ಮಾಡ್ತಕ್ಕ ಅರ್ಹತೆ ಇರೋದು ಯಾರೋಗ್ಯ ಅಂತ ಕೇಳಿದರೆ ಮುನಿಗಳಿಗೆ ದೇವತೆಗಳಿಗೆ ಹೊರತು ಬೇರೆಯವರಿಗೆಲ್ಲ ಇದರಲ್ಲಿ ಅರ್ಹತೆ ಇಲ್ಲ ಅಂತ ತಿಳಿಸಿ. ಅವರೆಲ್ಲ ವಿಶೇಷವಾಗಿ ಇಂಥ ವಿದ್ಯೆ ಉಪಾಸನೆ ಮಾಡೋದರಿಂದ ಭಾರಿ ವೈಭವವನ್ನು ಪಡಿತಾ ಇದ್ದಾರೆ ಅಂತ ತಿಳಿಸಿ. ಆಗ ಒಂದು ಪ್ರಶ್ನೆ ಬಂತು, ನಮಗೇನು ಉಪಯೋಗ ಅಂತ ತಕ್ಷಣ ಹೇಳ್ತಾರೆ. ಮಾನುಷ ಜ್ಞಾನ ಮಾತ್ರೇಣ ಸ್ವಾವರೈಹಿ ಪೂಜ್ಯತಾಮೀಯು. ಯಾರು ಮನುಷ್ಯರಿದ್ದಾರೆ ಇಂಥ ವಿದ್ಯೆಗಳನ್ನು ತಿಳ್ಕೊಂಡು ಬಿಟ್ಟರೆ ಅವ್ರಿಗೆ ಪೂಜ್ಯತೆ ಬರುತ್ತೆ ಇಷ್ಟೇ. ಆ ಗುಂಪಿನಲ್ಲಿ ಅವರು ಏನಾಗ್ತಾರೆ, ಕೆಲವರು ಪ್ರಮೋಷನ್ ಬರೋದ್ರೆ ಇನ್ಕ್ರಿಮೆಂಟ್ ಬರುತ್ತೆ. ಆ ಥರ ಅರ್ಹತೆ ಇದ್ದವರಿಗಾದರೆ ಅದು ಬರುತ್ತೆ, ಇಲ್ಲದೆ ಹೋದರೆ ಏನೋ ಬೆನಿಫಿಟ್ ಇಲ್ಲದೇ ಇಲ್ಲ. ಮನುಷ್ಯ ಜ್ಞಾನ ಮಾತ್ರೇಣ ಸ್ವಾವರೈಹಿ ಪೂಜ್ಯತಾಮೀಯು. ತಮಗಿಂತ ಕಡಿಮೆಯವರಿಂದ ಪೂಜ್ಯತ್ವವನ್ನು ಪಡಿತಾರಾದ್ರಿಂದ ಯಾವುದೇ ವಿದ್ಯೆಯನ್ನು ನಮಗೆ ಅಧಿಕಾರ ಇಲ್ಲದೆ ಹೋದರೂ ಕೂಡ ಸಾಮಾನ್ಯದ ಅರ್ಥ ಮಾಡಿಕೊಂಡ್ರೆ ಅದಕ್ಕೇನಂತ ಹೆಸರು ಬರುತ್ತೆ? ಒಂದು ವಿಶೇಷವಾದ ಪ್ರಯೋಜನ ಇದ್ದೇ ಇದೆ. ಆದ್ದರಿಂದ ಅದನ್ನೆಂದೂ ಕೂಡ ನಾವು ತಿಳ್ಕೊಳ್ಳೋ ಅವಕಾಶವನ್ನು ಕಳ್ಕೊಳ್ಬಾರ್ದು. ನಮಗೆ ಅಧಿಕಾರ ಇಲ್ಲ ಅಂತ ತಿಳ್ಕೊಂಡ್ರೂ ಕೂಡ ಏನು ಯೋಚನೆ ಇಲ್ಲ ಅಂತ ಹೇಳಿಬಿಡ್ತಾರೆ. ಇನ್ನೂ ಕೆಲವು ವಿಷಯವನ್ನು ಹೇಳ್ತಾರೆ. ದೇಶತಃ ಕಾಲತೋ ಅರ್ಥಾಚ್ಯ ಬಲತೋ ಗುಣತಸ್ತಥ ಸ್ವರೂಪತೋಪಿ ನೈವ ಸ್ಯಾತ್ ಭೇದೋ ಅತ್ಯಲ್ಪೋಪಿ ಯತ್ರ ಹಿ ಸ್ವಗತ ಭೇದ ವಿವರ್ಜಿತ ಅಂತಂದರೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸ್ವಗತ ಭೇದ ವಿವರ್ಜಿತ, ಎಷ್ಟು ಅಪೂರ್ವ ವಿವರಣೆಗಳಿವೆಲ್ಲ. ದೇಶತಃ ಕಾಲತಃ ಅರ್ಥಾಚ್ಯ ಬಲತಃ ಗುಣತಸ್ತಥ ಸ್ವರೂಪತೋಪಿ ನೈವ ಸ್ಯಾತ್ ಭೇದೋ ಅತ್ಯಲ್ಪೋಪಿ ಯತ್ರ ಹಿ. ದೇಶತಃ ಭೇದ ಇಲ್ಲ, ಕಾಲತಃ ಭೇದ ಇಲ್ಲ, ಅರ್ಥತಃ ಭೇದ ಇಲ್ಲ, ಬಲತಃ ಭೇದ ಇಲ್ಲ, ಗುಣತಃ ಭೇದ ಇಲ್ಲ, ಸ್ವರೂಪತಃ ಭೇದ ಇಲ್ಲ, ಎಷ್ಟೆಷ್ಟು ಇಲ್ಲ. ಕೇವಲ ಐಶ್ವರ್ಯ ಯೋಗೇನ ಎತ್ರ ಸಂಖ್ಯಾದಿವದ್ ಭವೇ. ಕೇವಲ ಐಶ್ವರ್ಯದಿಂದಾಗಿ ನಂಬರ್ ಹೇಳ್ತಾರೆ ಹೊರತು ದೇವರ ಎಲ್ಲ ರೂಪಗಳು ಕೂಡ ಒಂದೇ. ಏಕಸ್ಸಮೋಪಿ ಅಖಿಲ ದೋಷ ಸಮುಜ್ಜಿತೋಪಿ ಸ್ವರ ಸ್ಪರ್ಶ ವಿಭಾಗೇನ ತತ್ರೋಕ್ತಿ ಸ್ಯಾತ್ ವಿಭಕ್ತಿಷು ಅಚಿಂತ್ಯಾತ್ ಅದೇ ರೀತಿಯೇ ಸ್ವರ ಸ್ಪರ್ಶ ದೇವರನ್ನು ಉಪಯೋಗಿಸಬೇಕಾದ್ರೆ ಕೆಲವು ವಿಭಕ್ತಿ ಎಲ್ಲ ಉಪಯೋಗಿಸ್ತಾರೆ. ಇವೆಲ್ಲ ಕೂಡ ಬಹುಜನ ಉಪಯೋಗಿಸ್ತಾರೆ ದೇವರಿಗೆ. ಉಪಯೋಗಿಸಿದ್ರು ಕೂಡ ಎಲ್ಲ ರೂಪಗಳು ಏನೋ ಒಂದೇನೆ. ಐಶ್ವರ್ಯ ತಥಾ ಐಶ್ವರ್ಯಾತ್ ಏಕೋಪಿ ಬಹುರೂಪವಾನ್ ಪ್ರಕಾಶಯೇದ್ಯತೋ ವಿಷ್ಣು ಸರ್ವತ್ರಾಪಿ ಅವಿಶೇಷವಾನ್. ಸರ್ವತ್ರದಲ್ಲೂ ಕೂಡ ಅದೇ ಪೂರ್ಣಮದ ಪೂರ್ಣಮಿದಂ ಶಬ್ದಕ್ಕೆ ಅರ್ಥ. ನ ವಿಶೇಷೋ ಹಿ ರೂಪಾಣಾಂ ಮತ್ಸ್ಯಾದೀನಾಂ ಕಥಂಚನ. ಮತ್ಸ್ಯಾದಿ ಯಾವ ರೂಪಗಳು ಕೂಡ ಏನೂ ಇಲ್ಲ, ಏನೇನೂ ವ್ಯತ್ಯಾಸ ಇಲ್ಲ. ಇವರೆಲ್ಲ ಏನು ಮಾಡ್ತಾರೆ ಇತ್ತೀಚಿನ ಕೆಲವರೆಲ್ಲ ಕೂಡ ರಾಮರೂಪ ಪೂರ್ಣರೂಪ, ಕೃಷ್ಣರೂಪ ಪೂರ್ಣರೂಪ, ಉಳಿದ ರೂಪಗಳಲ್ಲ. ಅದೆಲ್ಲ ಕೃಷ್ಣರೂಪ ಭಾರಿ ಪೂರ್ಣ. ದೇವರಲ್ಲಿ ಏನು ಮಾಡಿದಾಗತ್ತೆ, ಇದರಿಂದ ರೂಪರು ವ್ಯತ್ಯಾಸ ಮಾಡಿದ್ದರಿಂದ ದೇವರನ್ನು ಉಪಾಸನೆ ಸರಿ ಹೋಗಲಿಲ್ಲ. ಆಗ ಅದು ಅಂಧಧ್ವಂಸಿ ಕಾರಣ, ಬರೀ ಮೋಕ್ಷ ಆಗೋದಿಲ್ಲಲ್ಲ, ಅಂಧಧ್ವಂಸಿಗೆ ಕಾರಣ ಆಗುತ್ತೆ. ಒಂದು ದೇವ್ರ ಬಗ್ಗೆ ನಾವು ಕಡಿಮೆ ತಿಳ್ಕೊಂಡ್ರೆ ತಪ್ಪಲ್ಲ, ತಪ್ಪು ತಿಳ್ಕೋಬಾರ್ದು. ಅರ್ಥ ಆಯ್ತಾ? ಪೂರ್ತಿ ತಿಳ್ಕೊಳ್ಳೋ ಶಕ್ತಿ ಅಂತೂ ಯಾರಿಗಿಲ್ಲ, ತಪ್ಪು ಮಾತ್ರ ತಿಳ್ಕೊಳ್ಳೇಬಾರ್ದು. ಅದಕ್ಕಾಗಿ ಅದು ಒತ್ತಿ ಹೇಳ್ತಾರೆ. ಯಾವ ಕಾಲಕ್ಕೂ ಕೂಡ ನಮಗೊಂದು ದೇವ್ರ ಬಗ್ಗೆ ಸ್ವಲ್ಪ ತಪ್ಪು ತಿಳ್ಕೊಂಡ್ರೂ ಕೂಡ ಅಧೋಗತಿ ಆದರೆ ತಪ್ಪು ತಿಳಿಬಾರ್ದು. ನೈಶ್ವರ್ಯೇನ ಬಲೇ ಶೈವ ನಾ ಆನಂದಾದಿ ಗುಣೇಶ್ವಪಿ. ಐಶ್ವರ್ಯದಲ್ಲಿ ಬಲದಲ್ಲಿ ಆನಂದಾದಿ ಗುಣಗಳಲ್ಲಿ ಎಷ್ಟೆಷ್ಟು ವ್ಯತ್ಯಾಸ ಇಲ್ಲ ಅಂತ ತಿಳ್ಕೊಂಡ್ರೆ ಸರಿ. ಇನ್ನೂ ಕೆಲವು ಡೀಟೇಲ್ಸು ಸಂಬಂಧಪಟ್ಟು ಅರ್ಥ ಮಾಡಬೇಕಾದ್ರೆ ಕೆಲವು ವಿಷಯಗಳನ್ನು ಹೇಳ್ತಾರೆ. ಕೆಲವು ವಿಷಯಗಳನ್ನು ದೀರ್ಘವಾಗಿ ಹೇಳ್ತಾರೆ ಕೆಲವು ಪದಗಳು, ಕೆಲವನ್ನು ಚಿಕ್ಕದಾಗಿ ಹೇಳ್ತಾರೆ. ಯಾತಕ್ಕೆ ವೇದಗಳಲ್ಲಿ ಹಾಗೆ ಅಂತ ಕೇಳಿದರೆ, ಸಂಹಿತಾಯಾಮ್ ಯತ್ರ ದೈರ್ಘ್ಯಂ ಪದೇ ಯತ್ರ ನ ವಿದ್ಯತೆ ಉಕ್ತಾರ್ಥಸ್ಯ ಮಹಾಧಿಕ್ಯಂ ಶ್ರುತೇಸ್ತತ್ರ ವಿವಕ್ಷಿತಂ. ಪದೇ ಅಂದರೆ ಪದಪಾಠದೊಳಗೆ ದೀರ್ಘ ಇಲ್ಲ, ಸಂಹಿತೆಯೊಳಗೆ ದೀರ್ಘ ಇದೆ, ಸ್ವರದಲ್ಲಿ ದೀರ್ಘ ಇದೆ. ಯಾತಕ್ಕೆ ದೀರ್ಘ ಬಂತು ಅಂದರೆ ಉಕ್ತಾರ್ಥಸ್ಯ ಮಹಾಧಿಕ್ಯಂ, ಅಲ್ಲಿರ್ತಕ್ಕಂಥ ವಿಷಯ ಹೇಳಿದ್ದು ಭಾರಿ ಅದು ಸ್ಟ್ರೆಸ್ ಮಾಡಿ ಹೇಳಬೇಕಾಗಿದೆ. ಅದಕ್ಕಾಗಿ ಆ ರೀತಿ ಹೇಳ್ತಾರೆ. ವೇದಗಳಲ್ಲಿ ಸ್ವರಗಳಿಗೂ ಏನಿದೆ ವ್ಯತ್ಯಾಸ, ವಿಶೇಷವಾದ ಅರ್ಥ ಇದೆ. ಇಲ್ಲಿ ಸಾಯಣ ಭಾಷೆಯಲ್ಲಿ ಬರೀಬೇಕಾದ್ರೆ ಹತ್ರ ಸ್ವರ ವ್ಯರ್ಥ ಅಂತ ಬರೆದು ಬಿಡ್ತಾರೆ, ಹತ್ರ ಕಂಪ ವ್ಯರ್ಥ ಈ ರೀತಿ ಬರೀ ಶೃಂಗಾರ ಕೊಡಬಾರ್ದು ಕೊನೆ ಪಕ್ಷ. ಇದೆಲ್ಲ ವ್ಯರ್ಥ ಪದ ಅಂತ ಕರೀತಾರೆ. ಇದು ಯಾತಕ್ಕೆ ಉಪಯೋಗಿಸಿದ್ದಾರೆ ಅಂದರೆ ಪಾದಪೂರ್ಣ ಅಂತ ಕರೆಯೋದು. ಗ್ಯಾಪ್ ಫಿಲಪ್ ಮಾಡೋದಕ್ಕೋಸ್ಕರ ಕೆಲವು ಚಾ ಅಂತ ಉಪಯೋಗಿಸ್ಬಿಡ್ತಾರೆ, ಅಕ್ಷರ ಕಡಿಮೆ ಆಗಿಬಿಟ್ಟು ಛಂದಸ್ ಕೆಟ್ಟೋಗ್ಬಿಡುತ್ತೆ. ಆ ರೀತಿ ವೇದದಲ್ಲಿ ಹೇಳಿಬಿಟ್ರೆ ವೇದಗಳ ಆರಾಧ್ಯ ರೀತಿಯವಾಗಿ ಈ ಸಂಪತ್ತ ಇದಕ್ಕೆ. ಯಾವುದು ಕಬ್ಬಿಣ ಪದಾರ್ಥದಲ್ಲಿ ವೇಸ್ಟೇಜ್ ಇರ್ಬೋದು, ಬಂಗಾರದ ಪದಾರ್ಥದಲ್ಲಿ ವೇಸ್ಟೇಜ್ ಹಾಕಿದ್ದೀವಿ ಅಂತ, ಇದರೊಳಗೆ ಹುಕ್ ಹಾಕಿಬಿಟ್ಟು ಎಕ್ಸ್ಟ್ರಾ ಹಾಕಿದ್ದೀವಿ ಅಂದರೆ ದುಡ್ಡು ಕೊಡ್ತಾರೆ ಯಾರು ಅದಕ್ಕೆ. ಹುಟ್ಟು ತರ್ನ ಮಾಡಿದ್ದಕ್ಕೂ ದುಡ್ಡು ಚಾರ್ಜ್ ಮಾಡಿರ್ತಾನೆ ಹೊತ್ತಾನೆ, ಯಾಕೆಂದ್ರೆ ಚಿನ್ನ ಅದು. ಸುವರ್ಣದಲ್ಲಿ ಹೇಗೆ ಪ್ರತಿಯೊಂದು ಕೂಡ ಸಾರ್ಥಕವಾಗಿ ಉಪಯೋಗ ಆಗಿರಬೇಕು. ಶಾಸ್ತ್ರ ಅಂದರೆ ಸುವರ್ಣ, ಒಂದು ಅಕ್ಷರ ಕೂಡ ತಪ್ಪಿಲ್ಲದೆ ಇರ್ತದೆ. ಶ್ರೇಷ್ಠವಾದದ್ದು ವೈದಿಕವಾದ ವೇದ ರಾಶಿ, ಅದಕ್ಕಾಗಲಿ ವ್ಯರ್ಥ ಇರ್ತಾ ಅರ್ಥ ಹೇಳಬಾರದು ಅಂತ ಹೇಳೋದಕ್ಕೋಸ್ಕರ ಅಂತ ಮಾತನ್ನು ಉಪಯೋಗಿಸ್ತಾರೆ. ಅಂಗೇಶು ಯಶ್ಚ ಛಂದಾಂಸಿ ದೇವಾಲೋಕ ಮಖ ಅಪಿ ತದ್ವಶ ನಿಯತಾ ನಿತ್ಯಂ ನಮಸ್ತಸ್ಮೈ ಪರಾತ್ಮನೆ ಇತಿ ಸ್ಕಾಂದೆ. ದೇವ ಪರಮಾತ್ಮನ ಅಂಗಗಳಲ್ಲಿ ಎಲ್ಲ ದೇವತೆಗಳು ಧರಿಸಿದ್ದಾರೆ. ಚಕ್ಷೋ ಸೂರ್ಯೋ ಅಜಾಯತ ಪುರುಷೋಕ್ತರು ಕೇಳ್ತೇವೆ ನಾವು, ಯಾವ್ಯಾವ ಅಂಗಗಳಿಂದ ಯಾವ್ಯಾವ ದೇವತೆಗಳು ಉತ್ಪನ್ನರಾಗಿ ಬಂದರೋ ಅವರು ಏನಾಗಿದ್ದಾರೆ, ಆ ಅಂಗದಲ್ಲಿ ಆಶ್ರಯಿಸಿದ್ದಾರೆ. ಹಾಗೇನೆ ಅಂಗಾವಬದ್ಧ ದೇವತೆಗಳು ಅಂತ ಅವರ ಹೆಸರು, ಗೊತ್ತಾಯ್ತಾ. ಆ ತದ್ವಶ ಅಲ್ಲಿರ್ತಾರೆ, ಪರಮಾತ್ಮನ ಅಧೀನದಲ್ಲೇ ಇರ್ತಾರೆ. ಈ ರೀತಿ ಇರತಕ್ಕಂಥ ಪರಮಾತ್ಮ ಎಲ್ಲ ವೇದಗಳು ದೇವರನ್ನು ಆಶ್ರಯಿಸಿವೆ. ದೇವರು ಛಂದೋಮಯ, ಆತನ ಎಲ್ಲ ಅಂಗಗಳಲ್ಲಿ ಏನಾಗಿದೆ ವೇದಗಳು ವೇದಾಭಿಮಾನಿ ದೇವತೆಗಳು ಆಶ್ರಯಿಸಿದ್ದಾರೆ, ಅದಕ್ಕೆ ಛಂದೋಮಯ ಅಂತ ಕರೀತಾರೆ. ಮತ್ತು ದೇವತೆಗಳನ್ನೆಲ್ಲ ದೇವತೆಗಳ ಆಶ್ರಯ ದೇವತಾಮಯ ಅಂತ ದೇವರಿಗೆ ಹೆಸರು. ತದ್ವಶ ನಿಯತಾ ನಿತ್ಯಂ ನಮಸ್ತಸ್ಮೈ ಪರಾತ್ಮನೆ. ಸ್ಕಂದಪುರಾಣದ ವಾಕ್ಯವನ್ನು ಕೋಟ್ ಮಾಡಿ ಅವ್ರು ಹೇಗಿದ್ದಾರೆ ಅಂದರೆ ಆತನ ಅಧೀನದಲ್ಲಿದ್ದು ಅವನಿಂದ ನೇಮಿಸಲ್ಪಡುವವರಾಗಿದ್ದಾರೆ ಅಂತ ಪರಮಾತ್ಮನಿಗೆ ನಮಸ್ಕಾರ. ಇವೆಲ್ಲ ಸ್ತೋತ್ರ ರೂಪವಾಗಿರತಕ್ಕಂತಹ ಕೆಲಸಗಳು. ಮತ್ತೆ ಕೆಲವು ವಿಷಯಗಳನ್ನು ಹೇಳ್ತಾನೆ ಭಗವದ್ಗೀತೆಯಲ್ಲಿ, ಒಂದು ಮಾತು ಬರುತ್ತೆ. ಸಹಯಜ್ಞಾಃ ಪ್ರಜಾ ಸೃಷ್ಟ್ವ ಪುರೋವಾಚ ಪ್ರಜಾಪತಿ ಅನೇನ ಪ್ರಸವಿಷ್ಯಧ್ವಂ ಏಷವೋ ಸೃಷ್ಟ ಕಾಮದಕ್. ದೇವರ್ತನ ಪರಮ ಬ್ರಹ್ಮದೇವರು ಸೃಷ್ಟಿ ಮಾಡಿದರು ಯಜ್ಞ. ಸ್ವಲ್ಪ ಮುಂದೆ ಬರಬೇಕು, ಮುಂದೆ ಬನ್ನಿ. ದೇವತೆಗಳು ಇಲ್ಲಿ ಸ್ವಲ್ಪ ದೇವತೆಗಳು ಮತ್ತು ಯಜ್ಞಗಳನ್ನು ಸೃಷ್ಟಿ ಮಾಡಿ ಎಲ್ಲರಿಗೆ ಹೇಳಿದ ಪರಮಾತ್ಮ. ಅನೇನ ಪ್ರಸವಿಷ್ಯಧ್ವಂ, ಯಜ್ಞವನ್ನು ಮಾಡಿ ನೀವು ದೇವತೆಗಳನ್ನು ಕುರಿತು ಯಜ್ಞ ಮಾಡಿ ದೇವತೆಗಳು ಫಲವನ್ನು ಕೊಡ್ತಾರೆ. ಹೀಗಾಗಿ ಪರಸ್ಪರಂ ಭಾವಯಂತಹ ಶ್ರೇಯ ಪರಮವಾಪ್ಸ್ಯತ, ಪರಸ್ಪರ ಭಾವನೆ ಮಾಡಿಕೊಂಡು ಶ್ರೇಯಸ್ಸನ್ನು ಹೊಂದಿ ಅಂತ ಹೇಳಿಬಿಟ್ಟು ಯಜ್ಞ ನಾವು ಮಾಡ್ತೀವಿ. ಈಗ ದೇವತೆಗಳೆಲ್ಲ ಉಪಯೋಗ ಆಗುತ್ತೆ, ದೇವತೆಗಳು ಫಲ ಕೊಡ್ತಾರೆ ಅಂತ ಅಷ್ಟು ತಿಳ್ಕೊಂಡಾಗ ಏನಾಯ್ತು ನಮಗೆ, ದೇವತೆಗಳು ನಮ್ಮ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಆಯ್ತಾ. ಹೋಗ್ತಾನೆ ಟ್ಯಾಕ್ಸ್ ಯಾರು ಕೊಡೋದವ್ರು ಸರ್ಕಾರ ನಡೆಸೋಕ್ಕಾಗೋದಿಲ್ಲ, ಅದಕ್ಕೆ ಟ್ಯಾಕ್ಸೇ ಅವ್ರಿಗೆ ಮೇನ್, ಬೇರೆ ಕಡೆಯಿಂದ ಇನ್ಕಮ್ ಇಲ್ಲ, ಟ್ಯಾಕ್ಸಿಂದನೇ ಬರಬೇಕು. ಹೋಗ್ತಾನೆ ನಾವು ದೇವಪು ಪಂಚಮಹಾಯಜ್ಞಗಳಲ್ಲಿ ಏನವು ನಾವು ಕೊಡ್ತಕ್ಕಂಥ ಟ್ಯಾಕ್ಸ್ ಇದ್ದಾಗೆ. ಸೊ ದೇವತೆಗಳು ಅದ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ ಅಂತ ಕೇಳಿದರೆ ತಕ್ಷಣ ಆಚಾರ್ಯ ಉತ್ತರ ಕೊಡ್ತಾರೆ. ಮನುಷ್ಯಾಣಾಂತು ಯತ್ ಕರ್ಮ ನ ದೇವೋತ್ಪತ್ತಿ ಕಾರಣಂ. ಮನುಷ್ಯರು ಮಾಡ್ತಕ್ಕಂಥದ್ದೆಲ್ಲ ದೇವತೆಗಳಿಗೆ ಏನು ಪ್ರಯೋಜನಕ್ಕೆ ಬರೋದಿಲ್ಲ, ಇವ್ರ ಕರ್ತವ್ಯ ಅಂತ ಮಾಡಬೇಕು ಹೊರತು ಬೇರೆ ಅಲ್ಲ. ದೈವತೆಯ ಉಪಕಾರಸ್ತು ಕ್ರಿಯತೆ ನರಕರ್ಮಣ. ಆದರೆ ಮನುಷ್ಯ ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯಕ್ಕೂ ಯಾರ ಅನುಗ್ರಹ ಬೇಕು? ದೇವತೆಗಳ ಅನುಗ್ರಹ ಬೇಕು. ಆದರೆ ದೇವತೆಗಳಿಗೆ ಮನುಷ್ಯನ ಅನುಗ್ರಹ ಇತ್ಯಾದಿ ಬೇಕಿಲ್ಲ. ಇದರ ಡಿಪೆಂಡೆನ್ಸ್ ಬಿಡೋದು, ಕಡಿಮೆಯವ್ರ ಮೇಲೆ ಡಿಪೆಂಡ್ ಆಗೋದು ಹೇಗೆ ಸಾಧ್ಯ? ದೇವಾನಾಂ ಕರ್ಮಣ ಇವೈತೆ ಜಾಯಂತೆ ಸರ್ವ ಮಾನುಷಾಹ. ದೇವತೆಗಳಿಗೆ ಕೆಲಸ ಮಾಡಿಸ್ತಾರೆ ಅಂತ ಮನುಷ್ಯರಿಗೆ ಕೆಲಸ ಮಾಡೋಕ್ಕಾಗ್ತಾ ಇರಲಿಲ್ಲ, ಮಾಡೋಕ್ಕಾಗ್ತಿರಲಿಲ್ಲ. ಪ್ರಧಾನತ್ವಾತ್ನ ದೇವಾನಾಂ ಋಕರ್ಮ ಉತ್ಪತ್ತಿ ಕಾರಣಂ. ಆದ್ದರಿಂದನೇ ದೇವತೆಗಳು ಪ್ರಧಾನ ಆರೋದ್ರಿಂದಾಗಿಯೇ ಮನುಷ್ಯರ ಕರ್ಮಗಳ್ಯಾವುದು ಅವರಿಗೆ ಉತ್ಪತ್ತಿಯಾದಿಗಳಿಗೆ ಕಾರಣವಾಗೋದಿಲ್ಲ ಅಂತ ಹೇಳಿದ್ದಾನೆ. ಇದು ಬಹಳ ಮುಖ್ಯವಾದ ಇನ್ನೊಂದು ಘಟ್ಟ ಬಂತು. ಅದರಲ್ಲಿ ಇಲ್ಲಿ ಕೋಟ್ ಮಾಡ್ತಾರೆ, ಧ್ಯೇಯ ಸದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾತನ ಸನ್ನಿವಿಷ್ಟ ಕೇಯೂರವಾನ್ ಮಕರಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪು ಋತಶಂಖ ಚಕ್ರ ಇತಿ ನಾರಸಿಂಹ ಪುರಾಣೇ. ಸದಾಚಾರ ಸ್ಮೃತಿಯಲ್ಲಿ ವಾಕ್ಯವನ್ನು ಉಲ್ಲೇಖ ಮಾಡ್ತಾರೆ. ಎಲ್ಲಿ ಅಂತ ಹೇಳಿಲ್ಲ ಅಲ್ಲಿ, ಇಲ್ಲಿ ನಾರಸಿಂಹ ಪುರಾಣೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ಆದಿತ್ಯ ಪುರಾಣೆ ಅಂತ ಹೇಳ್ತಾರೆ. ಎರಡು ಕಡೆ ಸಿಗುತ್ತದೆ. ಈಗ ಇವತ್ತು ನರಸಿಂಹ ಪುರಾಣ ಪ್ರಿಂಟ್ ಆಗಿರೋಲ್ಲ ಸಿಗುತ್ತೆ ಶ್ಲೋಕ. ಆದ್ದರಿಂದ ನಮಗೆ ಅದಕ್ಕಿಂತ ಆಚಾರ ಹೇಳೋದಕ್ಕಿಂತ ಮುಂಚಿತವಾಗಿ ಇದ್ಯಾವುದು ಜನ ಗೊತ್ತೇ ಇರಲಿಲ್ಲ, ಬರೀ ಸೂರ್ಯನ ಮಂತ್ರ ಅಂತ ತಿಳ್ಕೊಂಡಿದ್ರಲ್ಲ ಅದೆಲ್ಲ ತಪ್ಪು ಅಂತ. ಯಾವುದು ನರಸಿಂಹ ಉಪಪುರಾಣ? ಹೌದು. ತಾಪನಿ ಪಾಚಿಕಾ ಚೈವ ಶೋಷಣೀಚ ಪ್ರಕಾಶಿನಿ ನೈವರಾಜನ್ರವೇ ಶಕ್ತಿ ಶಕ್ತಿರ್ ನಾರಾಯಣಸ್ಯ ಚ. ಒಂದು ದೊಡ್ಡ ಸ್ವಾರಸ್ಯ ಇದೆ. ಈ ಸೂರ್ಯನ ಶಕ್ತಿ ಅಲ್ಲ, ಸೂರ್ಯನಿಗೆ ನಾಲ್ಕು ವಿಧವಾದ ಶಕ್ತಿ ಇದೆ. ಎಷ್ಟು ಸೈನ್ಸ್ ಇವೆಲ್ಲ ಕೂಡ. ತಾಪನಿ ಪಾಚಿಕ ಶೋಷಣಿ ಪ್ರಕಾಶಿನಿ, ಸೂರ್ಯನ ಕಿರಣ ನಾಲ್ಕು ವಿಧವಾದ, ನಾವು ಅಲ್ಟ್ರಾವೈಲೆಟ್ ರೇಸ್ ಆಗೆಲ್ಲ ಕರೀತಿರ್ತೇವೆ. ಇಲ್ಲಿ ಏನೇನಿದೆ ಅಂದರೆ ತಾಪನಿ, ತಾಪ ಕೊಡ ಸೂರ್ಯನ ಬಿಸಿಲು ತಾಪ ಆಗುತ್ತೆ ನಮಗೆ, ಅದು ತಾಪನಿ ಶಕ್ತಿ. ಅದು ಚಂದ್ರನ ಬಿಸಿಲು ಆ ಗುಣ ಇಲ್ಲ, ಚಂದ್ರನ ಪ್ರಕಟಣೆ ತಿನ್ನಾಗಲ್ಲ ನಮಗೆ ತಾಪ ಆಗೋದಿಲ್ಲ. ನೋಡಿ, ಸೂರ್ಯನ ಸ್ಪೆಷಾಲಿಟಿ ಅದು. ಪಾಚಿಕಾ ಪಾಚಿಕಾರ ಕಲರ್ ಚೇಂಜ್ ಮಾಡಿ, ಬಿಸಿಲಲ್ಲಿ ಓಡಾಡ್ಬಿಡ್ತಾರೆ ಬಣ್ಣ ಚೇಂಜ್ ಆಗಿಬಿಡುತ್ತೆ. ಹೋಗ್ತಾನೆ ಟೂರ್ಗೆ ಹೋಗಿರ್ತಾರೆ, ಬಂದಾಗ ಏನಾಗ್ಬಿಡ್ತು ಗುರ್ಚಿಗದಲ್ಲಿ ಕೆಲವು ಸಲ ಇದರಿಂದ ಸರ್ವೇ ಹೋಗ್ತಿದ್ರು, ಬಂದಾಗ ಕಪ್ಪುಗಳಾದಾಗ ಆಗಿಬಿಡ್ತು, ಎಲ್ಲ ಕರ್ರಗಾಗಿಬಿಡ್ತಿದ್ರು. ಪಾಪ ಬಿಸಿಲಲ್ಲಿ ಹಗಲಾರ್ತಿ ಕೆಲಸ ಮಾಡೋದು, ಯಾಕೆ ಏನು ಶಕ್ತಿ ಇದೆ ಕಲರ್ ಚೇಂಜ್ ಮಾಡೋದು. ಎರಡನೇದು ಇದು ರಫ್ ಅರ್ಥ, ಇನ್ನೂ ಭಾಳ ಅರ್ಥ ಉಂಟು. ಶೋಷಣೆ ಒಣಗಿಸ್ಬಿಡುತ್ತೆ, ಚಂದ್ರನ ಬೆಳಕಿಗೆ ನೀರು ಒಣಗೋದಿಲ್ಲ, ಶೋಷಣೆ ಆಗೋದಿಲ್ಲ. ಸೂರ್ಯನ ಬೆಳಕಿಗೆ ಏನಾಗುತ್ತೆ? ಒಣಗಿಬಿಡುತ್ತೆ. ಶೋಷಣೆ ಮಾಡೋ ಶಕ್ತಿ ಇದೆ, ಪ್ರಕಾಶಿರಿ ಬೆಳಕು ಕೊಡೋ ಶಕ್ತಿ ಇದೆ. ಚಂದ್ರನ ಬೆಳಕು ಕೊಡೋ ಶಕ್ತಿ ಸೂರ್ಯನಷ್ಟು ಬೆಳಕು ಕೊಡೋದಿಲ್ಲ, ಚಂದ್ರನ ಬೆಳಕು ಓದೋಕ್ಕಾಗೋದಿಲ್ಲ. ಸೂರ್ಯನ ಬೆಳಕು ಎಷ್ಟು ಕ್ಲಿಯರಾಗಿ ಕಂಡರೂ ಕೂಡ ಚಂದ್ರನ ಬೆಳಕು ಏನದು ಅಣ್ಣ ಇಷ್ಟು ಪ್ರಕಾಶ ಕೊಡೋದಿಲ್ಲ. ನಾಲ್ಕು ಕಲರ್ ಇದೆ, ಎಷ್ಟು ಅಪೂರ್ವ ವಿಚಾರಗಳಿವೆಲ್ಲ. ತಾಪನಿ, ಪಾಚಿಕ, ಶೋಷಣಿ, ಪ್ರಕಾಶಿನಿ, ಹೀಗೆ ಸೂರ್ಯ ಬೆಳಕೊಂದೇ ಕೊಡ್ತಾನೆ ಅಂತ ತಿಳ್ಕೊಂಡಿದ್ರೆ ಅಲ್ಲ, ಅದಕ್ಕೆ ಸೋಲಾರ್ ಎನರ್ಜಿ ಅಂತ ಆಯ್ತಲ್ಲ, ಸೋಲಾರ್ ಎನರ್ಜಿ ಕಾನ್ಸೆಪ್ಟ್ ಬರುತ್ತೆ ನಮಗೆ. ಶೋಷಣೆ ಮಾಡೋದು ಇತ್ಯಾದಿಗಳೆಲ್ಲ ಏನವು ವಿಶಿಷ್ಟ ಬೇರೆ ಬೇರೆ ಶಕ್ತಿಗಳು. ನೈವರಾಜನ ಇವೆಲ್ಲ ಸೂರ್ಯನಲ್ಲಿದೆ, ಆದರೆ ಸೂರ್ಯನ ಸ್ವಂತ ಶಕ್ತಿ ಅಲ್ಲ. ಶಕ್ತಿ ನಾರಾಯಣಸ್ಯ ಸಾ, ಒಡಗಿದ್ದ ನಾರಾಯಣ ಕೆಲಸಗಳನ್ನು ಮಾಡಿಸ್ತಾನೆ. ಅದಕ್ಕೆ ಆಧಾರ ಜಗದ್ ಯಥಾದಿತ್ಯ ಗತಂ ತೇಜೋ ಜಗದ್ಭಾಸಯತೆ ಅಖಿಲಂ ಯಚ್ಚಂದ್ರಮಸಿ ಯಚ್ಚಾಗ್ನೌ ತತ್ತೇಜೋ ವಿದ್ಧಿ ಮಾಮಕಂ ಅಂತ ಹೇಳಿ. ಇನ್ನು ಐತರೇ ಉಪನಿಷತ್ತಿನ ಬಹಳ ಮುಖ್ಯವಾದ ಒಂದು ಅಂಶ ಅಂದರೆ ಸರ್ವೇ ವೇದಾಹ ಸರ್ವೇ ಘೋಷಾಹ ಅಂತ ಹೇಳ್ತಾ ಏಕೈವ ವ್ಯಾಹೃತಿ. ಯಾವ ವೇದ ಆಗ್ಬೋದು, ಘೋಷ ಆಗ್ಬೋದು, ಏನಾಗ್ಬೋದು, ಏಕೈವ ವ್ಯಾಹೃತಿ ವ್ಯಾಹರಣಂ, ಅದು ಒಂದನ್ನೇ ಹೇಳೋದು. ಯಾವುದನ್ನು ಹರಿಸರ್ವೋತ್ತಮತ್ವನೇ ಹೇಳೋದು ಅಂತ ಐತರೇ ಉಪನಿಷತ್ತ ಒಂದು ಅರ್ಥದಲ್ಲಿ ಬ್ರಹ್ಮಸೂತ್ರಗಳ ಸಮನ್ವಯಾಧ್ಯಾಯದ ಒಟ್ಟು ಸಾರ ಇದ್ದಾಗ ಎಲ್ಲ ಶಬ್ದಗಳು ದೇವರನ್ನು ಹೇಳುತ್ತೆ. ಅದನ್ನು ಆಚರಿಕೆಯಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹುಂಕಾರ ಇದೆ, ದೇವರನ್ನು ಹೇಳುತ್ತೆ ಅಂತ ಹೇಳ್ತಾರೆ. ಹುಂಕಾರೇಣ ಸಹಯವಾಬ್ಧಿ ಸರ್ವಾಭಿಭವ ಶಕ್ತಾತ, ಹುಮ್ಮ ಅಂದಾಗ ಏನಾಗುತ್ತೆ ಮನುಷ್ಯನಿಗೆ ಅಹಂಗ ತರ ಕುಗ್ಗಿಬಿಡ್ತಾರೆ, ಕೇಳ್ಕೊಂಡು ನಾವು ಗಾಬರಿ ಆಗಿಬಿಡ್ತಾರೆ. ಸಮುದ್ರದ ಭೋರ್ಗರಿತಾ ಇರುತ್ತೆ. ಹುಂಕಾರೇಣ ಸಹಯವಾಬ್ಧಿ ಸರ್ವ ಅಭಿಭವ ಶಕ್ತಾತ, ಎಲ್ಲರ ಮೆಟ್ಟಿ ನಿಲ್ಲುತ್ತೆ ಅಂತ ಹೇಳ್ತಾರೆ. ವಿಷ್ಣೋರ್ಭಕ್ತಿ ಯಥೋ ಹುಂಚ ಹಿ ಪರಾಭಿಭವ ವಾಚಕ, ಹುಂಕಾರ ಇನ್ನೊಬ್ಬರನ್ನ ಸೋಲ್ಸತಕ್ಕಂಥ ಪದ ಆದ್ದರಿಂದ, ಸಮುದ್ರದ ಘೋಷ ಹುಮ್ಮ ಅಂತ ಹೇಳೋದ್ರಿಂದ ಸಮುದ್ರ ಘೋಷದಿಂದ ಏನು ಗೊತ್ತಾಗ್ತಾ ಇದೆ, ವಿಷ್ಣು ಎಲ್ಲರನ್ನೂ ಕೂಡ ಪರಾಭವಗೊಳಿಸ್ತಕ್ಕಂಥವನು ಅಂತ ಹೇಳ್ತಾ ಇದೆ. ಓಮಿತಿ ಸ್ವರತೆ ನಿತ್ಯಂ ವಾಯುರ್ ಮೇಘೇಶು ಸಂಸ್ಥಿತ, ಮೇಘಗರ್ಜನೆಯಲ್ಲಿ ಓಂಕಾರ ಕೇಳಿಸುತ್ತಂತೆ. ಮೇಘಗರ್ಜನೆಯಲ್ಲಿ ಓಂಕಾರ ಬಲವನ್ನಾದ ಸಂಯುಕ್ತ ಹೈ ಅಧಿಕೋಚ್ಚತ್ವ ಮಸ್ಯತು, ಓಂಕಾರಕ್ಕೆ ಅರ್ಥ ಹೇಳಿದರು ಅಧಿ ಆ ಊಮ ಅಧಿಕ ಉಚ್ಚ ಅಂತ ಕರೆದು ಅಧಿಕ ಉಚ್ಚ. ದೇವರು ಭಾರಿ ದೊಡ್ಡವನು ಅನ್ನೋ ಮಾತನ್ನು ಯಾವ್ದು ಹೇಳ್ತಾ ಇದೆ, ಮೇಘದ ಧ್ವನಿ ಹೇಳುತ್ತೆ ಓಂಕಾರ ಇದೆ. ಓಂಕಾರಸ್ಯ ಅರ್ಥ ಉದ್ದಿಷ್ಟ ಉಕ್ತ ಅರ್ಥ ಆಧಿಕ್ಯಮೇವ ಚ, ನಾದೋ ಬಲಿ ಪ್ರವದತಿ ತಥಾ ಭೇರಿ ಧ್ವನಿ ಪ್ರಭೋ. ಇದು ಭೇರಿಗಳನ್ನು ಬಾರಿಸ್ತಾರೆ, ನಗಾರಿಯನ್ನು ಹೊಡಿತಾರೆ. ಅವಾಗ ಏನಾಗುತ್ತೆ, ಅನುದಾತ್ತ ಸ್ವರೂಪತ್ವಾದ ಔದಾರ್ಯಂ ವದತಿ ಶಿತು, ದೇವರು ಬಹಳ ಉದಾರನಾದವನು ಉತ್ಕೃಷ್ಟನಾದವನು ಅನ್ನೋ ಸಂದೇಶವನ್ನು ಭೇರಿನಾದ ಮಾಡುತ್ತಂತೆ. ತದಪೇಕ್ಷೆಯ ಅನ್ಯ ನೀಚತ್ವಂ ಘಂಟಾದ್ಯಾಹ ಸ್ವರಿತಾತ್ಮಕ, ಘಂಟಾದಿಗಳನ್ನು ಬಾರಿಸಿದಾಗ ಅದೇನು ಉಳಿದವರೆಲ್ಲ ದೇವರ ಮುಂದೆ ಕಡಿಮೆ ಕಡಿಮೆ ಅಂತ ಹೇಳುತ್ತಂತೆ. ಗಂಟೆ ಅರ್ಥ ಏನು ಅಂದರೆ ಅದಕ್ಕೆ ಸರ್ವವಾದ್ಯಮಯಿ ಘಂಟ ಅಂತ ಕರೀತಾರೆ ಗಂಟೆ. ಅದಕ್ಕೆ ದೇವರಿಗೆ ಮಾತ್ರ ಗಂಟೆ ಬರ, ಲಕ್ಷ್ಮೀನಾರಾಯಣ ಬಿಟ್ಟು ಉಳಿದವರಿಗೆ ಗಂಟೆ ಬರಿಸಬಾರ್ದು ಮಂಗಳಾರತಿ ಕಾಲಕ್ಕೆ, ಗೊತ್ತಾಯ್ತಾ? ಯಾಕೆ ಅದರ ಅಭಿಮಾನ ದೇವತೆಗಳು ಯಾರಿದ್ದಾರೆ, ವಾಯುದೇವರು ಎಲ್ಲ ದೇವ ಇವರಿದ್ದಾರೆ ಮುಖ್ಯವಾಗಿ. ಅದಕ್ಕೆ ಲಕ್ಷ್ಮೀನಾರಾಯಣರಿಗೆ ಮಾತ್ರ ಬರೆಸೋದು, ಉಳಿದವರಿಗೆಲ್ಲ ಗಂಟೆ ಬರೆಸೋದಿಲ್ಲ, ಗೊತ್ತಾಯ್ತಾ? ಅವರಿಗೆಲ್ಲ ದೇವರಿಗೆ ಕೊಟ್ಟು ಮಂಗಳಾರತಿ ಕೊಡಬೇಕು, ದೇವರಿಗೆ ಮಾಡಿದ ಮಂಗಳಾರತಿ ಅಷ್ಟೇ ಹೊರತು ಬೇರೆ ಇಲ್ಲ. ಅದಕ್ಕಾಗಿ ದೇವರ ಸರ್ವೋತ್ತಮತ್ವ ಹೇಳುತ್ತೆ. ಅದಕ್ಕೆ ಅದು ಗಂಟೆ ಬಾರಿಸಿದಾಗ ಯಾರು ದೈತರು ಓಡೋಗ್ಬಿಡ್ತಾರೆ ಅಂದರೆ ದೇವರ ಧ್ವನಿ, ಅದು ಪೊಲೀಸ್ ವಿಷನ್ ಹಾಕಿದಾಗ ಅದು ಓಡೋಗ್ಬಿಡ್ತಾರೆ ಅಂತ ಅರ್ಥ. ಅದಕ್ಕೆ ಅದು ಗಂಟೆ ಅರ್ಥ ಕಷ್ಟ ಅಷ್ಟೇ, ಅದು ಗಂಟೆ ವಾದನ ಮಾಡೋಕ್ಕೆ ಗೊತ್ತಿರಬೇಕದು. ಘಂಟಾದ್ಯಾಹ ಸ್ವರಿತಾತ್ಮಕ ಉಚ್ಚ ಸ್ಥಿತಿ ಮುದಾತ್ತಸ್ತು ಸ್ವರ್ಣ ಚಂಚ್ವಾಧಿಕ ಸ್ವರ ವಿಷ್ಣೋರ್ಭಕ್ತಿ ತಥಾ ಮಂದ್ರ ಶ್ವಾಸಾದಿ ಪ್ರಚಯಾತ್ಮಕ, ಮಂತ್ರ ಧ್ವನಿಗೊಂದು ಅರ್ಥ, ಸ್ವರಿತ ಧ್ವನಿಗೊಂದು ಅರ್ಥ, ಉದಾತ್ತಕ್ಕೊಂದು ಅರ್ಥ, ಅನುದಾತ್ತಕ್ಕೊಂದು ಅರ್ಥ. ಏಕ ಪ್ರಕಾರತಾಂ ವಿಷ್ಣೋ ಸದಾಚಾಲ್ಯಾಂ ವದತ್ಯಪಿ. ಈ ಶ್ವಾಸ ಬಿಡ್ತೇವೆ, ಉಸಿರು ಬಿಡ್ತೇವೆ ಅಂತ ಗೊತ್ತು. ಯೂನಿಫಾರ್ಮ್ ಉಸಿರು ನಡೀತಾ ಇದೆ, ಯೂನಿಫಾರ್ಮ್ ಉಸಿರಾಟ ಇದೆ. ದೇವ್ರು ಯಾವಾಗ ಒಂದೇ ರೀತಿ ಇರ್ತಾರೆ ಅಂತ ಅರ್ಥ. ದೇವರಲ್ಲಿ ಏನಿಲ್ಲ, ಶಶ್ವತ ಏಕ ಪ್ರಕಾರ. ಉಸಿರು ಹೆಚ್ಚು ಕಡಿಮೆ ಆದರೆ ಏನಾಗುತ್ತಾಗಲೇ ಹೆಲ್ತ್ ಅಪ್ಸೆಟ್ ಆಗಿದೆ ಅಂತ ಅರ್ಥ. ಗೊತ್ತಾ? ಉಸಿರಿನ ಸಂಖ್ಯೆ ಹೆಚ್ಚು ಕಡಿಮೆ ಆಗಬಾರದು. ಅದಕ್ಕಾಗಿ ಶ್ವಾಸಾದಿ ಪ್ರತ್ಯಯಾತ್ಮಕಃ ಏಕ ಪ್ರಕಾರತಾಂ ವಿಷ್ಣೋ ಸದಾ ಅಚಾಲ್ಯಾಂ ವದತ್ಯಪಿ ಇತ್ಯಾದಯ ಸರ್ವಘೋಷಾಃ ವಿಷ್ಣೋರೇವ ಗುಣೋನ್ನತಿ ವದಂತಿ ಕಿಮು ವೇದಾದ್ಯಾಃ. ಈ ರೀತಿ ಬೇರೆ ಘೋಷಗಳೇ ದೇವರನ್ನು ಹೇಳ್ತಿರ್ಬೇಕಾದ್ರೆ ಇನ್ನು ವೇದಾದಿಗಳು ಹೇಳುತ್ತೆ ಅಂತ ಬೇರೆ ಹೇಳಬೇಕಂತ ಕೇಳ್ತಾರೆ. ಅದಕ್ಕೆ ರಾಯರೇನು ಮಾಡ್ತಾರೆ, ಓಂ ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ ಶೇಷ ಶಬ್ದಾರ್ಥ ಸರ್ವ ವೇದಾರ್ಥ ಅಂತ ಹೇಳಬೇಕಾದ್ರೆ ಇಷ್ಟು ಸಂಗ್ರಹ ಮಾಡಿಬಿಡ್ತಾರೆ. ಅಲ್ಲ, ಅನುಸಂಧಾನ ಇರೋದು ಬೇರೆ, ಹಾಗೆ ಹೇಳೋದು ಬೇರೆ, ಗೊತ್ತಾಯ್ತಾ? ಅನುಸಂಧಾನ ಇದ್ದು ಹೇಳಿದರೆ ಹೇಳ್ಬೋದು, ಅನುಸಂಧಾನ ಇಲ್ಲದ ಹೋದರೆ ಹೇಳ್ಬಾರ್ದು, ಗೊತ್ತಾಯ್ತಾ? ಅನುಸಂಧಾನ ಇದ್ದ ಆಚಾರ್ಯ ಏನು ಮಾಡಿದ್ರೆ ನಾವು ಬೇರೆ ಭಾಷೆಯಲ್ಲಿ ಮಾತಾಡಬಾರ್ದು. ಆಚಾರ ಪರ್ಷಿಯನ್ ಭಾಷೆಯಲ್ಲೇ ಮಾತಾಡ್ತಾರೆ ಅವ್ರ ಜೊತೆಗೆ, ಅವರಿಗೆ ದೋಷ ಇಲ್ಲ. ಆದ್ದರಿಂದ ಅದು ಅನುಸಂಧಾನ, ಅದಕ್ಕೆ ದೊಡ್ಡವರಿಗೆ ಚಿಕ್ಕವರು ನಮಸ್ಕಾರ ಮಾಡಬಾರ್ದು. ಒಳಗೆ ಸನ್ನಿಧಾನ ತಿಳ್ಕೊಂಡು ಮಾಡಿದಾಗ ಅಗತ್ಯ ಬಂದಾಗ ಏನಾಗತ್ತದು, ದೋಷ ಅಲ್ಲ. ಭೀಮಸೇನದೇವರು ಧರ್ಮರಾಜರಿಗೆ ನಮಸ್ಕಾರ ಮಾಡ್ತಿದ್ರು, ದೋಷ ಆಯ್ತಾ? ದೋಷ ಆಗಲಿಲ್ಲ. ಏನಿದೆ ಅಲ್ಲಿ? ಅನುಸಂಧಾನ ಇದೆ. ಅನುಸಂಧಾನ ಇಲ್ಲದವ್ರು ಮಾಡಿದರೆ ತೇಜೋವಧಿ ಆಗುತ್ತೆ, ಅದರಲ್ಲಿ ಮಾಡಾಗಿಲ್ಲ. ಅದೆಲ್ಲ ಸೂಕ್ಷ್ಮ ವಿಚಾರಗಳು ಹೇಳ್ತಾರೆ. ವದಂತಿ ಕಿಮು ವೇದಾಧ್ಯಾಹ ಮಾರ್ಜಾರಾಧ್ಯಭಿದಾಸ್ತಥ ಮಾರ್ಜಾರ ಅಂತ ಇದೆ. ಮಾರ್ಜಾರ ಅಂದ್ರೇನು? ಬೆಕ್ಕು ಅಂತ ಅರ್ಥ. ಆ ದೇವ್ರನ್ನ ಹೇಳುತ್ತದ್ದು ಬೆಕ್ಕು ಅನ್ನೋ ಪದ. ಅದು ಹೇಗೆ ಹೇಳುತ್ತೆ ತೋರಿಸ್ತಾರೆ. ಮಾರ್ಜಾರ ಹೇಗೆ ಹೇಳುತ್ತೆ ಅಂದರೆ, ಮಾರಯಿತ್ವ ಪ್ರಪಚ್ಚೈವ ಜರೆಯತ್ತೆಖಿಲಂ ಜಗತ್. ಬೆಕ್ಕು ಏನು ಮಾಡುತ್ತೆ? ಹೊಡೆಯುತ್ತೆ. ಹೊಡೆದು ಕೊಂದು ತಿಂದುಬಿಡುತ್ತೆ. ಇಲ್ಲಿ ಅದು ಸತ್ತಿನ ತಿಮ್ಮಲ್ಲದು ಏನು ಮಾಡುತ್ತೆ? ಅದು ಬದುಕಿನ ಹೊಡೆದು ತಿನ್ನುತ್ತೆ ಅಷ್ಟೇ ಹೊರತು. ನಾವು ಕಲಿಸಿ ಹಾಕಿದ ಮಕ್ಕಳು ತಿಂತಾರೆ, ದೊಡ್ಡವ್ರು ಕಲಿಸ್ಕೊಂಡು ತಿಂತಾರೆ. ಆ ಥರ ದೊಡ್ಡವ್ರಿಗೆ ಕಲಿಸಿ ಹಾಕಿಬಿಟ್ರೆ ಸಿಟ್ಟು ಬರುತ್ತೆ, ಅದು ಅವ್ರು ಅವರೇ ಕಲಿಸ್ಕೊತಾರೆ. ಸಿಣ್ಣ ಚಿಕ್ಕವರಿಗೆ ಹೊಡೋದಿಲ್ಲ. ಅದು ಪರಮಾತ್ಮ ಸಿಂಹ ಹುರಿಗಳು ಏನು ಮಾಡುತ್ತಂತೆ, ಕ್ಷಣಗಳ ತಿಮ್ಮೋದಿಲ್ಲ, ತಾವು ಕೊಂದು ತಿನ್ನುತ್ತೆ ಅಂತ ಹೇಳ್ತಾರೆ. ಅದಕ್ಕೆ ಪರಮಾತ್ಮ ಏನು ಮಾಡ್ತಾನೆ? ಮಾರಯಿತ್ವ ಪ್ರಭಕ್ಷೈವ ಜರಯಿತಿ. ಎಲ್ಲ ಅವು ಮತ್ತ ಚರಾಚರ ಗ್ರಹಣ. ಅದು ದೇವರು ಏನಂತ ಕರೀತಾರಂತೆ? ಮಾರ್ಜಾಲ ಅಂತ ಕರೀತಾರೆ. ಲಕಾರ ಲಕಾರ ಜ ರಲಯೋರ ಭೇದ. ಆದ್ದರಿಂದ ಮಾರ್ಜಾಲ ಹೌದು, ಮಾರ್ಜಾರ ಹೌದು. ತೀರ ಮಾರ್ಜಾರ ಉದ್ದಿಷ್ಟೋ ಮೋಷಣಾನ್ ಮೂಷಕೋ ಹರಿಹಿ. ಮೂಷಕ ಅಂತ ಕರೀತಾರೆ ದೇವರಿಗೆ. ಮೂಷಕ ಅಂತ ಹೆಸರು, ಇಲಿ ಅಂತ ಹೆಸರು, ಬೆಕ್ಕು ಅಂತ ಹೆಸರು, ಇಲಿ ಅಂತ ಹೆಸರು ದೇವರಿಗೆ. ಅರೆ ಇಲಿ ಅಂತ ಯಾತಕ್ಕೆ ಹೆಸರು ಅಂತ ಕೇಳಿದರೆ, ಇಲಿ ಏನು ಮಾಡುತ್ತೆ ಗೊತ್ತಾ? ಕದ್ದು ತಿನ್ನುತ್ತಂತದ್ದು, ಗೊತ್ತಾಯ್ತಾ? ಅದಕ್ಕೆ ಶ್ರೀಮುಷ್ಣ, ಎಲ್ಲ ಕಾಂತಿರೂ ಪರಮಾತ್ಮ ಮೀರಿಸ್ತಾನೆ, ಅದಕ್ಕೆ ಶ್ರೀಮುಷ್ಣ ಅಂತ ಕ್ಷೇತ್ರಕ್ಕೆ ಹೆಸರು, ಗೊತ್ತಾಯ್ತಾ? ಅದಕ್ಕೆ ಇಲ್ಲಿ ಪರಮಾತ್ಮ ಏನು ಮಾಡಿದ್ದಾನೆ? ಈಗ ಭಕ್ತರ ಪಾಪವನ್ನು ಕದೀತಾರೆ, ಅದಕ್ಕೋಸ್ಕರ ದೇವರಿಗೆ ಏನು ಹೆಸರು? ಮೂಷಕ ಅಂತ ಹೆಸರು. ತಿಳಿತಾ? ಅದಕ್ಕೆ ಮೂಷಿಕ ವಾಹನ ಗಣೇಶ ಯಾತಕ್ಕೆ ಅಂತಾರೆ. ಕತ್ತಿನವ್ರನ್ನ ಕಂಟ್ರೋಲ್ ಮಾಡ್ತಾನೆ ಅಂತ ಅರ್ಥ. ಮೂಷಿಕ ಮೇಲೆ ಕೂತ್ಬಿಟ್ಟಿದ್ದಾನಲ್ಲ, ಕತ್ತಿನವ್ರನ್ನ ಕಂಟ್ರೋಲ್ ಮಾಡ್ತಾನೆ. ದೇವರು ಸ್ವತಃ ಏನು ಮಾಡ್ತಾರೆ? ಪಾಪಗಳನ್ನ ಕದ್ದು ಬಿಡ್ತಾನೆ. ಆದ್ದರಿಂದ ಏನಂತ ಹೆಸರು ಆತನಿಗೆ? ಮೂಷಿಕ ಅಂತ ಹೆಸರು. ಮಾರ್ಜಾರ ಹೇಳಿದ ಮಾರಯಿತ್ವ ಭಕ್ಷಯಿತ್ವ ಜರಯಿತ್. ಹೊಡೆದು ತಿಂದು ಜೀರ್ಣ ಮಾಡ್ಕೊಂಡ್ಬಿಡ್ತಾನೆ. ಹೊಡೆಯೋದು ತಿನ್ನೋದು ಜೀರ್ಣ, ಮೂರು ಹಂತ ಆಗಬೇಕು. ಅದು ತಿಂದ್ರೆ ಜೀರ್ಣ ಆಗದಿದ್ರೆ ಪ್ರಯೋಜನ ಇದೆ. ಮತ್ತೆ ಕೊಂದು ತಿಂದು ಜೀರ್ಣ ಮಾಡ್ಕೊಡ್ತಾನೆ. ಆದ್ದರಿಂದ ಮಾರ್ಜಾರ ಅಂತ ಹೆಸರು. ಸರ್ವನಾಮಾಪಿ ತಾರಣ ತೃಣನಾಮಾಸವು. ದೇವರಿಗೆ ತೃಣ ಅಂತ ಹೆಸರಂತೆ. ದೇವರು ತೃಣ, ಯಾತಕ್ಕೆ ತಾರಣ ತೃಣ ಎಲ್ಲರೂ ರಕ್ಷಣೆ ಮಾಡ್ತಾನೆ. ಆದ್ದರಿಂದ ದೇವರಿಗೆ ತೃಣ ಅಂತ ಕರೀತಾರೆ. ಅಸೋ ವಿತ್ತೇ ಇತ್ಯಾದಿ ಏಕೋಭಿಧೀಯತೆ ಇರಿ ವರ್ಷಣಾತ್ ವೃಷಃ. ವೃಷಃ ಅಂದರೆ ಎತ್ತು, ಗೂಳಿ. ವೃಷ ಅಂತೆ ಅದು ವರ್ಷಣಾತ್, ಭಕ್ತರ ಅಭಿಲಾಷೆಯನ್ನು ಸುರಿಸುವ ಸುರಿಮಾಣೆ ಮಾಡ್ತಾನೆ ದೇವರು. ಅದಕ್ಕೆ ವರ್ಷ ವರ್ಷ ಅಂದ್ರೆ ವೃಷ ವೃಷ ಅಂತ ದೇವರಿಗೆ ಹೆಸರು. ಬಲನಾತ್ ಅಲಿನಾಮಕ ಸರ್ವನಾಮಾಪಿ ಭಗವಾನ್ ಸರ್ವಶಕ್ತಿಷು ಸರ್ವವಿತ್ ಸರ್ವಶಕ್ತಿಶ್ಚ ಸರ್ವವಿತ್ ಬ್ರಹ್ಮರುದ್ರಾದಿ ಜೀವೇಭ್ಯೋ ಜಡೇಭ್ಯ ಪ್ರಿಯ ಏವತು. ಹೀಗೆ ಪರಮಾತ್ಮ ಎಲ್ಲ ರೀತಿಯಲ್ಲೂ ಕೂಡ ಎಲ್ಲ ಶಬ್ದಗಳಿಂದ ವಾಚ್ಯನಾಗಿದ್ದಾನೆ ಅಂತೇಳಿದ್ರು. ಸರ್ವಶಬ್ದ ವಾಚ್ಯತ್ವಕ್ಕೆ ಒಳ್ಳೆ ನಿರಸನ ಇದೆ. ಮಾರ್ಜಾರ ಎಂಬ ದೇವರ ಹೆಸರು ಹೇಳುತ್ತೆ ಅಂತ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಮೂಷಿಕ ಅಂಬದು ಹೇಳುತ್ತೆ ಊಹೆ ಮಾಡೋಕ್ಕೂ ಸಹ ತೋರಿಸ್ಕೊಟ್ರದ. ಇದು ಬೇರೆ ಯಾವ ಭಾಷೆಕಾರ ಕೂಡ ವೇದ ಹೇಳುತ್ತೆ ಅಂತ ಒಪ್ಪಿಕೊಳ್ಳೋಕ್ಕೆ ತಯಾರಿಲ್ಲ ಅವರು. ವಿಷ್ಣು ಶಬ್ದ ವಿಷ್ಣು ಹೇಳುತ್ತೆ, ವಿಷ್ಣು ಶಬ್ದ ವಿಷ್ಣು ಹೇಳುತ್ತೆ ಎಂಬ ಜ್ಞಾನ ಇಲ್ಲ ಅವರಿಗೆಲ್ಲ ಕೂಡ. ಅದ್ಮೇಲೆ ಎಷ್ಟು ಡಿಫರೆನ್ಸ್ ಇದೆ? ಇದ್ಯಾರು ಜನಕ್ಕೆ ಗೊತ್ತಿಲ್ಲ ಅಂದರೆ ಆಚಾರ್ಯ ಏನೋ ಮಾಡಿದ್ರು ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ಇದೆಲ್ಲ ಭಾಷಾಶಾಸ್ತ್ರಕ್ಕೆ ಎಷ್ಟು ಅಪೂರ್ವ ಅರ್ಥಗಳು. ಲಿಂಗ್ವಿಸ್ಟಿಕ್ಸ್ ಅಂತ ಕರಿತೇವಲ್ಲ, ಫೈಲಾಲಜಿಗೆ ಹೊಸ ಹೊಸ ಆಯಾಮಗಳಿವೆ. ಉಪಚಾರ ಪ್ರವರ್ತಂತೆ ವ್ಯವಹಾರ ಇನ್ನು ಬ್ರಹ್ಮದೇ ಬ್ರಹ್ಮ ರುದ್ರ ಮೊದಲಾದ ಹೆಸರುಗಳೆಲ್ಲ ದೇವರ ಹೆಸರುಗಳೇನೆ. ತಸ್ಯೈವ ಮುಖ್ಯ ನಾಮಾನಿ ಸಮಾಕೃಷ್ಯ ಇತರೇಶ್ವಪಿ. ಓಂ ಸಮಾಕರ್ಷ ತೋಂ ಬ್ರಹ್ಮಸೂತ್ರ. ದೇವರ ಹೆಸರನ್ನೇ ಉಳಿದವ್ರಿಗಿಟ್ಟಿರದೇ ಹೊರತು ಉಳಿದವ್ರ ಹೆಸರು ದೇವರು ಬಂದಿದ್ದಲ್ಲ, ಮತ್ತೆ ಎಲ್ಲರ ಹೆಸರು ದೇವರು ಹೇಳುತ್ತಲ್ಲ, ದೇವರ ಹೆಸರು ಎಲ್ಲರೂ ಇಟ್ಕೊಂಡಿದ್ದಾರೆ ಅಂತ. ಲೋಕದವ್ರು ಏನು ಮಾಡ್ತಾರೆ, ಮಗು ಏನು ಹೆಸರು ಇಟ್ಟಿದ್ದೀರಿ ಅಂತಾರೆ, ಹೆಸರು ಹೇಳ್ತಾರೆ ನಮ್ಮ ತಾತನ ಹೆಸರು ಅಂತಾರೆ. ಅವರು ತಮ್ಮ ತಾತನ ಹೆಸರು ಅಂತಾರೆ. ಕೊನೆಗೆ ಯಾರಿಗೆ ಹೋಗುತ್ತದೋ? ದೇವರ ಹೆಸರಾಗಿಬಿಡುತ್ತೆ ಕೊನೆ. ಇಲ್ಲದವರು ದೇವರ ಹೆಸರಿಲ್ಲದೆ ಎಲ್ಲ ಹೆಸರು ದೇವರ ಹೆಸರುಗಳೇನೆ. ಆ ದೃಷ್ಟಿಯಿಂದ ಸರ್ವನಾಮಾನಿ ಪ್ರವರ್ತಂತೆ ಚ ಮಾರುತೆ. ಇದು ಹೊಸ ವಿಷಯ. ಇದೇ ರೀತಿ ವಾಯುದೇವರಿಗೂ ಸರ್ವಶಬ್ದ ವಾಚ್ಯತ್ವವಿದೆ. ಇದೊಂದು ಸೂಕ್ಷ್ಮ ವಿಚಾರ. ಲಕ್ಷ್ಮೀನಾರಾಯಣ ಸರ್ವಶಬ್ದ ವಾಚ್ಯತ್ವ ಇದೆ, ವಾಯುದೇವರು ಸರ್ವಶಬ್ದ ವಾಚ್ಯತ್ವ ಇದೆ. ಆಗ ಕೆಲವು ವಿಷಯ ಹೇಳ್ತಾರೆ, ಆದರೆ ವ್ಯತ್ಯಾಸ ಇದೆ. ಸರ್ವಶಬ್ದ ವಾಚ್ಯತ್ವ ವಾಯುದೇವರಿಗೆ ದೇವರಂತೆ ಬಂದುಬಿಟ್ರೆ ಅವರಿಬ್ಬರು ಸಮ ಆಗಿಬಿಡ್ತಾರೆ ಅಷ್ಟೇ, ಅದಕ್ಕಾಗಲ್ಲ. ಅರ್ಥ ಸರ್ವಶಬ್ದಗಳಲ್ಲಿ ಪುರುಷ ಸೂಕ್ತಾದಿಗಳಲ್ಲಿ ಅದರ ವಾಚ್ಯತ್ವ ಇಲ್ಲ, ಗೊತ್ತಾಯ್ತಾ? ಓಂಕಾರ ವಾಚ್ಯತ್ವಾದಿಗಳಿಲ್ಲ, ಆದರೆ ಅದಕ್ಕೆ ಅಭಿಮಾನಿತ್ವ ಇದೆ, ಆದ್ದರಿಂದ ದೋಷ ಇಲ್ಲ. ಉಳಿದವರಿಗೆ ಅಭಿಮಾನಿತ್ವ ಕೂಡ ಎಲ್ಲದಕ್ಕೂ ಕೂಡ. ವಾಯುದೇವರಿಗೆ ಸರ್ವಶಬ್ದ ಅಭಿಮಾನಿತ್ವ ಇದೆ. ಪ್ರತಿಪಾದ್ಯತ್ವ ದೇವರಿಗೇನೆ, ಪ್ರತಿಪಾದ್ಯತ್ವ ವಾಯುದೇವರಿಗೂ ಇದೆ, ಕೆಲವಕ್ಕೆ ಮಾತ್ರ ಇಲ್ಲ, ಕೇವಲ ನಾರಾಯಣ ವಾಚಕ. ಅದಕ್ಕೆ ಹೇಳ್ತಾರೆ ಲಕ್ಷ್ಮೀನಾರಾಯಣರು ಡೈರೆಕ್ಟ್ ಹೇಳೋ ಪದಗಳು ಬಿಟ್ಬಿಟ್ರೆ ಉಳಿದೆಲ್ಲ ವಾಯುದೇವರು ಹೇಳುತ್ತೆ, ಗೊತ್ತಾಯ್ತಾ? ಅದೇ ರೀತಿ ಲಕ್ಷ್ಮೀನಾರಾಯಣರು ಪ್ಲಸ್ ವಾಯುದೇವರು ಹೇಳೋ ಪದ ಇದೆಯಲ್ಲ, ಅದು ಬಿಟ್ಟರೆ ಕೆಳದು ಕೆಲವರು ಹೇಳುತ್ತೆ. ಇದು ಎಲ್ಲಿವರೆಗೂ ಎಲ್ಲರಿಗೂ, ಮತ್ತೆ ನಮಗೆ ಹೇಳೋದು ನಮ್ಮವರಿಗೆ ತರಬಾರ್ದು. ಮತ್ತೆ ಎಲ್ಲಿವರಿಗೆ ತರಬೇಕು ಅದನ್ನ? ಚಕ್ರಾಂತ ದೇವತಾ ಇಂದ್ರ ದೇವರಿಗೆ ಕ್ಲೋಸು. ಆ ರೀತಿ ಕಡವೆ ಅರ್ಥ ಎಲ್ಲಿವರಿಗೆ ಮಾಡ್ತಾ ಬರಬೇಕು? ಇವ್ರು ತಮ್ಮ ತಮಗೆ ಶುರು ಮಾಡ್ಬಿಡ ಅಹಂ ಬ್ರಹ್ಮಾಸ್ಮಿ ಅಂತ ಹಾಗೆ ಮಾಡ್ಕೋಬಾರ್ದು. ಎಲ್ಲಿಗೆ ಅದು ಎಂಡಾಗುತ್ತೆ? ಚಕ್ರಾಂತಹ. ಅಲ್ಲೇ ಇನ್ಚಾರ್ಜ್ ಕೊಡ್ಬೇಕಾದ್ರೆ ಲಿಮಿಟ್ ಇರುತ್ತೆ. ಅಟೆಂಡರ್ ಇನ್ಚಾರ್ಜ್ ಕೊಟ್ಟೋಗ್ತಾರೆ ಯಾರು ಕೂಡ. ಕೆಲವು ಇರ್ತಾರೆ ಪ್ರೊಫೆಸರ್ ಸಿಗಲ್ಲ, ಲೀಡರ್ ಹುಡುಕ್ತಾರೆ, ಅವರ ಲೆಕ್ಚರ್ ಹುಡುಕ್ತಾರೆ ಹೊರತು ಅಟೆಂಡರ್ಗೋ ಪ್ಯೂರ್ಗೆ ಕೊಟ್ಟೋಗಲ್ಲ ಚಾರ್ಜ್ನ. ಆದ್ದರಿಂದ ಇಂದ್ರದೇವರವರಿಗೂ ಅಷ್ಟೇ, ಆಮೇಲೆ ಇಲ್ಲ. ಇದೆಲ್ಲ ಕೆಲವು ಅರ್ಥ ಮಾಡಿಕೊಂಡ್ರೆ ಸರ್ವಶಬ್ದ ವಾಚ್ಯತ್ವನ ಹೇಗೆ ತಿಳಿಬೇಕು ಅಂತಲೂ ತಿಳಿಸಿದರು. ವಾಯುಶ್ಚ ಸೂರ್ಯ ಸಮಸ್ತ ಸನ್ ತಪತ್ತೇತ ಜಗತ್ರಯಂ ಆಜ್ಞೆಯೈವ ಹರೇರ್ ವಾಯೋ ಶಕ್ತಿಯ ಸೂರ್ಯ ತಪತ್ಯಯಂ. ಅದಕ್ಕೆ ನೋಟ್ ಕೊಟ್ಬಿಡ್ತಾರೆ, ವಾಯುದೇವರಿಗೆಲ್ಲ ಹೆಸರಿದೆ. ತಥೈವ ಸರ್ವನಾಮಾನಿ ಪ್ರವರ್ತಂತೆ ಚ ಮಾರುತೆ ನತಾವನ್ ಮುಖ್ಯವೃತ್ತೈವ ಮುಖ್ಯತೋ ಅನ್ಯವ್ಯಪೇಕ್ಷೆಯ. ಇದ್ರ ಬಗ್ಗೆ ಎಷ್ಟು ಗಲಾಟೆ ಆಗಿದೆ ಗೊತ್ತಾ? ವಾಕ್ಯ ಎಷ್ಟೋ ಸಭೆಗಳಲ್ಲಿ ವಾಯುದೇವರು ಸರ್ವಶಬ್ದ ಉಂಟು ಅಂತ ಕೂಗಾಟ ಕ್ರಿಯಾಚಾರ ಮಾಡಿಬಿಡ್ತಾರೆ. ಆಚಾರ್ಯ ಹೇಳ್ತಾ ಅಲ್ಲಿ ಕ್ಲಾರಿಫಿಕೇಶನ್ ಕೊಟ್ಬಿಟ್ಟಿದ್ದಾರೆ. ಎಲ್ಲ ಶಬ್ದ ವಾಯುದೇವರು ಹೇಳುತ್ತಾ ಹೇಳುತ್ತೆ, ಆದರೆ ದೇವರು ಹೇಳದಂತ ಹೇಳೋದಿಲ್ಲ. ಪರಮ ಮುಖ್ಯ ವೃತ್ತಿಯಿಂದ ದೇವರು ಹೇಳಿದರೆ ನತಾವನ್ ಮುಖ್ಯ ವೃತ್ತೈವ ಮುಖ್ಯತೋ ಅನ್ಯವ್ಯಪೇಕ್ಷೆಯ. ಎಲ್ಲಾದರೂ ವಾಯುದೇವರು ಸರ್ವ ವೇದಗಳಿಂದ ಮುಖ್ಯ ವೃತ್ತಿಯಿಂದ ವಾಚ್ಯರಾಗಿದ್ದಾರೆ ಅಂದರೆ ಅನ್ಯವ್ಯಪೇಕ್ಷೆಯ. ಉಳಿದ ದೇವತೆಗಳಿಗಿಂತ ಮುಖ್ಯ ಅರ್ಥ ಅರ್ಥನೇ ಹೊರತು ನಿಜವಾದ ಮುಖ್ಯ ವೃತ್ತಿಯಿಂದ ವಾಚ್ಯರೇ ಆದವರು ಯಾರು ಅಂದರೆ ಸಾಕ್ಷಾತ್ ನಾರಾಯಣ, ಆಮೇಲೆ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿಗೆ ಪುಲ್ಲಿಂಗದ ಶಬ್ದ ಹೇಳಿಬಿಡ್ತೀರಾ ಅಂತ ಕೇಳ್ಬೋದು ಜನಗಳು. ಮಹಾಲಕ್ಷ್ಮಿಗೆ ಸ್ತ್ರೀಲಿಂಗ ಶಬ್ದ ಅಲ್ಲ ದೇವರನ್ನು ಹೇಳುತ್ತೆ ಒಪ್ಕೊಂಡ್ಬೇಡ. ಪುಲ್ಲಿಂಗ ಶಬ್ದ ಹೇಳೋದಕ್ಕೆ ಬರುತ್ತಾ ಅಂತ ಕೇಳಿದರೆ ಬರುತ್ತೆ. ಅಕ್ಷರ ಶಬ್ದ ಯಾರನ್ನು ಹೇಳುತ್ತದು? ಕೂಟಸ್ಥೋ ಅಕ್ಷರ ಉಚ್ಚತೆ ಲಕ್ಷ್ಮಿ ಅಂತ ಅರ್ಥ ಹೇಳಿಬಿಟ್ಟಿದ್ದಾರೆ. ಮತ್ತು ಪುಲ್ಲಿಂಗ ಶಬ್ದ ಹೇಗೆ ಹೇಳಿತು ಅಂತ ಕೇಳಿದರೆ ಆಚಾರ್ಯರಲ್ಲಿ ಕಾರಣ ಕೊಡ್ತಾರೆ. ಪುಲ್ಲಿಂಗೇ ನೋಚ್ಯತೆ ಶ್ರೀಸ್ತು ಪುಂಶ ಪುಂವ ಛತ್ತಿಮತಿ ಯತಃ. ಬ್ರಹ್ಮವೃದ್ಧಾದಿ ಗಂಡಸರಿಗಿಂತ ಜಾಸ್ತಿ ಶಕ್ತಿ ಇರೋದರಿಂದ ಅವ್ರು ಏನಂತ ಹೆಸರು ಅವರಿಗೆ ಪುಲ್ಲಿಂಗದ ಹೆಸರು ಅವ್ರಿಗೆ ವಾಚ್ಯವಾಗತ್ತೆ ಅಂತ ಹೇಳ್ತಾರೆ. ಆದ್ದರಿಂದ ದೋಷ ಇಲ್ಲ. ಇವೆಲ್ಲ ತಲೆದು ವಾಕ್ಯ ಇಷ್ಟು ಓದಿಬಿಟ್ಟಿದ್ರೆ ವಾಕ್ಯ ಆ ಗಲಾಟೆನ ಬರ್ತಿರಲಿಲ್ಲ. ಸಾಮಾನ್ಯ ವಾಕ್ಯಾರ್ಥರು ಬಹಳಷ್ಟು ಗಲಾಟೆಗೆ ಏನು ಕಾರಣ ಅಂದರೆ ಸಮಗ್ರ ಸ್ವರೂಮೂಲ ಓದ್ದೇ ಹೋದಾಗ ಇಂಥ ಗೊಂದಲ ಶುರುವಾಗಿಬಿಡುತ್ತೆ. ಇನ್ನು ಸರ್ ಮುಂದೆ ಬರಬೇಕು, ಹಿಂದೆವರಿಗೆ ತಂದರೆ ಮುಂದೆ ಒಳಗೆ ಬನ್ನಿ. ತಸ್ಮಾತ್ ಪ್ರಾಣಾದಿ ಶಬ್ದಾಶ್ಚ ವಿಷ್ಮಾವೇವ ಹಿ ಮುಖ್ಯತಃ ಅನ್ಯವ್ಯಪೇಕ್ಷೆಯ ವಾಯು ಮುಖ್ಯ ವೃತ್ತಿರ್ ವಿಧೀಯತೆ ವಾಯುಶ್ಚ ಸೂರ್ಯ ಸಮಸ್ತ ಸನ್ ತಪತಿ ಏತ ಜಗತ್ರಯಂ. ಹೀಗೆ ಅದಿಷ್ಟುಕಾರ್ಥವನ್ನು ತಿಳಿಸಿದರು. ಇನ್ನು ಮುಂದೆ ಹೋಗ್ತಾ ಈ ಬೃಹತಿ ಸಹಸ್ರದ ಬಗ್ಗೆ ಹೇಳ್ತಾರೆ. ಇತರೆ ಪುರುಷತ್ತಿನ ವಿಶಿಷ್ಟವಾದ ಒಂದು ಭಾಗ ಅಂದರೆ ಬೃಹತಿ ಸಹಸ್ರ ವಾಚ್ಯತ್ವವನ್ನು ದೇವರಿಗೆ ಹೇಳೋದು. ಬೃಹತಿ ಸಹಸ್ರ ಅಂದ್ರೇನು? ಬೃಹತಿ ಛಂದಸ್ಸಿನ 1000 ಋಕ್ಕುಗಳು ಅಂತ ಅರ್ಥ. ಬೃಹತಿ ಛಂದಸ್ಸಿನಲ್ಲಿ 36 ಅಕ್ಷರ ಇರುತ್ತೆ, ಗೊತ್ತಾಯ್ತಾ? 36 ಅಕ್ಷರ ಇರುತ್ತೆ. 36 ಅಕ್ಷರ ಇಂಟು 1000 ಎಷ್ಟಾಯಿತು? 36,000 ಆಯಿತು. 36,000 ಪ್ರತಿಯೊಂದಕ್ಕೂ ಸ್ವರ ಪ್ಲಸ್ ವ್ಯಂಜನ. ಸೊ 36,000 ಸ್ವರ, 36,000 ವ್ಯಂಜನ, ಎರಡು ಸೇರಿಸಿ ಎಷ್ಟಾಯಿತು? 72,000 ಆಯಿತು. 72,000 ಏನು ಅಂತ ಕೇಳಿದರೆ ನಾಡಿಗತ ಭಗವದ್ ರೂಪಗಳು 72,000. ಅವನ್ನ ಹೇಳೋದೇ ಬೃಹತಿ ಶಾಸ್ತ್ರದ ವೈಶಿಷ್ಟ್ಯ ಅಂತ. ಅದರಲ್ಲಿ 36,000 ಸ್ವರ, 36,000 ವ್ಯಂಜನ ಯಾತಕ್ಕೆ ಅಂದರೆ ಸ್ವರಗತ ರೂಪಗಳೆಲ್ಲ ನಮ್ಮ 36 ಮನುಷ್ಯ ಪೂರ್ತಿ 100 ವರ್ಷ ಬದುಕಿದ್ರೆ ಎಷ್ಟಾಗುತ್ತೆ ಗೊತ್ತಾ? 100 ವರ್ಷ ಬದುಕಿದ್ರೆ 360 × 100 ಎಷ್ಟಾಯಿತು? 36,000 ಆಯಿತು. ಅದರಲ್ಲಿ ಹಗಲು 36,000, ರಾತ್ರಿ 30,000, 36,000. ಅದರಿಂದನೇ ಬಲಗಡೆ 36,000 ನಾಡಿ, ಎಡಗಡೆ 36,000 ನಾಡಿ, ತಿಳಿತಾ? ಒಟ್ಟು 72,000 ನಾಡಿ ನಮ್ಮ ದೇಹದಲ್ಲಿವೆ ಅಂತ ತಿಳ್ಕೊಳ್ಳೋದಕ್ಕೆ ಬೃಹತಿ ಸಹಸ್ರ ಬಹಳ ಮುಖ್ಯವಾಗಿರ್ತಕ್ಕಂಥ ಮಂತ್ರ. ಅದರ ಮಹತ್ವ ಹೇಳ್ತಾರೆ. ವೃತ್ತಂ ಹತ್ವಾ ಪುರೇಂದ್ರಸ್ತು ಮಹೇಂದ್ರತ್ವಾಭಿಪತ್ತಯೇ ಮಹಾವ್ರತಂ ಕರ್ಮಚಕ್ರೆ ಹೌತ್ರಂ ಚಕ್ರೇತ ಕೌಶಿಕ. ಇಂದ್ರದೇವರು ಇದನ್ನು ಕೊಂದುಬಿಟ್ರು. ಯಾರನ್ನ? ವೃತ್ರಾಸುರನ್ನು ಕೊಂದರು. ಇನ್ನು ಇಂದ್ರ ಅಷ್ಟೇ, ಅವರು ಮಹೇಂದ್ರನಾಗಿಲ್ಲ. ಮಹೇಂದ್ರನಾಗಬೇಕು ಅಂತ ಹೊರಟರು. ಇಂದ್ರ ಶ್ರೀ ಡೆಪ್ಯೂಟಿ ಚೀಫ್ ಆದರೆ ಹಾಗೋ ಹಾಗೆ ಮಹೇಂದ್ರ ಆಗಬೇಕು ಅಂತ ಹೊರಟರು. ಮಹಾವ್ರತಂ ಕರ್ಮಚಕ್ರೆ, ಒಂದು ಮಹಾವ್ರತ ಒಂದು ಕಾರ್ಯವನ್ನು ಮಾಡಿದರು. ಅದಕ್ಕೆ ಹೋತೃವಾಗಿ ಯಾರು ಕೂತ್ಕೊಂಡ್ರು? ಕೌಶಿಕ ವಿಶ್ವಾಮಿತ್ರ ಕೂತ್ಕೊಂಡ್ರು. ಭೃಗು ಅಧ್ವರ್ಯುರಭವತ್, ಭೃಗುಮಿರುಗಳು ಅಧ್ವರ್ಯುಗಳಾದರು. ಬ್ರಹ್ಮ ಅಭವತ್ ಸ್ವಯಂ, ಬ್ರಹ್ಮಸ್ಥಾನದಲ್ಲಿ ಬ್ರಹ್ಮದೇವರೇ ಕೂತುಬಿಟ್ರು. ಉದ್ಗಾತ ವಾಯುರಭವತ್, ಉದ್ಗಾತ್ರವಾಗಿ ವಾಯುದೇವರಿದ್ದಾರೆ. ಆಮೇಲೆ ಅದು ಅಭವತ್ ಸ್ವಯಂ ನಾರಾಯಣ ಪ್ರಭು ಸಾದಸ್ಯವಕರೋತ್ತತ್ರ ತದನ್ನೇ ಅನ್ನೇಪಿ ಚರ್ಚೆ ಋತ್ವಿಜ. ಸಾಕ್ಷಾತ್ ಪ್ರತಿಪಾದ್ಯ ದೇವತೆ ನಾರಾಯಣನೇ ಕೂತ್ಕೊಂಡ. ಬೃಹತಿ ಸಹಸ್ರಂ ಶಂಶಿಷ್ಯನ್ ಯದಾ ಸ ಸ್ಮಾರ ಕೇಶವಂ ವಾಯುನಾಸಃ ದೇವೇಶ ತದಾ ವಾಸವ ಭಾವಿಷತ್. ಯಾವಾಗ ಬೃಹತಿ ಸಹಸ್ರವನ್ನು ಹೇಳಬೇಕು ಅಂತ ಹೊರಟರು ಆಗ ಇಂದ್ರದೇವರು ಕೂತಿದ್ದಾರೆ. ಅವರೊಳಗೆ ಪರಮಾತ್ಮ ಪ್ರವೇಶ ಮಾಡಿದ, ಇಂದ್ರದೇವರೊಳಗೆ ಪ್ರವೇಶ ಮಾಡಿದ. ಆವಿಷ್ಟೋ ವಿಷ್ಣುನಾಥೇಂದ್ರೋ ವಾಯುನಾಸಃ ಕೌಶಿಕಂ. ವಾಯುದೇವರ ಸಮೇತ ವಿಷ್ಣು ಪ್ರವೇಶ ಮಾಡಿಬಿಟ್ಟು ವಿಶ್ವಾಮಿತ್ರರು ಕೂತಿದ್ರಲ್ಲ, ವಿಶ್ವಾಮಿತ್ರರೇ ಬೃಹತಿ ಸಹಸ್ರಂ ಶಂಸ, ಬೃಹತಿ ಸಹಸ್ರ ಹೇಳಿರಿ ಅಂತ ಹೇಳಿದರು. ಶಂಸ ಇತ್ಯುಕ್ತ ನಿಷಣ್ಣೋಹು ಇತಮನ್ನಂ ತವೇತಿ ಸಹ. ಅವ್ರು ಹೇಳಕ್ಕೆ ಶುರು ಮಾಡಿಬಿಟ್ರು. 1,000 ಋಕ್ಕುಗಳನ್ನು ಹೇಳಿದರು, ಬೃಹತಿ ಸಹಸ್ರವನ್ನು ಹೇಳಿದರು. ಶಶಂಸಾತ ಯಜ್ಞಾಂಗತ್ವೇನ ಭಕ್ತಿತಃ ತಚ್ಛೃತ್ವ ತುಷ್ಟಿ ಮಗವತ್. ದೇವರಿಗೆ ಭಾರಿ ಖುಷಿಯಾಯಿತಂತೆ. ಅದಕ್ಕೆ ಬೃಹತಿ ಸಹಸ್ರ ಹೇಳಿದರೆ ದೇವರಿಗೆ ಭಾರಿ ಖುಷಿ ಆಗುತ್ತಾ ಅಂದರೆ ಬೃಹತಿ ಸಹಸ್ರ ಭಾರಿ ವಿಶಿಷ್ಟವಾದ ಮಹತ್ವ ಬಂದು ಶಂಸನ ಅಂದರೆ ಉಚ್ಚಾರಣೆ ಹೇಳೋದು ಅಂತ. ಯಜ್ಞಾಂಗತ್ವೇನ ಭಕ್ತಿತಃ ತಚ್ಛೃತ್ವ ತುಷ್ಟೇಮತ್ ಕೇಶವೋ ವಾಯು ಸಂಯುತಃ ದ್ವಿತೀಯ ವಾರಂ ಶಂಸೇತಿ ಪ್ರಾಹತಂಚ ಜನಾರ್ದನ. ಇನ್ನೊಂದು ಸತ್ ಹೇಳಿ ಅಂತ ಹೇಳಿ ಒನ್ಸ್ ಮೋರ್ ಅಂತ ಹೇಳಿದಾಗ ಅವ ಪ್ರೀತ್ಯವ ಚಕ್ರಮಾವಿಷ್ಟೋ ವಿಶ್ವಾಮಿತ್ರ ಶಶಂಸ ತತ್. ತಕ್ಷಣ ಏನಾಯಿತು ವಿಶ್ವಾಮಿತ್ರ ಮತ್ತೆ ಹೇಳಿದರು ಅತಿಪ್ರಿಯತ್ವಾದ ಭಗವಾನ್ ಪುನರಪ್ಯಾಹ ಕೌಶಿಕಂ. ಇನ್ನೊಂದು ಸರ್ತಿ ಹೇಳಿ ಅಂತ ಹೇಳಿದರು. ಒಂದು ಸರ್ತಿ ಎರಡು ಸರ್ತಿ ಮೂರು ಸರ್ತಿ ಆಯ್ತು. ಈಗ ತೃತೀಯಂಶ ಶಶಂಸಾಸೌ ವಿಷ್ಣೂರ್ ಅನ್ನಂ ಪ್ರಕಲ್ಪ ತತ್. ಊಟ ಅನ್ನ ಹಾಕು ಇನ್ನೂ ಸ್ವಲ್ಪ ಹಾಕಿ ಇನ್ನೂ ಸ್ವಲ್ಪ ಹಾಕಿ ಅಂತಾರಲ್ಲ ಪ್ರಕೃತಿ ಶಾಸ್ತ್ರ ದೇವರಿಗೆ ಏನಂತೆ ಅನ್ನ ಅಂತ. ಅದು ಇನ್ನೂ ಹೇಳಿ ಇನ್ನೂ ಹಾಕಿ ಇನ್ನೂ ಹಾಕಿ ಅಂತ ಕೇಳಿದರು. ಆಗ ತತೋ ಅತಿತುಷ್ಟೋ ಭಗವಾನ್ ಭಾರಿ ಖುಷಿಯಾಯಿತು ದೇವರಿಗೆ. ನೋಡು ದದಾಮಿ ವರಮಿತ್ತು ನೀನು ಮೂರು ವರ ಕೊಡ್ತೇನೆ ಕೇಳ್ಕೊ ಅಂತ ಹೇಳಿದರು. ಮೂರು ಸತ್ತು ಹೇಳಿದ್ದಕ್ಕೆ ಏನು ಕೊಡ್ತೇನೆ ಮೂರು ವರ ಕೊಡ್ತೇನೆ. ಊಚೇಚ ಪ್ರಥಮೇತ್ವೇವ ನಿಜ ಸಾಲೋಕ್ಯಮೀಶ್ವರ. ಮೊದಲನೇ ವರ ಏನು ಅಂತ ಕೇಳಿದರೆ ಸಾಲೋಕ್ಯವನ್ನು ಕೊಟ್ಟರು. ಪ್ರಾತಃ ದ್ವಿತೀಯ ಸಾಮೀಪ್ಯಂ ಆಮೇಲೆ ಇಂದು ಕೊಟ್ಟಾಗ ಸಾಮೀಪ್ಯ ಕೊಟ್ಟರು. ಸಾಲೋಕ್ಯ ಅಂದ್ರೇನು ಒಂದೇ ಉದ್ಯೋಗದಲ್ಲಿ ವಾಸ ಮಾಡೋದು. ಸಾಮೀಪ್ಯ ಅಂದ್ರೇನು ಕ್ಲೋಸಾಗಿ ವಾಸ ಮಾಡೋದು. ತೃತೀಯ ಪುನರೇವಚ ವರಂದಾದ ಇನ್ನೊಂದು ವರ ಕೊಡ್ತೀನಿ ಕೇಳು ಅಂತ ಹೇಳಿದರು. ಸೊ ಇತ್ತು ಸಮುನಿ ಪ್ರಾಹ ಜನಾರ್ದನ. ನಮ್ಗೆ ಈಗ ಅರ್ಥ ಆಗುತ್ತೆ ಗಾಯತ್ರಿ ಜಾಸ್ತಿ ಮಾಡಿ ಅಂದರೆ ಏನರ್ಥ ಜಾಸ್ತಿ ಅನುಗ್ರಹ ಮಾಡ್ತೀವಿ ಹೇಳಿ ಅಂತ ಅರ್ಥ. ಅದಕ್ಕೆ ನಾವು ಬೋರ್ ಹೊಡಿತ ಬಿಟ್ಬಿಟ್ರೆ ಫಲಿತ ಆಗುತ್ತೆ. ಜಾಸ್ತಿ ಹೇಳಿದಷ್ಟು ಜಾಸ್ತಿ ಬರೋದಷ್ಟು ಜಾಸ್ತಿ ಮಾರ್ಕ್ಸ್ ಬರುತ್ತಾ ಇಲ್ವೋ? ಅಷ್ಟೋತ್ತರ ಮಾಡ್ತಾರೆ ಅದಕ್ಕೆ ಮಾಡಿದಷ್ಟು ಪುಣ್ಯ ಜಾಸ್ತಿ ಅಂತ. ಯಾವುದು 108 1008 ಹೇಳ್ತಾ ಹೋದಂತ ಏನಾಗುತ್ತಾಗ ಪುಣ್ಯ ವೃದ್ಧಿ ಆಗುತ್ತೆ. ಅದನ್ನು ನಾವು ನೆಗೆಟಿವ್ ಆಗಿ ತೊಗೊಂಡ್ಬಿಟ್ರೆ ಫಲಿತ ಆಗುತ್ತೆ. ಇನ್ನೊಂದು ಸರ್ತಿ ಹೇಳು ಅಂದರು. ಕೊನೆಗೆ ವರ ಕೊಡ್ತೀವಿ ಮೂರನೇ ವರ ಕೊಡ್ತೀನಿ ಅಂದರೆ ಅವ್ರು ಹೇಳಿದರು. ಇನ್ಯಾವ ವರ ಬೇಡ ಮಹಾರಾಯ, ನೀನು ಯಾರು ಹೇಳು ಅಂತ ಕೇಳಿದರೆ ನೀನು ಯಾರು ಹೇಳು? ಯಾಕೆ ಇಷ್ಟೆಲ್ಲ ವರ ಕೊಡೋ ಯಾರು? ನೀನು ಯಾತಕ್ಕೆ ಕೂತಿರೋದು ಯಾರಲ್ಲಿ? ಇಂದ್ರದೇವರು. ಇಂದ್ರದೇವರು ಕೂತಿರೋದು ಅಷ್ಟೇ. ಈ ಮಾತೆಲ್ಲ ಸಾಲಕ್ಕೆ ಕೊಡ್ತೀನಿ ಸಾಮೀಪ್ಯ ಕೊಡ್ತೀನಿ ಅಂತ ಹೇಳಿದಾಗ ಉಳಿದವ್ರು ಹೇಳೋಕ್ಕೆ ಬರೋದ್ರೆ ಎಲ್ಲ ಕೂಡ. ಸೊ ಯಾರು ಅಂತ ಕೇಳಿದಾಗ ನಾನು ಪ್ರಾಣ ಅಂತ ಹೇಳಿದ. ಇದು ಪ್ರಾಣ ಅಂತ ಹೇಳಿದ. ಉಳಿದವ್ರು ಏನು ತಿಳ್ಕೊಂಡ್ಬಿಡ್ತಾರೆ? ಕೂತಿರೋದು ಇಂದ್ರ, ಹೇಳ್ತೋದು ಪ್ರಾಣ ಅಂತ. ಫುಲ್ ಆಫ್ ಕನ್ಫ್ಯೂಷನ್ ಇದು. ಕೂತಿರೋದ್ರಿಂದ ಹೇಳ್ತೋದು ಪ್ರಾಣ ಅಂತೇಳಿ. ನಿಜವಾಗಲು ಪ್ರಾಣರಲ್ಲ, ಕೂತಿರೋದು ಯಾರು ಅಂತ ಕೇಳಿದ್ರೆ ಸಾಕ್ಷಾತ್ ನಾರಾಯಣ. ಅತಯೇವ ಪ್ರಾಣ ಬ್ರಹ್ಮಸೂತ್ರ ತೀರ್ಮಾನ ಮಾಡ್ತಾರೆ. ಇಲ್ಲಿ ಕೂತಿರ್ತಕ್ಕಂಥ ಪ್ರಾಣ ಶಬ್ದ ವಾಚ್ಯತ್ವ ಇರೋದು ಯಾರಿಗೆ? ವಾಯುದೇವರಿಗೆ ಅಂತ ತಿಳಿಸಿಬಿಟ್ಟು ಪ್ರಾಣಾಧಿಕರಣ ಅಂದ್ರೆ ಅದೇ ಅಂತಿಮ ಪ್ರಾಣಾಧಿಕರಣ ಅದು ಕೂಡ. ಇಚ್ಛಂತಂ ಪ್ರಾಹ ಭಗವಾನ್ ಇಂದ್ರಸ್ಥೋ ವಾಯು ಸಂಯುತಃ ಸರ್ವನಾಮ ಅಹಮಸ್ಮೇಕಃ ಇತಿ ಜ್ಞಾನಂ ಮಮೋತ್ತಮಂ ಪರಮ ಯಸ್ಮಾತ್ ಸರ್ವಗುಣತ್ವಂ ಸ್ಯಾತ್. ಸರ್ವನಾಮತ್ವ ಏವತ್ತು ಎಷ್ಟು ಇಂಪಾರ್ಟೆಂಟ್ ಇದೆ. ಪರಮಾತ್ಮನ ಸರ್ವನಾಮ ವಾಚ್ಯತ್ವ, ಸರ್ವಶಬ್ದ ವಾಚ್ಯತ್ವ ದೇವರಿಗೆ ಯಾತಕ್ಕೆ ಹೇಳಬೇಕು? ಒಳ್ಳೆ ಕಾರಣ ಕೊಡ್ತಾರೆ. ನಾವು ಸರ್ವಗುಣ ಹೇಳಬೇಕಾದ್ರೆ ಸರ್ವನಾಮ ವಾಚ್ಯತ್ವ ಬರಬೇಕು. ಗೊತ್ತಾಯ್ತಾ? ಒಂದೊಂದು ನಾಮ ಏನು ಹೇಳುತ್ತೆ? ಒಂದೊಂದು ಗುಣ ಹೇಳುತ್ತೆ. ಯಾನಿ ನಮ ಯಾನಿ ನಾಮಾನಿ ಗೌಣಾನಿ ವಿಖ್ಯಾತಾನಿ ಮಹಾತ್ಮನಃ. ಒಂದೊಂದು ನಾಮ ಒಂದೊಂದು ಗುಣ ಹೇಳೋದ್ರಿಂದ ದೇವರಿಗೆ ಒಂದು ಹೆಸರು ಕೂಡ ಅಪ್ಲೈ ಆಗೋದಿಲ್ಲ ಅಂತ ಹೇಳಿ ಏನಾಯ್ತು ಅಲ್ಲಿಗೆ? ಒಂದು ಗುಣ ಮಿಸ್ ಆಯಿತು ಅಂತ. ಅದು ಸರ್ವಶಬ್ದ ವಾಚ್ಯತ್ವ ಹೇಳೋದು ಪರ್ಪಸ್ ಅದು. ಉಳಿದವ್ರು ಯಾತಕ್ಕೆ ಹೇಳೋದಿಲ್ಲ ಗೊತ್ತಾ? ನಿರ್ಗುಣ ಅಂತ ಹೇಳೋರಿಗೆ ಸರ್ವಶಬ್ದ ವಾಚ್ಯತ್ವ ಹೇಗೆ ಹೇಳಬೇಕು? ಅದು ಏನು ಸರ್ವಶಬ್ದ ಅವಾಚ್ಯ ಅಂತ ಹೇಳಿಬಿಟ್ರು. ಒಂದು ಶಬ್ದ ಹೇಳಿದ್ರೆ ಏನು ಬರುತ್ತೆ? ದೇವರಿಗೆ ಒಂದು ಗುಣ ಬಂದುಬಿಡುತ್ತೆ. ಅದು ಸರ್ವಶಬ್ದ ಅವಾಚ್ಯ ಅಂತ ಕರೆದ್ರು ಅವರು. ನಮಗೆ ನಾವು ಒಂದು ಗುಣ ಮಿಸ್ ಆಗಬಾರ್ದು, ಅದಕ್ಕೆ ನಾವೇನು ಮಾಡ್ತೇವೆ? ಸರ್ವಶಬ್ದ ವಾಚ್ಯತ್ವ ಹೇಳ್ತೇವೆ. ಈಗ ನಮಗೆ ಉತ್ತರ ಬಂದಾಗ ಯಾಕೆ ಇದು ಗಲಾಟೆ ಮಾಡ್ತಾರೆ ಸರ್ವಶಬ್ದ ವಾಚ್ಯತ್ವಕ್ಕೆ ಅಂದರೆ ಒಂದು ಹಾಕಿದ್ರೆ ಮಿಸ್ ಆಗುತ್ತೆ, ಒಂದು ಗುಣ ಮಿಸ್ ಆಗಬಾರ್ದು ಅಂತ ತಿಳಿಸ್ತಾರೆ. ಸರ್ವನಾಮ ಅಹಮಸ್ಮೇಕಃ ಇತಿ ಜ್ಞಾನಂ ಮಮೋತ್ತಮಂ ಯಸ್ಮಾತ್ ಸರ್ವಗುಣತ್ವಂ ಸ್ಯಾತ್ ಸರ್ವನಾಮತ್ವ ಏವತು ನಹಿ ದೋಷಾಭಿಧಾಯಿನಿ ವಿಷ್ಣೋರ್ ನಾಮಾನಿ ಕಾನಿಚಿತ್. ಹಾಗಿದ್ರೆ ಕೆಲವು ಕೆಟ್ಟ ಕೆಟ್ಟ ಹೆಸರಿದೆ, ಅದರಿಂದ ಪರಮಾತ್ಮ ವಾಚನಾಗಿಬಿಟ್ರೆ ದೋಷ ಬಂದಾಗಾಯ್ತಲ್ಲ ಅಂದರೆ ಇಲ್ಲ. ಯಾವ ಎಲ್ಲ ಹೆಸರು ದೇವರನ್ನೇ ಹೇಳುತ್ತೆ. ದೇವರ ಗುಣವನ್ನೇ ಹೇಳೋದ್ರಿಂದ ದೋಷದ ಅರ್ಥವನ್ನು ಮಾಡಿದ ಏನರ್ಥ ಮಾಡಬೇಕಲ್ಲಿ? ಗುಣದ ಅರ್ಥವನ್ನೇ ಮಾಡಬೇಕು. ಹೇಗೆ ಅಂತ ಅನುವ್ಯಾಖ್ಯ ಅಂತ ಹೇಳ್ತಾರೆ ಅಲ್ಲಿ ನೋಡೋಣ. ಈ ರೀತಿ ಅದೆಲ್ಲ ತಿಳಿಸಿ ಪ್ರಕೃತಿ ಶಾಸ್ತ್ರದ ಮಹತ್ವ ಹೇಳಿದ್ರಿಂದ ಪ್ರತಿಯೊಬ್ಬರು ಏನು ಮಾಡಬೇಕು? ಆದಷ್ಟು ಸಲ ಪ್ರಕೃತಿ ಶಾಸ್ತ್ರವನ್ನು ಹೇಳೋದಕ್ಕೆ ಅಭ್ಯಾಸ ಮಾಡಬೇಕು. ಆಗ ಪ್ರಾಬ್ಲಮ್ ಬಂತು. ಪ್ರಕೃತಿ ಶಾಸ್ತ್ರ ಹೇಳೋದಕ್ಕೆಲ್ಲ ಮೊದಲು ಏನಾಗಿರ್ಬೇಕು? ಅವರೆಲ್ಲ ವೇದಾಧಿಕಾರಿಗಳಾಗಬೇಕು. ಅವೆಲ್ಲ ಇದ್ದು ಸಹ ಇಲ್ಲಿ ಉಳಿದ್ರೆ ಸಾಧ್ಯ ಇಲ್ಲ. ಈಗ ಅದಕ್ಕೋಸ್ಕರ ಎಲ್ಲರೂ ಹೇಳೋದು ಸಾಧ್ಯ ಉಂಟಾ ಅಂತ ಕೇಳಿದರೆ ಯೋಚನೆ ಮಾಡಬೇಡಿ. ಪ್ರಕೃತಿ ಶಾಸ್ತ್ರದ ಅರ್ಥವೇ ಯಾವುದು ಅಂದರೆ ವಿಷ್ಣು ಸಹಸ್ರನಾಮ ಅಂತ ಹೇಳಿದೆ. ವಿಷ್ಣು ಸಹಸ್ರನಾಮ ಏನಿದೆ? 1000 ನಾಮ ಇದೆ. ಒಂದೊಂದು ನಾಮಕ್ಕೆ ಒಂದೊಂದಕ್ಕೆ ಅರ್ಥ. ಹೀಗಾಗಿ ವಿಷ್ಣು ಸಹಸ್ರನಾಮಕ್ಕೂ ಪ್ರಕೃತಿ ಸಹಸ್ರಕ್ಕೂ ಅರ್ಥ ಇದೆ. ವಿಷ್ಣು ಸಹಸ್ರನಾಮ ಸ್ತೋತ್ರ ರೂಪ ಪೌರುಷೇಯ. ಆದ್ದರಿಂದ ಮತ್ತೆ ಇನ್ನೂ ಹೇಳೋದಾದ್ರೆ ಪ್ರಕೃತಿ ಸಹಸ್ರಕ್ಕಿಂತ ಶ್ರೇಷ್ಠ ಅದು. ಯಾತಕ್ಕೆ? ಎಲ್ಲ ಗ್ರಂಥಕ್ಕಿಂತ ಮಹಾಭಾರತ ಶ್ರೇಷ್ಠ. ಸೊ ವೇದಕ್ಕಿಂತ ಶ್ರೇಷ್ಠ ಆಗಿರುತ್ತೆ ನನಗೆ. ವೇದದಲ್ಲೂ ಯಾವ ಮಹಾಭಾರತದಲ್ಲಿ ಯಾವ ಶ್ರೇಷ್ಠ? ವಿಷ್ಣು ಸಹಸ್ರನಾಮ ಭಗವದ್ಗೀತ. ಆದ್ದರಿಂದ ವಿಷ್ಣು ಸಹಸ್ರನಾಮ ಭಾರಿ ಮಹತ್ವ ಇದೆ ಅಂತ ತಿಳಿಸಿ ಪ್ರಕೃತಿ ಸಹಸ್ರವನ್ನು ಹೇಳೋದ್ರಿಂದ ದೇವರಿಗೆ ನೈವೇದ್ಯ ಮಾಡಿದ ಪುಣ್ಯ ಬರುತ್ತೆ. ಯಾವ ವೇದ ಮಂತ್ರಗಳು ಎರಡು ವಿಧ, ಹಾಗೆ ಮಾಡೋಕ್ಕೂ ಬರುತ್ತೆ, ಸರಸಮೇತ ಹೇಳೋಕ್ಕೂ ಬರುತ್ತೆ. ಆದ್ರೆ ತಪ್ಪು ಸ್ವರ ಹೇಳಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ? ಹೇಳಿದರೆ ಹಾಗೆ ಹೇಳಬೇಕು, ಇಲ್ಲ ಸ್ವರ ಸಮೇತ ಹೇಳಬೇಕು. ಇಲ್ಲದ ತಪ್ಪು ಮಾತ್ರ ಹೇಳಿದರೆ ಭಾಳ ಅದು ಹೇಳ್ತಾರೆ, ಸ್ವರತ್ತು ಅಪರಾಧ ಆತು ಅಂತ ಹೇಳಬೇಕಾದ್ರೆ ಅವ್ರು ಬಂತಲ್ಲ ಇಂದ್ರಶತ್ರು ವರ್ಧಸ್ವ ಅಂತ ಹೇಳಿದಾಗ ಸ್ವರ ವ್ಯತ್ಯಾಸವಾಗಿದ್ದಕ್ಕೆ ಅಪಾಯ ಆಯಿತು. ಆ ದೃಷ್ಟಿಯಿಂದ ಹೇಳ್ಬೋದು ತಪ್ಪಿಲ್ಲ, ಅದು ಸರಿಯಾಗಿ ಹೇಳೋದು ದೃಷ್ಟಿ ಇದ್ರೆ ಒಳ್ಳೆಯದು. ಸಹಸ್ರಪ್ತೈ ಸಹಸ್ರಾಣಿ ರೂಪಾಣಿ ಚ ರಮಾಪತೇಹೇ ಅಂತ ತಿಳಿಸಿ ವಿಷ್ಣು ಸಹಸ್ರಾವದ ಮಹತ್ವವನ್ನು ಹೇಳ್ತಾ ಎಷ್ಟು ಹೇಳ್ತಾರೆ ನೋಡಿ, ದ್ವಾಸು ಸಪ್ತತಿ ಸಹಸ್ರಾಣಿ ರೂಪಾಣ್ಯೇವಂ ರಮಾಪತೇಹೇ ಶತಾಬ್ದಾರ ಮಹೋರಾತ್ರ ದೈವತಾನಿ ಉತ್ತಮಾನಿ ಚ ಬೃಹತಿ ಸಹಸ್ರ ವರ್ಣಾನ ಅಪಿ ಧ್ಯಾತ್ವಾ ಅಖಿಲಾನ್ಯಪಿ ಶತವರ್ಷ ಹರಿಧ್ಯಾನ ಪರಮಾಪ್ನೋತಿ ಪುರುಷ. ಯಾರು ಬೃಹತಿ ಸಹಸ್ರ ಹೇಳ್ತಾರೋ ಬದುಕಿದ 100 ವರ್ಷವೂ ದೇವರ ಧ್ಯಾನ ಮಾಡಿದ ಪುಣ್ಯ ಬರುತ್ತಂತಾರೆ, ಫುಲ್ ಲೈಫ್ ಇಟ್ಟರೆ ಫಲ ಬಿದು ಬಾಳದಕ್ಕೆ ಆಗುತ್ತೆ ಅವರಿಗೆ, ಅಷ್ಟರ ಮಟ್ಟಿಗೆ ಸಾಧನೆ ಮಾಡಬೇಕು. ಏವಂ ಜ್ಞಾತ್ವೈವ ಸಂಪಾದ್ಯ ಬೃಹತೀನಾಂ ಸಹಸ್ರಕಂ ಜ್ಞಾನಾತ್ ನಾರಾಯಣಶ್ಚೈವ ಪ್ರಕೃಷ್ಟ ಜ್ಞಾನ ಸಂತತೇ. ಅದಕ್ಕೆ ಶೇಷಚಂದ್ರಿಕಾಚಾರ್ಯರು ಅದಕ್ಕೆ ಬೃಹತಿ ಸಹಸ್ರಕ್ಕೆ ಅರ್ಥ ಬರೀಬೇಕಾದ್ರೆ ವಿಷ್ಣು ಸಹಸ್ರ ಒಂದೊಂದು ಪದಕ್ಕೂ ಜೋಡಿಸಿಬಿಟ್ಟು ಅದಕ್ಕೂ ಅರ್ಥ ಬರೀತಾರೆ, ಒಂದಕ್ಕೊಂದು ಲಿಂಕ್ ಮಾಡ್ತಾರೆ. ಆಚಾರ್ಯ ಹೇಳಿದ್ರು ಸೋಲಿಸಿಕೊಟ್ಟು ಈ ರೀತಿ ಆಗತ್ತೆ ಅಂತೇಳಿ. ದ್ವಾದತ್ತ ಸಹಸ್ರಾಣಾಂ ರೂಪಾಣಾಂ ಪರ್ಯುಪಾಸನಾತ್ ಆಧಿಕ್ಯಂ ಜ್ಞಾಯತೆ ವಿಷ್ಣೋ ನಿತರಂ ಹಿ ಪುನಃ ಪುನಃ ಪ್ರಾಪ್ನೋತಿ ದೇವತಾಶ್ಚೈವ ಕೇಶವಾಂತಾಹ ಕ್ರಮೇಣ ತು ಯೋಗ್ಯ ಅಶ್ಯಾಶ್ಚ ವಿದ್ಯಾಯಾಹ ದೇವ ಋಷಯ ಏವ ಚ. ಇಂಥ ಬೃಹತಿ ಸಹ ಸರಿಯಾಗಿ ಅನುಸಂಧಾನ ಮಾಡೋ ಅಧಿಕಾರಿಗಳು ಯಾರು ಅಂದರೆ ದೇವತೆಗಳು ಋಷಿಗಳು ಅವು ಅಂತ ಹೇಳಿಬಿಡು, ಮನುಷ್ಯರಿಗೆ ಅಲ್ಲ ಇದು ಬಿಡಬೇಕಾಗಿಲ್ಲ. ಅದಕ್ಕೇನು ಹೇಳಿದ್ದಾರೆ, ಸ್ವಲ್ಪ ಫಲ ಇದೆ ಆದರೆ ಬಿಡಬೇಕಾಗಿಲ್ಲ. ಯಾರು ಮುಖ್ಯಾಧಿಕಾರಿಗಳು ಯಾರು ಅಂದರೆ ಅವರೇನೆ ಕೃತಿಕೆಲ್ಲ ನೋಟ್ ಕೊಡ್ತಾರೆ ಇಂಪಾರ್ಟೆಂಟ್ ಆಗಿ. ನ ಅನರ್ಥಕ ಸ್ವರೋ ವಾಪಿ ವರ್ಣೋ ವಾ ಕುತ್ರಚಿತ್ ಭವೇತ್ ಪದಂ ವಾಕ್ಯಂ ಕುತಶ್ಚ ಸ್ಯಾತ್ ನ ಅಲ್ಪಾರ್ಥಮಿ ಕುತ್ರಚಿತ್ ಉಚ್ಚಾರಾಧ್ಯರ್ಥಮಿ ವಾ ನಾಸ್ತಿ ಕಿಂಚಿತ್ ಸ್ವರಾಧಿಕಂ ಮಹಾರ್ಥಮೇವ ಸರ್ವಂ ಹಿ ವೇದೇವಾ ವೈದಿಕೇಪಿ ವಾ. ಇವೆಲ್ಲ ಋಗ್ಭಾಷ್ಯಕ್ಕೆ ತಗೋಬೇಕು ವಿಷ್ಣು ಕೂಡ ಹೇಳ್ತಾರೆ. ನ ಅನರ್ಥಕ ಸ್ವರೋ ವಾಪಿ ವರ್ಣೋ ವಾ ಕುತ್ರಚಿತ್ ಭವೇತ್. ವೇದಗಳಲ್ಲಿ ಅನರ್ಥಕವಾಗಿ ಒಂದು ಸ್ವರಣ ಇರೋದಿಲ್ಲ, ಪ್ರತಿ ಸ್ವರಕ್ಕೂ ಏನಿದೆ ಅರ್ಥ ಇದೆ. ಉದಾತ್ತ ಅನುದಾತ್ತ ಸ್ವರಿತ ಪ್ರಚಯ ಎಲ್ಲದಕ್ಕೇನಿದೆ ಒಂದು ಅರ್ಥ ವಿಶೇಷ ಇದೆ. ಮತ್ತು ಒಂದು ವರ್ಣನೂ ವ್ಯರ್ಥ ಅಲ್ಲ, ಏನು ಒಂದು ಸ್ವರನೂ ಅರ್ಥ ಅಲ್ಲ, ಒಂದು ವರ್ಣನೂ ವ್ಯರ್ಥ ಅಲ್ಲ. ಸೊ ಸ್ವರ ಸಮೇತ ಹಿಡಿದ ಹೋದಾಗ ಏನು ಮಿಸ್ ಮಾಡ್ಕೋತೇವೆ ನಾವಾಗ, ಸ್ಪೆಷಲ್ ಅರ್ಥ ಬರೋದು ಮಿಸ್ ಆಗಿಬಿಡುತ್ತೆ ಅರ್ಥ ಆಯ್ತಾ. ಆದ್ದರಿಂದ ಏನು ಮಾಡಬೇಕು, ಆದಷ್ಟು ಕೂಡ ಸ್ವರ ಸಮೇತನೇ ಹೇಳಬೇಕು. ಪದಂ ವಾಕ್ಯಂ ಕುತಶ್ಚ ಸ್ಯಾತ್ ಅನರ್ಥಕವಾದ ಸ್ವರ ಇಲ್ಲ, ಅನರ್ಥಕ ವರ್ಣ ಇಲ್ಲ ಅಂದಮೇಲೆ ಇನ್ನು ಪದ ಇರುತ್ತಾ? ಸುಧಾದಲ್ಲೇ ವ್ಯರ್ಥ ಪದ ಇಲ್ಲ ಅಂತ ಹೇಳ್ತಾರೆ ರಾಯರು. ಪ್ರತಿವಾಕ್ಯಂ ಪದ ಪ್ರತಿಪದಂ ಅನೇಕಾಕೂತ ಗರ್ಭಿತ ಅಂತ ಕರೆದ ಮೇಲೆ ಇದು ವೇದಗಳಲ್ಲಿ ವ್ಯರ್ಥ ಪದ ಇರುತ್ತಾ? ಪದಂ ವಾಕ್ಯಂ ವಾ ಕುತಶ್ಚ ಸ್ಯಾತ್ ನ ಅಲ್ಪಾರ್ಥಮಿಪಿ ಕುತ್ರಚಿತ್. ಸ್ವಲ್ಪ ಅರ್ಥ ಕೂಡ ಇರೋದಿಲ್ಲ, ಮತ್ತೆ ವಿಶೇಷ ಅರ್ಥ ಇರುತ್ತೆ. ಉಚ್ಚಾರಾಧ್ಯರ್ಥಮಿಪಿ ವಾ, ಇಲ್ಲಿ ನೋಡ್ರಿ, ಉಚ್ಚಾರಣೆ ಮಾಡೋಕ್ಕೋಸ್ಕರ ಕೆಲವು ಪದ ಸುಮ್ಮನೆ ಸೇರಿಸಿರ್ತಾರೆ ಅಂತ ಹೇಳಬಾರ್ದು. ಪಾದಪೂರ್ಣ ಅಂತ ಹೇಳಕ್ಕೆ ಹೋಗಬಾರ್ದು ವೇದಗಳಲ್ಲಿ. ಕಿಂಚಿತ್ ಸ್ವರಾಧಿಕಂ ಸ್ವರವನ್ನು ಕೂಡ ಆ ರೀತಿ ಅರ್ಥ ಮಾಡಿ ಮಹಾರ್ಥಮೇವ ಸರ್ವಂಹಿ. ಎಲ್ಲ ವೇದದಲ್ಲಿ ಏನೇನು ಬಂದಿರುತ್ತೋ ಅದು ಬರೀ ಅರ್ಥ ಮಾಡಬಾರ್ದು, ಏನರ್ಥ ಮಾಡಬೇಕು ಅದಕ್ಕೆ ಮಹಾರ್ಥವನ್ನು ಮಾಡಬೇಕು. ವೇದೇವಾ ವೈದಿಕೇಪಿವಾ, ಅದು ಇಂಪಾರ್ಟೆಂಟ್ ನೋಟ್. ವೇದಗಳಲ್ಲಿ ಹೇಗೆ ಮಾಡಬೇಕು ಅದೇ ರೀತಿಯಲ್ಲಿ ವೇದಾನುಸಾರಿ ಗ್ರಂಥಗಳಲ್ಲೂ ಮಾಡಬೇಕು. ಮಹಾಭಾರತಾದಿ ಗ್ರಂಥಗಳೆಲ್ಲ ಏನವು, ವೇದಾನುಸಾರಿಗಳು. ಮಹಾಭಾರತ ವೇದಕ್ಕಿಂತ ದೊಡ್ಡದಾದ್ದರಿಂದ ಕಡಿಮೆ ಅರ್ಥ ಮಾಡಿದರೆ ಅದು ಇವರಿಗೆ ಅರ್ಥ ಆಗಿಲ್ಲ ಅಂತ ಅರ್ಥ ಅಂತ ತಿಳಿಸಿ ಎಷ್ಟು ಅರ್ಥ ಇಡ್ತೀವೋ ಅಷ್ಟು ಶ್ರೇಷ್ಠ ಅಂತ ಹೇಳಿಬಿಡ್ತಾರೆ. ಇನ್ನು ಮುಂದೆ ಇನ್ನು ಕೆಲವೊಂದು ವಿಷಯ ಬೇಕಾದಷ್ಟು ಬರುತ್ತೆ, ಒಂದಲ್ಲ ಎರಡಲ್ಲ. ಇನ್ನು ಊಟಕ್ಕೆ ಕೂತ ಕಾಲಕ್ಕೆ ಅನೇಕ ರೀತಿಯಲ್ಲಿ ಅನುಸಂಧಾನ ಮಾಡಿ ನಾರಾಯಣ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಐದು ರೂಪಗಳನ್ನು ಚಿಂತನೆ ಮಾಡಬೇಕು. ಅದೇ ಹರಿಕಥಾಮೃತ ಎಲ್ಲ ಸೇರಿಸಿಬಿಡ್ತಾರೆ. ವಾಸುದೇವನು ಅನ್ನದೊಡು ನಾನಾ ಸುಭಕ್ತಗಳು ಸಂಕರ್ಷಣನು ಈಗೆಲ್ಲ ಹೇಳಬೇಕಾದ್ರೆ ಭೋಜನಕ್ಕೆ ಕೂತಾಗ ಪ್ರತಿಯೊಂದು ನೈವೇದ್ಯ ಪದಾರ್ಥದಲ್ಲೂ ಕೂಡ ಮೊದಲನೇದಾಗಿ ಅಭಿಮಾನಿ ದೇವತೆಗಳು, ಆಮೇಲೆ ನಿಯಾಮಕ ಭಗವದ್ ರೂಪ. ನಮಗೆ ಕನ್ಫ್ಯೂಸ್ ಆಗಬಾರ್ದು, ಕೇಶವಾದಿ ರೂಪಗಳನ್ನೇ ನಿಯಾಮಕ ರೂಪ 24 ಸೇರಿಸಿಬಿಡ್ತಾರೆ. ಅಭಿಮಾನಿ ದೇವತೆಗಳು ಚಂದ್ರಾದಿಗಳೆಲ್ಲ ಇದ್ದಾರೆ, ಅನುಸಂಧಾನ ಮಾಡಬೇಕು. ನಿಮಗೆ ಅಷ್ಟು ಸೂಕ್ಷ್ಮ ಮಾಡೋಕ್ಕಾಗದೆ ಹೋದರೆ ಜನರಲ್ಲಾಗಿದ್ರೆ ಸ್ವಲ್ಪ ಮಾಡಬೇಕು. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ವಿರುದ್ಧ ಅಂತಾರು ಮಾಡಬೇಕು. ಅದೇ ವಾಸುದೇವನ ಅನ್ನದೊಳು ನಾನಾ ಸುಭಟ ಸಂಕರ್ಷಣನು ಆ ರೀತಿ ಸಿಂಪ್ಲಿಫೈ ಮಾಡಿಬಿಟ್ಟಿದ್ದಾರೆ. ಇನ್ನೂ ಕೆಲವು ಉಂಟು. ಸಂಕರ್ಷಣಸ್ಯ ಪ್ರದ್ಯುಮ್ನ ತತ್ರ ಭೋಕ್ತೃಷು ಸಂಸ್ಥಿತವು. ಭೋಕ್ತೃ ವ್ಯಕ್ತಿಗಳು ಯಾರಿರ್ತಾರಂತೆ, ಯಾವ ರೂಪ ಇರುತ್ತಂತೆ? ಸಂಕರ್ಷಣ ರೂಪ ಪ್ರದ್ಯುಮ್ನ ರೂಪ ಇರುತ್ತೆ. ಅದು ಭೋಕ್ತೃಶಕ್ತಿ ವಿದ್ಯೆ ಏನು ಮಾಡ್ತಾರೆ ಅವರು, ಭೋಕ್ತೃಶಕ್ತಿ ಪ್ರದವು, ತಿನ್ನೋ ಶಕ್ತಿ ಕೊಡ್ತಾರಂತವ್. ಕೆಲಸ ತಿನ್ನಕ್ಕಾಗೋದಿಲ್ಲ ರೋಗಾದಿಗಳು ಬಂದ ಕಾಲಕ್ಕೆ, ಯಾಕೆ ನಮ್ಮ ಶಕ್ತಿ ಅಂತ ತಿಳ್ಕೊಂಡಿರ್ತೇವೆ, ನನ್ನ ಕೈಲಿ ಆಗಲ್ಲ ಅಂತ ಹೇಳಿಬಿಡ್ತೇವೆ. ಆ ರೂಪ ಇದ್ದಾಗ ಮಾತ್ರ ತಿನ್ನಕ್ಕಾಗೋದಿಲ್ಲ. ಸಂಕರ್ಷಣ ರೂಪ ಎಲ್ಲ ತಿಂದಾಕ ರೂಪ, ಆದ್ದರಿಂದ ಅದಿದ್ರೇ ಶಕ್ತಿ ಬರೋದು. ನಾರಾಯಣ ಅನಿರುದ್ಧವುತು ಭೋಗ್ಯ ವಸ್ತುಷು ಸಂಸ್ಥಿತವು. ನಾರಾಯಣ ಮತ್ತು ಅನಿರುದ್ಧ ರೂಪಗಳಿಂದ ಎಲ್ಲಿರ್ತಾನೆ ಪರಮಾತ್ಮ? ಪದಾರ್ಥಗಳಲ್ಲಿರ್ತಾನೆ. ಅದಕ್ಕೆ ನಾರಾಯಣ ಅನಿರುದ್ಧ ರೂಪಗಳಿಂದ ಪರಮಾತ್ಮನಲ್ಲಿರ್ತಾನೆ. ಸರ್ಪಕವು ಸರ್ವಲೋಕಾನಂ ತಸ್ಮಾತ್ ಭೋಗ್ಯವು ನ ಚರ್ವ್ಯತಃ. ಅವಕಾಶಪ್ರದೋ ನಿತ್ಯಂ ವಾಸುದೇವೋ ನಭಸ್ಥಿತ. ಪರಮಾತ್ಮವಡೆ ಅವಕಾಶಪ್ರದನಾಗಿದ್ದ. ಈ ಪಂಚರೂಪಗಳ ಧ್ಯಾನವನ್ನಾದರೂ ಕೂಡ ಮಾಡಲೇಬೇಕು. ಪೂರ್ತಿ ಮಾಡೋದು ಅತ್ಯುತ್ತಮ, ಇದನ್ನು ಮಾಡೋದು ಮುಖ್ಯ. ಅದೇ ಕಾರಣದಿಂದ ಹೆಚ್ಚು ಮಾಡಬಹುದು. ಅದೇ ರೀತಿ ನಾರಾಯಣ ನಿರುದ್ಧ ಪೂರ್ತಿ ಪಂಚರೂಪಗಳಿಗೆ ತುಂಬ ವಿಷಯ ಕೊಡ್ತಾರೆ. ಪಂಚರೂಪಾತ್ಮಕನೇ ದೈವತ ಅನ್ನೋ ಮಾತು ಅರ್ಥ ಆಗಬೇಕಾದ್ರೆ ಇದೆಲ್ಲ ಅನೇಕ ವಾಕ್ಯಗಳು ಓದಬೇಕಿಲ್ಲ. ಅವಾಗ ಅದರ ವಿಷಯ ಸಾಕಷ್ಟು ಸ್ಪಷ್ಟವಾಗಿ ನಮಗೆ ತಿಳಿಯುತ್ತೆ. ಇನ್ನೂ ಕೆಲವು ವಿಷಯ ಹೇಳ್ತಾರೆ. ಜ್ಯೋತಿ ರೂಪಂ ಬ್ರಹ್ಮ ಯಾವತ್ ತಾವತಿ ವಾಗಿತಿ ವೇದ ಪ್ರಮಾಣತಃ ಸಹೈವ ಅನಂತ ರೂಪೈಸ್ತು ಸರಣೇನ ಸಹಸ್ರಕಂ ನಾಮ್ನಾ ಸಹ ಶ್ರುತೇರೇವ ರೂಪಾಣಾಂ ವಾ ಸಹಸ್ರತ ಬೃಹತಿ ಸಹಸ್ರಂಚೈತಸ್ಮಾತ್ ರೂಪ ಅನಂತ ಅಭಿದಾಯಕಂ. ಇನ್ನು ಸಾವಿರ ರೂಪ ಹೇಳುತ್ತೆ ಅಂತ ತಿಳ್ಕೊಂಡ್ಬಿಡಬೇಡಿ. ಸಹಸ್ರ ಶಬ್ದ ಅನಂತವಾಚಿ, ಆದ್ದರಿಂದ ಬೃಹತಿ ಸಹಸ್ರ ಪರಮಾತ್ಮನ ಅನಂತ ರೂಪವಾಚಕವಾಗಿದೆ. ಮಡಿ ಮೈಲಿಗೆ ನಿಷಿದ್ಧ ಅನಿಷಿದ್ಧ ಎಲ್ಲ ಇದೆ. ದೇಶ ಕಾಲ ಎಲ್ಲ ಚಿಂತನೆ ಮಾಡ್ಬೇಕು. ಈ ಮತ್ತೆ ಗೊತ್ತಾಗುತ್ತೆ, ಎಲ್ಲ ಸೇರಿಸಿಕೊಂಡಷ್ಟು ಕೂಡ ಏನಾಗುತ್ತೆ, ಸನ್ನಿಧಾನ ಜಾಸ್ತಿ ಆಗುತ್ತೆ. ಆಪತ್ಕಾಲದಲ್ಲಿ ಮಾಡಿದ್ರೆ ತಪ್ಪಲ್ಲ, ಆದರೆ ಪೂರ್ಣ ಮಾಡಿಕೊಳ್ಳೋದು ಇಷ್ಟಪಡಬೇಕು ಯಾವಾಗಲೂ ಕೂಡ. ಬಚ್ಚಕೂರ್ಮ ಕ್ರೋಡ ಮತ್ತೆ ಇನ್ನು ಸ್ವಾರಸ್ಯವನ್ನು ಹೇಳ್ತಾರೆ. ಸರ್ವರೂಪಾಣ್ಯತೋ ವಿಷ್ಣೋ ಸಂಸ್ಕೃತಾನ್ಯಮುನೈವ ಹಿ ಮಚ್ಚಕೂರ್ಮ ಕ್ರೋಡ ಸಿಂಹ ವಟು ಭಾರ್ಗವ ರಾಘವಾಹ ಕೃಷ್ಣಬುದ್ಧೌ ಚ ಕಲ್ಕೀತಿ ರೂಪಾಣಾಂ ದಶಕಂಹರೇಹೇ. ಇದು ಸ್ವಾರಸ್ಯವಾದ ವಿಚಾರ. ನಮಗೆಲ್ಲ ರೂಪ ಹೇಳೋದಕ್ಕಾಗೋದಿಲ್ಲ, ಏನು ಮಾಡಬೇಕು ಅಂದರೆ ಕನಿಷ್ಠ ಹತ್ತಾದರೂ ಹೇಳ್ರಿ ಬರುತ್ತೆ ಹೇಳ್ತಾರೆ. ಸೊ ಹತ್ತು ಹೇಳಿದ್ರು ಕೂಡ ಏನಾದ್ರೆ ಸಂಕ್ಷಿಪ್ತ ಬೃಹತಿ ಸಹಸ್ರ ಸಂಕ್ಷಿಪ್ತ ಬೃಹತಿ ಸಹಸ್ರ ಇದ್ದಾಗ ಅದಕ್ಕೆ ದಶಾವತಾರ ಸ್ತೋತ್ರ ಮಹತ್ವ ಬಂತ. ಎಲ್ಲ ರೂಪ ಸ್ತೋತ್ರ ಮಾಡೋಕ್ಕಾಗದೆ ಹೋದರೆ ದಶಾವತಾರ ಸ್ತೋತ್ರ ಆದರೂ ಮಾಡಿ ಅಂತ ಹೇಳಿ ಆಚಾರ್ಯ ಇಷ್ಟು ಹೇಳಿದವರು ದ್ವಾದಶ ಸ್ತೋತ್ರದಲ್ಲಿ ಮಾಡಿ ತೋರಿಸ್ತಾರೆ. ಮಚ್ಚಕ ರೂಪ ಲಯೋದ ವಿಹಾರ ಇತ್ಯಾದಿಯಾಗಿ ಮಾಡಿ ತೋರಿಸ್ತಾರೆ. ಕೃಷ್ಣಬುದ್ಧೌ ಚ ಕಲ್ಕಿ ಇತಿ ರೂಪಾಣಾಂ ದಶಕಂ ಹರೇ ಪಂಚಭೇದ ವಿಭಿನ್ನೇನ ಈ ಋಕ್ಸಹಸ್ರೇಣ ಶಮಿಷ್ಯತೆ ರೂಪಾಣಾಂ ಪಂಚಕಂ ಪೂರ್ವಂ ಅಪರಂ ಪಂಚಕಂ ಹರೇ ಪ್ರಸ್ತಾವಾದ್ಯೈರನಿಧನೈ ಆನಿಧನೈ ಸ್ತೂಯತೆ ಸಾಮಭಕ್ತಿಭಿ. ಆದ್ದರಿಂದ ಈ ಸಹಸ್ರ ದಶಾವತಾರ ಸ್ತೋತ್ರ ಭಾರಿ ಮಹತ್ವ ಇರೋದರಿಂದ ಅದನ್ನು ತಪ್ಪು ಅಷ್ಟಾದರೂ ಹೇಳಿ ಉಪಯೋಗ ಮಾಡಬೇಕು ಅಂತ ಹೇಳ್ತಾರೆ. ಮತ್ತು ದಶ ಶಬ್ದಕ್ಕೆ ಅರ್ಥವನ್ನು ಹೇಳ್ತಾರೆ. ಶಂ ದದಾತಿ ಇತಿ ದಶ ದಾಶ ಶಂ ದಾ ಶ ದಶ ಶಂ ಅಂದರೆ ಸುಖ, ದಾ ಅಂದರೆ ಕೊಡೋದು, ಸುಖ ಕೊಡೋ ರೂಪಗಳಾದ್ದರಿಂದ ದಶಾವತಾರ ಸ್ತೋತ್ರ ಮಾಡಿದ್ರೆ ಏನಾಗುತ್ತಾಗ ರಾಮ ಸಾರ್ವ ಸುಖವಾಗಿರ್ತಾನೆ ಮನುಷ್ಯ ಅಂತ. ಆ ಹಿನ್ನೆಲೆಯಲ್ಲಿ ಅನೇಕ ದಶಾವತಾರ ಸ್ತೋತ್ರ ಬರಲಿಕ್ಕೆ ಕಾರಣ ಆಗಿದ್ದು ಅದಕ್ಕೆ ನಿಮಿತ್ತ ಆಯ್ತು. ಇನ್ನು ಕೆಲವು ವಿಷಯ ಹೇಳ್ತಾರೆ. ಬೃಹತಿ ಸಹಸ್ರಂ ಸಂಪನ್ನಂ ಇನ್ನು ಅಕಾರಕ್ಕೆ ಅರ್ಥ ಹೇಳ್ತಾರೆ ಆಚಾರ. ಅಕಾರ ಒಂದರಲ್ಲೇ ಸಕಲ ವೇದಾರ್ಥ ಬಂದಿದೆ ಅಂತ ಹೇಳಿಬಿಡ್ತಾರೆ. ಓಂಕಾರ ಬಂದು ನಮಗೆ ಅರ್ಥ ಆಗಿತ್ತು. ಓಂಕಾರಕ್ಕಿಂತ ಯಾವ್ದು ಚಿಕ್ಕದು? ಅಕಾರ ಚಿಕ್ಕದು. ಯಾಕೆ ಆ ಉಮ ಸೇರಿತಾನೆ ಓಂಕಾರ ಆಗಬೇಕು. ಆ ಒಂದರಲ್ಲಿ ಎಲ್ಲ ಅರ್ಥ ಇದೆ. ಅದಕ್ಕೆ ಅಕ್ಷರಾಣಾಂ ಅಕಾರೋಸ್ಮಿ ಪರಮಾತ್ಮ ಹೇಳಿದ. ಆ ಇತಿ ಬ್ರಹ್ಮ, ಆ ಅಂತ ದೇವರ ಹೆಸರದು. ಅದೆಲ್ಲ ವಿಶೇಷ ವಿವರಣೆಗಳನ್ನು ಕೊಟ್ಟು ಹೇಳ್ತಾರೆ. ಆ ಅಂದರೆ ಅಧಿಕೋಚ್ಚ ಇತ್ಯಾದಿಗಳೆಲ್ಲ ಉಂಟು. ಸ್ವರಾಣಾಂ ನಿಯಮೋ ಋಕ್ಸಹಸ್ರಾತ್ರಕಂ ವಿಷ್ಣೋ ಯಶ ಇಂದ್ರಾಭಿಧಶ್ಯತು. ಮತ್ತು ಇಂದ್ರಸ್ತೋತ್ರ ಕಂಡ ಕಾಣುತ್ತೆ ಎಷ್ಟೋ ಕಡೆಗೆ. ಇಂದ್ರಸ್ತೋತ್ರ ಅಗ್ನಿಸ್ತೋತ್ರ ಕಾಣುತ್ತಲ್ಲ ಅಂದರೆ ಅಲ್ಲ, ಇಂದ್ರ ಶಬ್ದಕ್ಕೆ ಮುಖ್ಯ ಅರ್ಥ ಅಂದ್ರೆ ಏನು? ನಾರಾಯಣ ಅಂತ ಅರ್ಥ. ಯಾತಕ್ಕೆ? ಇದಿ ಪರಮೈಶ್ವರ್ಯ, ಆ ಧಾತುವಿನಿಂದ ಬಂದಿದೆ. ಇದಿ ಪರಮೈಶ್ವರ್ಯ, ಪರಮೈಶ್ವರ್ಯ ಹೇಳ್ತಕ್ಕಂಥ ಪದ ಅದು. ಸೊ ಪರಮೈಶ್ವರ್ಯರು ಯಾರಿಗೆ? ಇಂದ್ರದೇವರಿಗೋ ನಾರಾಯಣನಿಗೋ? ಇಂದ್ರದೇವರಲ್ಲಿ ಸಂಪತ್ತಿದೆ, ಸಂಪತ್ತಿನ ಅಭಿಮಾನಿ ದೇವತೆಯೇ ಪರಮಾತ್ಮನ ಪತ್ನಿ. ಆದ್ದರಿಂದ ಮುಖ್ಯತಃ ಇಂದ್ರ ಯಾರು? ನಾರಾಯಣನೇ. ಕೋಟ್ಯಾಧೀಶ ಇದ್ದಾನೆ ಅವನೇನಪ್ಪ, ಕುಬೇರ ಅಂದ್ಬಿಡ್ತಾನೆ. ಕೋಟ್ಯಾಧೀಶ ಕುಬೇರನಾದರೆ 10 ಕೋಟಿ ಇರೋನು, ಮಹಾಕುಬೇರನಾಗ್ತಾನೆ ಹೌದಾನೆ. ಸೊ ಸ್ವರ್ಗಾಧಿಪತಿ ಆದ ಇಂದ್ರದೇವರೇ ಇಂದ್ರ ಆಗೋದಾದರೆ ವೈಕುಂಠಾಧಿಪತಿ ನಾರಾಯಣ ಏನಾಗ್ತಾನೆ? ಮಹೇಂದ್ರನಾಗ್ತಾನೆ. ಆದ್ದರಿಂದ ಆ ಶಬ್ದಗಳಿಗೆಲ್ಲ ಪ್ರವೃತ್ತಿ ನಿಮಿತ್ತ ಅಂತ ಒಂದಿರುತ್ತೆ. ಪ್ರವೃತ್ತಿ ನಿಮಿತ್ತ, ಪ್ರವೃತ್ತಿ ನಿಮಿತ್ತ ಅಂದ್ರೇನು? ಅದು ಉಪಯೋಗಿಸೋಕೆ ಒಂದು ಕಾರಣ ಇರಬೇಕು. ಆ ಕಾರಣ ಯಾರಲ್ಲಿ ಜಾಸ್ತಿ ಇರುತ್ತೋ ಅವ್ರು ಹೇಳೇ ಹೇಳುತ್ತದು. ಕೆರೆ ನೋಡಿ ಸಮುದ್ರ ಅಂತ ಕರೆದ್ರೆ ಸಮುದ್ರ ಏನಾಗಿರಬೇಕಾಗ? ಇದರ ಅಪ್ಪರಂತ ಸಮುದ್ರ ಆಗಬೇಕು ಹೌದಾನೆ. ಆ ರೀತಿ ಏಕೀಭೂಯ ನೃಪಾಸ್ತರ್ಯ, ಐಕ್ಯದ ಪ್ರಶ್ನೆ ಬಂದಾಗ ಐಕ್ಯ ಅಲ್ಲ, ಏಕೀಭೂಯ ನೃಪಾಸ್ತರ್ವೇ ವರುಷವು ಪಾಂಡವಂಶರೈ ಅಂತ ಹೇಳ್ತಾ ಎಲ್ಲ ಒಟ್ಟಾಗಿ ಹೇಳೋದಕ್ಕೆ ಕೂಡ ಐಕ್ಯ ಶಬ್ದ ಉಪಯೋಗಿಸ್ತಾರೆ. ಒಂದಾದರೂ ಒಂದು ಅರ್ಥ ಅಲ್ಲ ಅಂತ ತಿಳಿಸಿ ಇನ್ನೂ ಕೆಲವು ಅರ್ಥಗಳನ್ನು ಹೇಳ್ತಾರೆ. ವೃಷಜ್ಞಾನೇ ಇತಿ ಹ್ಯಸ್ಮಾತ್ ಧಾತೋ ಸರ್ವಜ್ಞ ಏಕರಾಟ್ ವೇದ ದ್ರಷ್ಟ ಪರಮ ಋಷಿ ಹಯಾಸ್ಯ ಪುರುಷೋತ್ತಮ. ಋಷಜ್ಞಾನೆ ಅದರ ಋಷಿ ಶಬ್ದ ಬಂದಿರೋದು. ಸೊ ಎಲ್ಲ ವೇದಗಳಿಗೂ ಋಷಿ ರೂಪ ಯಾವುದು ಅಂತ ಕೇಳಿದರೆ ಹಯಗ್ರೀವ ರೂಪ. ಮೂಗಿನಿಂದ ಉಸಿರು ಬಿಟ್ಟ ಬಿಟ್ಟಂತೆ ಪರಮಾತ್ಮ ಒಂದು ಸರ್ತಿ, ಸಕಲ ವೇದಗಳು ಒಂದು ಸರ್ತಿ ಒಂದು ಸರ್ತಿ ಬಂದುಬಿಟ್ಟು ಹೊರಗಡೆ. ಅದಕ್ಕೆ ಹಯಗ್ರೀವ ರೂಪಕ್ಕೆ ವಿಶೇಷ ಮಹತ್ವ. ಜ್ಞಾನಕ ರೂಪ ಯಾತಕ್ಕೆ? ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇ ತಸ್ಯ ನಿಸ್ಸರತೆ ವಾಣಿ ಜನ್ಮಕನ್ಯಾ ಪ್ರವಾಹವತ್. ಎಲ್ಲ ವಿದ್ಯೆಗಳನ್ನು ಹೊರಗಾಕಿದ ರೂಪ. ಮಂತ್ರಾಣಾಂ ಪ್ರಥಮೋ ದ್ರಷ್ಟ, ಹಯಗ್ರೀವ ರೂಪ ಎಲ್ಲ ಮಂತ್ರಗಳನ್ನು ಕೂಡ ಮೊದಲು ಕಂಡ ರೂಪ. ಸರ್ವೇಷಾಮ್ಯೋ ಅತಏವತು ಋಷಿಣಾ ಉಕ್ತಮಿತಿ ಪ್ರಾಹು ಮಂತ್ರೋಕ್ತಂ ಬ್ರಾಹ್ಮಣಾನ್ಯತಃ ತತ್ಪ್ರಸಾದಾಧಿ ತಪಸಾ ಪಶ್ಚಾನ್ ಮಂತ್ರಾನ್ ಪ್ರಪೇದಿರೆ. ಉಳಿದವರು ಯಾರಾದರೂ ವೇದ ಮಂತ್ರಗಳನ್ನು ಕಂಡ್ರೆ ಇವರೆಲ್ಲ ವಿಹಯಗ್ರೀವದೇವರ ಅನುಗ್ರಹದಿಂದ ಕಂಡಿದ್ದೆ ಹೊರತು ಸ್ವಂತ ಕಂಡಿದ್ದಲ್ಲ. ಮಂತ್ರಾಶ್ಚ ಉಪನಿಷತ್ತೈವ ನಾಕೃತ್ವ ಸುಮಹತ್ತಪ ಪ್ರಥಮಂ ತದ್ಧಯಾಶ್ಚೇನ ದೃಷ್ಟಂ ಕೇನಚಿದೀಕ್ಷತೆ ವಿನಾ ಪೃಥಕ್ ತಪೋ ದೃಶ್ಯೇ ಬ್ರಾಹ್ಮಣಂ ಮುನಿಭಿರ್ಯತಃ ಮಂತ್ರಾಶ್ಚ ಉಪನಿಷತ್ತೈವ ಬ್ರಾಹ್ಮಣಾದ್ ಉತ್ತಮಾಸ್ತತಃ. ಬ್ರಾಹ್ಮಣಕ್ಕಿಂತ ಮಂತ್ರ ಉಪನಿಷತ್ತುಗಳು ಶ್ರೇಷ್ಠ. ಅದು ಮಂತ್ರ ಉಪನಿಷತ್ತುಗಳು ಉಪನಿಷತ್ ಶ್ರೇಷ್ಠ. ತತ್ರಾಪಿ ಉಪನಿಷತ್ ಶ್ರೇಷ್ಠ ಯುಕ್ತಾವಸ್ಥಾಧಿಗಮ್ಯತಃ. ಈ ರೀತಿ ಉಪನಿಷತ್ತುಗಳಿಗೆ ಮಹತ್ವ ಹೇಳಿದ್ರಿಂದ ಉಪನಿಷತ್ ಭಾಷ್ಯ ಬರಲಿಕ್ಕೆ ಏನು ಕಾರಣ ಅಂತ ಕೂಡ ಹೇಳದಂತೆ ಆಯಿತು. ಅಷ್ಟು ಹೇಳಿ ಮುಂದೆ ಇನ್ನೂ ಅನೇಕ ಕಾರಣಗಳನ್ನು ಹೇಳ್ತಾ ಇದ್ದಾರೆ. ಒಂದು ಮುಖ್ಯ ಒಂದು ಘಟ್ಟ ತದ್ಭಕ್ತ ಭಕ್ತೇಷ್ವಪಿ ಯೋ ನ ಕುರ್ಯಾತ್ ಪ್ರೀತಿ ಮಂಜಸ ವಿಷ್ಣುರ್ಜಹಾತಿ ತಂಪಾಪಂ ವಿಹ ಚಾಮುತ್ರ ಚ ಪ್ರಭು. ನವವಿಧ ದ್ವೇಷಗಳಲ್ಲಿ ತದ್ಭಕ್ತ ದ್ವೇಷ ಏವಚ ಒಂದೊಂದು ಗೊತ್ತಿದೆ. ಈಗ ಅದನ್ನು ಎರಡ್ಮೂರು ಕಡೆ ಸ್ಟ್ರೆಸ್ ಮಾಡ್ತಾರೆ. ಇಲ್ಲೂ ಹೇಳ್ತಾರೆ ತದ್ಭಕ್ತ ಭಕ್ತೇಷ್ವಪಿ ಯಹ ನ ಕುರ್ಯಾತ್ ಪ್ರೀತಿ ಮಂಜಸ. ತನ್ನ ಭಕ್ತರ ಭಕ್ತರಲ್ಲೂ ಕೂಡ ಯಾರು ಸರಿಯಾದ ರೀತಿ ಭಕ್ತಿ ಮಾಡೋದಿಲ್ಲ ವಿಷ್ಣುರ್ಜಹಾತಿ ತಂ ಪಾಪಂ ದೇವರ ಸಣ್ಣ ಬಿಟ್ಟು ಹೋಗ್ಬಿಡ್ತಾರಂತ ಅವನನ್ನು. ಆದ್ದರಿಂದ ಎಂದೂ ಕೂಡ ಏನು ಮಾಡಬಾರ್ದು, ದೇವರಲ್ಲಿ ಭಕ್ತಿ ಹೇಗೆ ಮಾಡಬೇಕು ಹಾಗೆ ತಾರತಮ್ಯ ಕ್ರಮದಲ್ಲಿ ಆತನ ಭಕ್ತರಲ್ಲೂ ಕೂಡ ಭಕ್ತಿಯನ್ನು ಮಾಡಬೇಕು. ಇನ್ನು ಕೆಲವು ಮಾತುಗಳು ಉಂಟು. ಅಸತೋ ಮಾ ಸದ್ಗಮಯ ಮಾ ಮೃತ್ಯೋರ್ಮ ಅಮೃತಂ ಗಯ ಅಮೃತಂ ಗಮಯ ಮತ್ತು ತಮಸೋ ಮಾ ಜ್ಯೋತಿರ್ಗಮಯ. ಮೂರು ವಾಕ್ಯಗಳಿವೆ. ಮೂರು ವಾಕ್ಯಗಳು ಎಲ್ಲರೂ ಹೇಳ್ತಿರ್ತಾರೆ ಸಾಮಾನ್ಯವಾಗಿ. ಅವ್ರು ಯಾರು ಯಾರಿಗೆ ಹೇಳಿದ್ದು ಅಂತ ಕೇಳಿದರೆ ವಾಯುಂ ವಿದ್ಯಾಹ ಸಮಾಸಾಧ್ಯ ಸರ್ವಾಸಾಂ ಪತಿಮೂಚಿರೆ. ಎಲ್ಲ ದೇವತೆಗಳು ವಾಯುದೇವನ ಕುರಿತು ಹೇಳಿದ ಮಾತುಗಳು. ಆದ್ದರಿಂದ ತಮಸೋಮಾ ಜ್ಯೋತಿರ್ಗಮಯ ನಮ್ಮ ಕತ್ತರಣೆಯಿಂದ ಯಾವುದು ಕರ್ಕೊಂಡೋಗಿ, ನಮ್ಮನ್ನು ಬೆಳಕಿಗೆ ಕರ್ಕೊಂಡೋಗಿ, ಅಜ್ಞಾನದಿಂದ ನಮ್ಮನ್ನು ತತ್ವಜ್ಞಾನಕ್ಕೆ ಕರ್ಕೊಂಡೋಗಿ. ಅದೇ ರೀತಿ ಮೃತ್ಯೋರ್ಮ ಅಮೃತಂ ಗ್ರಾಮ ಗಮಯ ಮೃತ್ಯು ಅಂದರೆ ಸಂಸಾರ, ಅಲ್ಲಿಂದ ನಾನು ಮೋಕ್ಷಕ್ಕೆ ಕರ್ಕೊಂಡೋಗಿ. ವಿಷ್ಣುರಿದಾತ ಮೋಕ್ಷಸ್ಯ ವಾಯುಸ್ತ ತದನುಜ್ಞಯ. ಅದೇ ರೀತಿಯೇ ಅಸತೋಮಾ ಸದ್ಗಮಯ ಅಸತ್ ಮಾರ್ಗದಿಂದ ನಮ್ಮನ್ನು ಯಾವ ಮಾರ್ಗ ಕರ್ಕೊಂಡೋಗಿ, ಸನ್ಮಾರ್ಗ ಕರ್ಕೊಂಡೋಗಿ. ಅದಕ್ಕೆ ಏನಾಹಮಿಹಂ ದುರ್ಮಾರ್ಗಾತ್ ಉದ್ಧೃತ್ಯಾಭಿನಿವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೇ ಪೂರ್ಣ ಪ್ರಜ್ಞಂ ನಮಾಮಿತಂ. ಈ ರೀತಿ ಉದ್ಧಾರ ಮಾಡ್ತಾರೆ ಆಚಾರ್ಯರಾದ್ದರಿಂದ ಆ ರೀತಿ ಅರ್ಥ ತಿಳ್ಕೊಳ್ಬೇಕು. ಇನ್ನೂ ಕೆಲವು ಅನೇಕ ವಿಚಾರಗಳನ್ನು ಹೇಳುತ್ತಿದ್ದಾರೆ. ಒಂದು ಅರ್ಥದಲ್ಲಿ ದೇವರ ಬಗ್ಗೆ ಯಾರು ದೇವರನ್ನು ತ್ಯಾಗ ಮಾಡ್ತಾರೋ ಅವ್ರು ಹಾಳಾಗಿ ಹೋಗಿಬಿಡ್ತಾರೆ ಅಂತ ಹೇಳ್ತಾರೆ. ದೇವರನ್ನು ತ್ಯಾಗ ಮಾಡಿದರೆ ಹಾಳಾಗಿ ಹೋಗ್ತಾರೆ. ಈ ತ್ಯಾಗ ಅಂದ್ರೆ ಏನು, ಇದು ಪ್ರಶ್ನೆ. ತ್ಯಾಗ ಅಂದ್ರೆ ಏನು ಅಂದರೆ ಆಚಾರ್ಯ ಎಲ್ಲ ಎಕ್ಸ್ಪ್ಲನೇಷನ್ ಕೊಡ್ತಾರೆ. ಅದಕ್ಕೆಲ್ಲ ದಾಸರದನ್ನೆಲ್ಲ ಕನ್ನಡದಲ್ಲಿ ಬರೆದ್ಬಿಡ್ತಾರೆ. ದೇವರನ್ನು ತ್ಯಾಗ ಮಾಡೋದು ಏನರ್ಥ ಅಂಬೋದಕ್ಕೆ ಅರ್ಥ ಬರೀತಾರೆ. ಇಲ್ಲಿ ಒಟ್ಟು ತ್ಯಾಗಗಳು ಎಷ್ಟಿವೆ ಅಂತ ಕೇಳಿದರೆ ನಾಲ್ಕು ವಿಧ ತ್ಯಾಗ ಇವೆ. ಮೊದಲನೇ ತ್ಯಾಗ ಯಾವುದು, ಎರಡನೇ ತ್ಯಾಗ ಯಾವುದು, ಮೂರನೇ ತ್ಯಾಗ ಯಾವುದು, ವಿಶೇಷವಾಗಿ ಅವನ್ನಿಷ್ಟು ಕೂಡ ವರ್ಣನೆ ಮಾಡ್ತಾ ಇದ್ದಾರೆ. ಯೋಗ ಏಕದೇಶ ಪರಿಜ್ಞಾನ ಅಸಾಮ್ಯ ದರ್ಶನಂ ವಾ ತದ್ರೂಪಾಣಂ ಪರಸ್ಪರಂ. ಮೊದಲನೇ ತ್ಯಾಗ, ದೇವ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡ್ರೆ ಮೊದಲನೇ ತ್ಯಾಗ, ತಪ್ಪಾಗಿ ತಿಳ್ಕೊಂಡಾಗ ಮೊದಲನೇ ತ್ಯಾಗ. ಅದಕ್ಕೆ ಯಾರೂ ಪರಮಶಣ್ಣಿ ಕರೆಯೋದಿಲ್ಲ, ಬಿಟ್ಟುಬಿಡ್ತಾರೆ. ನಮ್ಮನ್ನು ಮರೆತು ಬಿಟ್ರಾ ಅಂತ ಕೇಳ್ತಾರೆ. ನಮ್ಮ ಮರೆತು ಬಿಟ್ರಾ, ತ್ಯಾಗ ಮಾಡಿಬಿಟ್ರಾ ಅಂತ ಕೇಳಬೇಕಾದ್ರೆ ದೇವರನ್ನು ತಿಳ್ಕೊಳ್ಳದೇ ಇರೋದು ಕೂಡ ಏನದು, ಮೊದಲನೇ ತ್ಯಾಗ. ಅದು ತ್ಯಾಗಾನಾಂ ಏವ ಮುಕ್ತಾನಾಂ ತರ್ಕಾದ್ಯೇ ಸಾಧನಂ ತಥಾ ಸಯೇವ ಮುಖ್ಯತಸ್ತ್ಯಾಗ ವಾಸುದೇವಸ್ಯ ಕೀರ್ತಿತಃ. ಎರಡನೇ ತ್ಯಾಗ ಯಾವುದು ಅಂದರೆ ರಮಾ ಬ್ರಹ್ಮಾಧಿಕಾನಂಚ ದೇವರು ಗುಣಪೂರ್ಣ ದೋಷ ದೂರ ಅಂತ ತಿಳ್ಕೊಳ್ಳದೆ ಹೋದರೆ ಒಂದು ತ್ಯಾಗ ಮಾಡಿದಾಗ ಲೆಕ್ಕ. ಎರಡನೇ ತ್ಯಾಗ ಏನು, ರಮಾ ಬ್ರಹ್ಮಾಧಿಕಾನಂಚ ತಾರತಮ್ಯ ಅನಭಿಜ್ಞತ. ಬ್ರಹ್ಮಾದಿ ದೇವತೆಗಳಲ್ಲಿ ಮಹಾಲಕ್ಷ್ಮಿ ಬ್ರಹ್ಮಾದಿ ದೇವತೆಗಳಲ್ಲಿ ತಾರತಮ್ಯ ತಿಳ್ಕೊಳ್ಳದೆ ಹೋದರೆ ಎರಡನೇ ತ್ಯಾಗ. ಸಂಶಯಸ್ಯ ಉಕ್ತ ತತ್ವೇಷು ಜಗನ್ ಮಿಥ್ಯಾತ್ವ ದರ್ಶನಂ ಅಸ್ಮೃತಿರ್ ವಾಸುದೇವಸ್ಯ ತದ್ಭಕ್ತಾನಾಂಚ ನಿಂದನಂ ದ್ವಿತೀಯ ಏಷ ತ್ಯಾಗಸ್ತು. ಇಷ್ಟು ಸೇರಿ ಏನಾಗುತ್ತದೋ, ಎರಡನೇ ವಿಧವಾದ ತ್ಯಾಗ. ಪರಮಾ ಬ್ರಹ್ಮಾದಿಗಳಲ್ಲಿ ತಾರತಮ್ಯ ತಿಳ್ಕೊಳ್ಳದೇ ಇರೋದು, ತತ್ವದಲ್ಲಿ ಸಂಶಯ ಪಡೋದು, ಜಗನ್ ಮಿಥ್ಯಾತ್ವ ದರ್ಶನಂ ಜಗನ್ ಮಿಥ್ಯಾ ಅಂತ ತಿಳ್ಕೊಳ್ಳೋದು, ಅಸ್ಮೃತಿ ಹಿ ವಾಸುದೇವಸ್ಯ ದೇವರ ಸ್ಮರಣೆ ಮಾಡದೇ ಇರೋದು, ತದ್ಭಕ್ತಾರಾಂಚ ನಿಂದನಂ ದೇವ್ರ ಭಕ್ತರನ್ನು ಬೈಯೋದು, ಇವೆಲ್ಲ ಯಾವುದಕ್ಕೆ ಸೇರುತ್ತೆ, ದ್ವಿತೀಯ ಏಷ ತ್ಯಾಗಸ್ತು ವಿಷ್ಣೋರೇವ ಪ್ರಕೀರ್ತಿತ. ಎರಡಾಯಿತು. ಮೂರನೇ ತ್ಯಾಗ ಯಾವುದು, ನಿಷಿದ್ಧ ಕರ್ಮ ಕರಣಂ ವಿಹಿತಸ್ಯ ಚ ವರ್ಜನಂ ತ್ಯಾಗಸ್ತೃತೀಯೋ ಹಿ ಹರೇಹೇ. ಇದು ಮೂರನೇ ತ್ಯಾಗ, ನಿಷಿದ್ಧ ಕರ್ಮ ಕರಣಂ ವಿಹಿತಸ್ಯ ಚ ವರ್ಜನಂ. ನಿಷಿದ್ಧ ಕಾರ್ಯಗಳನ್ನು ಮಾಡೋದು, ವಿಹಿತ ಕಾರ್ಯಗಳನ್ನು ಬಿಡೋದು, ಎರಡು ಕೂಡ ಏನದು, ಮೂರನೆಯ ತ್ಯಾಗ. ಆದ್ಯ ಅಪರಾಧ ಮಿಥ್ಯಾಜ್ಞಾನ, ದ್ವಿತೀಯ ಹರಿಯ ವಿಸ್ಮರಣ, ತೃತೀಯ ನಿಷಿದ್ಧ ಅವಿಹಿತ ಆಚರಣ, ಚತುರ್ಥ ಅಯೋಗ್ಯನಲ್ಲಿ ಉಪದೇಶಕರಣ. ವ್ಯಾಸರಾದರನ್ನೆಲ್ಲ ಕನ್ನಡದಲ್ಲಿ ಹಾಗೆ ಬರೆದಿದ್ದಾರೆ. ಐತರೇ ಉಪನಿಷತ್ ಓದಿದರೆ ಮಾತ್ರ ಅದರ್ಥ ಅರ್ಥನೇ ಆಗೋದಿಲ್ಲ. ಇದಿಷ್ಟು ಆಚಾರ ವಿಸ್ತಾರವಾಗಿ ಹೇಳಿದ್ದನ್ನು ಚಿಕ್ಕದ ಹೇಳಿದ್ದಾರೆ. ಎಲ್ಲ ಪದನ ಒಟ್ಟಿಗೆ ಸೇರಿಸಿ ಏನು ಹೇಳಿಬಿಟ್ರು, ಆದ್ಯಾಪರಾಧ ಮಿಥ್ಯಾಜ್ಞಾನ ಒಂದೇ ಪದದಲ್ಲಿ ಎಲ್ಲ ಸೇರ್ಕೊಂಡೋಯ್ತು. ಗುಣಪೂರ್ಣತ್ವ ತಿಳಿದೇ ಇರೋದು, ದೋಷ ದೂರತ್ವವನ್ನು ತಿಳಿದೇ ಇರೋದು ಎಲ್ಲ ಕೂಡ ಆದ್ಯಾಪರಾಧ. ಇನ್ನು ಮೂರನೇದು ನಿಷಿದ್ಧ ಕರ್ಮಕರಣ, ವಿಹಿತಶ್ಚ ವರ್ಜನ. ತ್ಯಾಗ ಸ್ತೃತಿಯೋ ಹಿ ಹರೇಹೇ. ನಾಲ್ಕನೇ ತ್ಯಾಗ ಯಾವುದು ಅಂದರೆ ಅಯೋಗ್ಯ ಪುರುಷೇ ಉಪದೇಶ. ಅಯೋಗ್ಯರಿಗೆ ಉಪದೇಶ ಮಾಡೋದು ನಾಲ್ಕನೇ ತ್ಯಾಗ ಅಂತ ಹೇಳ್ತಾರೆ. ಮತ್ತೆ ಅದು ಕಂಡವ್ರಿಗೆ ಕೀ ಕೊಡಬೇಡ ಅಂತ ಹೇಳಿರ್ತಾರೆ, ಕೊಟ್ಬಿಟ್ರೆ ಏನಾಗುತ್ತಾಗ ಮನೆ ಮನೆಯೇ ಹೋಗಿರುತ್ತೆ ಆ ಕಡೆ. ಆದ್ದರಿಂದ ಅಯೋಗ್ಯರಿಗೆ ಶಾಸ್ತ್ರವನ್ನು ಹೇಳಬಾರದು. ಅನಾವಿಷ್ಕುರ್ವನ್ ಅನ್ವಯಾತ್ವಂ ಅಂತಾನೆ ಬ್ರಹ್ಮಸೂತ್ರ. ಅದನ್ನು ಆಚಾರ್ಯ ಪಿತೃರನ್ಯತ್ರ ತಥೈವ ಚ ಮಹಾವ್ರತೆ ಹೌತ್ರ ಔದ್ಗಾತ್ರ ಅಧ್ವರ್ಯವಾಣಿ ತ್ಯಾಗಯೇ ವಂಚದುರ್ವಿಧ ತ್ಯಾಗದ್ವಯಾತ್ತು ಪ್ರಥಮಾತ್ ಪ್ರಾಪ್ಯತೆ ಅಂಧಂತಮಃ ಕ್ರಮ. ಮೊದಲನೇ ತ್ಯಾಗಕ್ಕೆ ಏನಪ್ಪ ಫಲ ಅಂದರೆ ಅಂಧಂತಮಸಿಗೆ ಹೋಗ್ತಾನೆ. ಆಮೇಲೆ ತೃತೀಯಾತ್ ವಿರಯ ಪ್ರಾಪ್ತಿ ಚತುರ್ಥಾನ್ನ ದಿವಂ ವ್ರಜೆ. ತ್ಯಾಗದ್ವಯಾತ್ತು ಮೊದಲನೇ ತ್ಯಾಗ, ಎರಡನೇ ತ್ಯಾಗಕ್ಕೆ ಅಂಧಂತಮಸ್ಸೆ, ಮೂರನೇ ತ್ಯಾಗ ಯಾವುದು ದೇವರ ಬಗ್ಗೆ ನಿಷಿದ್ಧ ಕರ್ಮಕರಣ ವಿಹಿತಸ್ಯ ವರ್ಜನ. ಆದರೆ ಮಾಡಿಬಿಟ್ರೆ ಏನಾಗುತ್ತೆ ಅಂದರೆ ನರಕಕ್ಕೆ ಹೋಗ್ತಾನೆ ಅಂತ ಹೇಳ್ತಾರೆ. ನಾಲ್ಕನೇದಿದೆ ಅಯೋಧ್ಯರು ಉಪದೇಶ ಮಾಡಿಬಿಟ್ರೆ ಏನಾಗುತ್ತೆ ಅಂತ ಕೇಳಿದರೆ ಅವನು ದಿವಂ ನವರಜೆ ಸ್ವರ್ಗಕ್ಕೆ ಹೋಗೋದಿಲ್ಲ. ಇಷ್ಟೇ ಮೊದಲನೇದು ಅಂಧಂತಮಸ್ಸಿಗೆ, ಮೊದಲನೇದು ಎರಡನೇದು, ಮೂರನೇದು ನರಕ ಪ್ರಾಪ್ತಿ, ನಾಲ್ಕನೇದು ಸ್ವರ್ಗಕ್ಕೆ ಹೋಗದಂತೆ ಮಾಡಿಬಿಡುತ್ತೆ. ಪ್ರಮೋಷನ್ ಕಟ್ ಮಾಡಿದರೆ ಹಾಗೋ ಹಾಗೆ, ಇನ್ಕ್ರಿಮೆಂಟ್ ಕಟ್ ಮಾಡಿದರೆ ಹಾಗೆ, ಸಸ್ಪೆನ್ಷನ್ ಇಲ್ಲ, ಕಟ್ ಅಷ್ಟೇ. ಉಪದಿಷ್ಟೇಪಿ ಸತ್ತತ್ವೇ ಸಂಶಯಂ ಕುರುತೆ ಪುಮಾನ್ ಸೋಂದಂತಮೋ ವ್ರತೆಯದನ್ಯೋ ನಿರಯಾಯೈವ ಗಚ್ಚತಿ. ಈ ರೀತಿ ನಾಲ್ಕು ದೋಷ ಹೇಳಿಬಿಟ್ಟು, ಹಾಗಿದ್ರೆ ಅಯೋಗ್ಯರಿ ಪಾಠ ಪ್ರವಚನ ಮಾಡಿಬಿಟ್ರೆ ಪಾಪ ಬರುತ್ತಲ್ಲ ಅಂತ ಕೇಳಿದರೆ, ಗೊತ್ತಿಲ್ಲದೆ ಮಾಡಿದರೆ ದೋಷ ಇಲ್ಲ, ಗೊತ್ತಿದ್ದು ಮಾಡಿಬಿಟ್ರೆ ಭಾರಿ ಪಾಪ ಬರುತ್ತೆ. ಅದು ಗುರು ಏನು ಮಾಡ್ಕೋಬೇಕು ಅಂದರೆ ಪ್ರಾಯಶ್ಚಿತ್ತ ಮಾಡ್ಕೋಬೇಕು ಅಂತ ಹೇಳಿದ್ದಕ್ಕೋಸ್ಕರ ಹೇಳಿಬಿಟ್ಟೆ ತಪ್ಪಾಯಿತು, ಪ್ರಾಯಶ್ಚಿತ್ತ ಮಾಡ್ಕೋಬೇಕು, ಇಲ್ಲದೆ ಹೋದರೆ ಅದು ಸ್ವರ್ಗಕ್ಕೆ ಗಡ್ಡಿಯಾಗಿಬಿಡುತ್ತೆ ಅಂತ ಹೇಳ್ತಾರೆ. ತಿಳಿದೋ ತಿಳಿದರೆ ಪ್ರಶ್ನೆ ಉತ್ತರ ಕೊಟ್ಬಿಟ್ಟಿದ್ದಾರೆ ಆಗ್ಲೇ. ತಿಳಿದೋ ತಿಳಿದೋ ಅಂತ ಹೇಳಬೇಕಾದ್ರೆ ನೀವು ತಿಳಿದಿಲ್ಲ ಮಾಡ್ತಿದ್ದೀರಿ ಅಂತ ಹೇಳಿದರೆ ತಪ್ಪೇ, ಆದರೂ ಸ್ವಲ್ಪ ಎಫೆಕ್ಟ್ ಕಡಿಮೆ ಇರುತ್ತೆ. ತಿಳಿದು ಮಾಡಿದಾಗ ಏನಾಗುತ್ತೆ, ಅದು ಎಫೆಕ್ಟ್ ಜಾಸ್ತಿ ಇರುತ್ತೆ. ಆದ್ದರಿಂದ ವ್ಯತ್ಯಾಸ ಇದೆ, ಅದನ್ನ ಒಪ್ಪಲೇಬೇಕು ನಾವು. ಅದು ಓವರ್ ನೈಟ್ ಯಾರು ತಿಳ್ಕೊಂಡಿರೋದಿಲ್ಲ, ಆದ್ದರಿಂದ ತಿಳುವಳಿಕೆ ಬಂದ ಮೇಲೆ ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ಮಾಡ್ಕೊಂಬಿಟ್ಟು ಪರಿಹಾರ ಆಯಿತು. ತಿಳುವಳಿಕೆ ಬಂದ ಮೇಲೆ ಪಶ್ಚಾತ್ತಾಪ ಫಸ್ಟು, ಆಮೇಲೆ ಪ್ರಾಯಶ್ಚಿತ್ತ, ಆಗ ಪರಿಹಾರ. ಇಲ್ಲದೆ ಹೋದ್ರೆ ಇಲ್ಲ. ಸಮಸ್ತ ಸರ್ವರೂಪೇಶು ಸರ್ವಜೀವ ನಿಯಾಮಕ ಇತಿ ವಿದ್ಯಾತ್ಪರಂ ವಿಷ್ಣು ಮುಚ್ಚತೆ ತೇನ ಸಂಸ್ಕೃತೇಹೇ. ಇನ್ನು ಸ್ವಪ್ನಗಳ ಬಗ್ಗೆ ಬರುತ್ತೆ ಕೊನೆಯ ಘಟ್ಟ. ಇದರಲ್ಲಿ ಸ್ವಪ್ನಗಳು, ಕೆಲವು ಸ್ವಪ್ನಗಳನ್ನು ಕಂಡಾಗ ದುಸ್ವಪ್ನಗಳು ಅಂತ ಕರೀತಾರೆ. ಅಂಥ ಸ್ವಪ್ನಗಳು ಯಾವುದು, ಅವಾಗ ಏನು ಮಾಡಬೇಕು ಅಂತ ಉಪನಿಷತ್ ಹೇಳುತ್ತೆ. ದುಸ್ವಪ್ನ ಕಂಡಾಗ ಏನು ಮಾಡಬೇಕು, ಕೆಲವು ಸ್ವಪ್ನಗಳು ಮೃತ್ಯು ಸೂಚಕ, ಕೆಲವು ಅನಿಷ್ಟ ಸೂಚಕ, ಕೆಲವು ಕಾಲಮೃತ್ಯು ಸೂಚಕ, ಕೆಲವು ಅಪಮೃತ್ಯು ಸೂಚಕ, ಎಲ್ಲ ವ್ಯತ್ಯಾಸ ಹೇಳುತ್ತಾರೆ. ಅದಕ್ಕೆಲ್ಲ ಆಚಾರಕ್ಕೆ ಸಣ್ಣ ನೋಟ್ ಬರೀತಾರೆ ಕೆಲವು ಕಡೆಗೆ. ಬೃಹತ್ತಮಂ ಮಧು ಯದಿ ಸಹಾಪೂಪಂ ಪ್ರಭಕ್ಷಯೇತ್ ಸ್ವಪ್ನೇ ತಸ್ಯ ಅಚಿರಾನ್ ಮೃತ್ಯು ರಕ್ತಾಬ್ಜೆ ವಾಶಿರೋಧೃತೆ. ಯಾರು ಸ್ವಪ್ನದೊಳಗೆ ಜೇನಿನೊಳಗೆ ಅಪೂಪ ಅದ್ದಿ ತಿಂದಾಗ ಕನಸು ಕಂಡ್ರೆ ಅವನು ಬೇಗ ಸಾಯ್ತಾನೆ. ಗೊತ್ತಾಯ್ತು, ಸ್ವಪ್ನದಲ್ಲಿ ಎದ್ದು ತಿನ್ನದೆ ಬಿಟ್ಬಿಡಬಾರದು, ಆಮೇಲೆ ತಿನ್ನೋದು ಬಿಡಬಾರ್ದು. ಸ್ವಪ್ನದಲ್ಲಿ ಬಿದ್ದಾಗ ಕಂಡ್ರೆ ಅದು ಸೂಚನೆ. ಅದು ಸ್ವಪ್ನ ಕಾಣಿಸೋದು ಯಾರು, ದೇವರು. ಆದರೆ ದೇವರು ಸೂಚನೆ ಕೊಡ್ತಿದ್ದಾನೆ ಅಂತ ಅರ್ಥ. ಇನ್ನೊಂದು ರಕ್ತಾಬ್ಜೆ ವಾಶಿರೋಧೃತೆ, ಕನಸಿನೊಳಗೆ ತನ್ನ ತಲೆ ಮೇಲೆ ಎರಡು ಕೆಂಪು ಕಮಲ ಇದ್ದ ಕಂಡ್ರೆ, ತನ್ನ ತಲೆ ಮೇಲೆ ಎರಡು ಕೆಂಪು ಕಮಲ ಇದ್ದ ಕಂಡ್ರೆ ಒಂದು ಕಂಡ್ರೂ ಪರವಾಗಿಲ್ಲ, ಎರಡು ಕಾಣಬಾರದು. ಇದು ಬ್ರಹ್ಮಾಂಡೇ ಅಂತ ಕೊಟ್ರು. ಇವೆಲ್ಲ ಏನು ಮಾಡಬೇಕಾಗ, ಬಹಳ ಇಂಪಾರ್ಟೆಂಟ್. ದುಸ್ವಪ್ನ ಕಂಡಾಗ ಏನು ಮಾಡಬೇಕು ಅಂದರೆ, ದುಸ್ವಪ್ನ ಬೀಳೋದು ಯಾವಾಗೆಲ್ಲ ಎಲ್ಲ ರಾತ್ರಿ ಮಾಡಿರ್ತಾರೆ. ಹಗಲು ನಿದ್ರೆ ಮಾಡೋರಿಗೆ ಎಲ್ಲ ಹೇಳಿದ್ರೆ ಇದ್ರಲ್ಲ, ರಾತ್ರಿ ನಿದ್ರೆ ಮಾಡೋರು ಹೇಳ್ತಾರೆ. ರಾತ್ರ್ಯಾಸ್ತು ದೇವತಾ ದುರ್ಗಾ, ರಾತ್ರಿ ದೇವತೆ ಯಾರು, ದುರ್ಗಾದೇವಿ. ಅದಕ್ಕೆ ನವರಾತ್ರಿಯಲ್ಲಿ ದುರ್ಗಾ ಪೂಜೆ ಯಾತಕ್ಕೆ ಮಾಡ್ತಾರೆ ಅಂದರೆ ರಾತ್ರಿ ದೇವತೆ. ಗೊತ್ತಾಯ್ತಾ, ದುರ್ಗಾ ಅಂದರೆ ಯಾವ ದುರ್ಗಾ, ಮಹಾಲಕ್ಷ್ಮಿ ದುರ್ಗಾ. ರಾತ್ರ್ಯಾಸ್ತು ದೇವತಾ ದುರ್ಗಾ ದುಸ್ವಪ್ನೇ ಸಾ ಪ್ರಪೂಜಿತ. ದುಸ್ವಪ್ನ ಬಿದ್ದಾಗ ದುರ್ಗಾ ಪೂಜೆ ಮಾಡಿಬಿಟ್ಟರೆ ಪರಿಹಾರ ಆಗಿಬಿಡುತ್ತೆ. ಆದರೆ ಯಾವುದರಿಂದನೂ ಮಾಡಬಾರ್ದು, ರಾತ್ರಿ ಸೂಕ್ತ ಅಂತಿದೆ, ಅದನ್ನು ಜಪ ಮಾಡಬೇಕು. ಅದಕ್ಕೆ ದುಸ್ವಪ್ನ ಎಂದು ಬಿಡೋದು ಯಾರಿಗೆ ಗೊತ್ತು, ದಿವಸ ಹೇಳಿರಿ ಅಂತ ಹೇಳ್ತಾರೆ. ರಾತ್ರಿ ಮಲಗೋದಕ್ಕಿಂತ ಮುಂಚೆ ಏನು ಮಾಡಿ, ರಾತ್ರಿ ಸೂಕ್ತ ಹೇಳಿಬಿಟ್ರೆ ದುಸ್ವಪ್ನ ದೋಷ ಪರಿಹಾರ. ಇನ್ನು ಕ್ಲಿಯರಾಗಿ ನಮಗೆ ಆ ದುಷ್ಟ ದುಸ್ವಪ್ನ ಬಿದ್ದುಬಿಟ್ರೆ ಪಾಯಸೇನ ಹರೇನ್ ಮೃತ್ಯುಂ ರಾತ್ರಿ ಸೂಕ್ತಾದ ಅಕಾಲಿಕಂ. ಆಗ ಪಾಯಸದಿಂದ ಹೋಮ ಮಾಡಬೇಕು, ಮೊದಲು ಜಪ ಆಮೇಲೆ ಹೋಮ ಮಾಡಬೇಕು. ಹೋಮ ಮಾಡಬೇಕಾದ್ರೆ ಪಾಯಸದಿಂದ ಹೋಮ ಮಾಡಬೇಕು. ಅವಾಗ ಎರಡಿದೆ ಮೃತ್ಯು, ಎರಡು ವಿಧ ಇರಬಹುದು, ಕಾಲಿಕ ಮೃತ್ಯು ಅಥವಾ ಅಕಾಲಿಕ ಮೃತ್ಯು ಇರಬಹುದು. ಯದಿ ಕಾಲಿಕ ಮೃತ್ಯು ಸ್ಯಾತ್ ಪದಂಸಾ ಪರಮಂ ನಯೇ. ಕಾಲಮೃತ್ಯುವಾಗಿದ್ದರೆ ಅವರೇನಾಗ್ತಾರೆ, ಸದ್ಗತಿ ಹೋಗಿಬಿಡ್ತಾರೆ. ಗೊತ್ತಾಯ್ತಾ, ಕಾಲಮೃತ್ಯುವಾದರೆ ಸದ್ಗತಿ ಹೋಗಿಬಿಡ್ತಾರೆ. ಬಂದೆ ಸಹೈವ ವಿಷ್ಣುನಾ ಭಕ್ತಂ ವಿಷ್ಣೋಸ್ತದ್ವೇದಿನಂ ತಥಾ ರತಿತ್ವಾದ ಅಪರೋ ವಿಷ್ಣು ಮುಖ್ಯತೋ ರಾತ್ರಿ ರುಚ್ಯತೆ. ರಾತ್ರಿ ಸೂಕ್ತದಿಂದ ನಮಗೆ ಆಗೋದೇನು, ನೋಡೋದಕ್ಕೆ ದುರ್ಗಾ ಸ್ತೋತ್ರ ಕಂಡ ಕಾಣುತ್ತಲ್ಲ ಅಂದ್ರಲ್ಲ, ಮುಖ್ಯತಃ ರಾತ್ರಿ ಅಂದರೆ ವಿಷ್ಣುವೇ. ಎಲ್ಲ ಶಬ್ದನೂ ದೇವನ ಹೇಳಿದ್ರು, ರಾತ್ರಿ ಶಬ್ದ ಕೂಡ ಯಾರನ್ನು ಹೇಳೋದು, ವಿಷ್ಣುವೇ. ಅನಂತರ ದುರ್ಗಾದೇವಿಯನ್ನಾದ್ದರಿಂದ ಅಲ್ಲೂ ರಾತ್ರಿ ಸೂಕ್ತ ಪ್ರತಿಪಾದ್ಯನನ್ನು ನಾರಾಯಣ ಅಂತ ತಿಳ್ಕೊಂಡು ಆರಾಧನೆ ಮಾಡಬೇಕೇ ಹೊರತು ಇಲ್ಲದೆ ಹೋದರೆ ಪೂರ್ಣ ಫಲ ಕೊಡೋದಿಲ್ಲ ಅಂತ ಅರ್ಥ. ಸ್ತ್ರೀಯರು ಮತ್ತು ದೇವರಿಗೆ ಸ್ತ್ರೀಲಿಂಗ ಯಾತಕ್ಕೆ ಬಂತು ಅಂದರೆ ಬೇರೆ ಸ್ತ್ರೀರೂಪ ಇದೆಯಲ್ಲ, ಆದ್ದರಿಂದ ರಾತ್ರಿ ಅನ್ನೋ ಹೆಸರು ಸ್ತ್ರೀಲಿಂಗ ಮಾತ್ರ ದೇವನು ಹೇಳೇ ಹೇಳುತ್ತೆ. ತಸ್ಮಾದು ಹೋ ಸಹಿ ವೈದ್ಯವು ಭಕ್ತಿಯಾದು ಸ್ವಪ್ನ ದರ್ಶನೆ. ಆದ್ದರಿಂದ ಲಕ್ಷ್ಮೀನಾರಾಯಣ ಇಬ್ಬರನ್ನು ಕೂಡ ಪೂಜೆ ಮಾಡಬೇಕು ದುಸ್ವಪ್ನದ ಕಾಲಕ್ಕೆ. ಅದು ಕಾಲ ಮೃತ್ಯುವಾಗಿದ್ದರೆ ಸದ್ಗತಿಗೆ ಹೋಗ್ತಾರೆ, ಅಕಾಲ ಮೃತ್ಯುವಾದರೆ ಪರಿಹಾರ ಆಗುತ್ತೆ. ಗೊತ್ತಾಯ್ತಾ? ಅಕಾಲ ಮೃತ್ಯುವಾದರೆ ಪರಿಹಾರ ಆಗುತ್ತೆ, ಆದ್ದರಿಂದ ಯೋಚನೆ ಮಾಡಬಾರದು. ಅದರಿಂದ ಇನ್ನೂ ಕೆಲವಿದೆ. ಯದಂತಿ ಇತ್ಯಾದಿ ರುಚ ಸರ್ವ ಅಪಿ ದುಸ್ವಪ್ನ ದರ್ಶನೆ ಜಪ್ಯಾ ಇವ ವಿಶೇಷೋಯಂ ಹೋಮೋ ದುಸ್ವಪ್ನ ದರ್ಶನೇ. ರಾತ್ರಿ ಸೂಕ್ತೇನ ಭಗವಾನ್ ಸಾಕ್ಷಾತ್ ನಾರಾಯಣ ಪ್ರಭು ತತ್ಸನ್ನಿಧಾನ ದುರ್ಗಾಯಾಹ ಏಷೋ ಅರ್ಥ ಉಪಚಾರತಃ. ರಾತ್ರಿ ಸೂಕ್ತಿಗೆ ಅರ್ಥಗಳನ್ನು ಹೇಳ್ತಾವಳು, ಅಪೂರ್ವವಾದಂಥ ಅದೆಲ್ಲ ಕೂಡ ವಿಶೇಷವಾಗಿ ಅದನ್ನ ಹೆಚ್ಚೆಚ್ಚು ಓದ್ಕೋಬೇಕು. ಕೊನೆಗೇನು ಹೇಳಿದರು? ಪರೋಕ್ಷ ಜ್ಞಾನಿನೋ ವಿಷ್ಣು ಅಪರೋಕ್ಷಂ ರಜೆ ತ್ವರನ್. ಎಷ್ಟು ಇಂಪಾರ್ಟೆಂಟ್ ಹೇಳ್ತಾರೆ, ರಾತ್ರಿ ಸೂಕ್ತ ಜಪ ಮಾಡೋದರಿಂದ ಪಾರಾಯಣ ಮಾಡೋದರಿಂದ ಸರಿಯಾಗಿ ಅರ್ಥ ಮಾಡ್ಕೊಂಡು ಬಿಟ್ಟರೆ ಪರೋಕ್ಷ ಜ್ಞಾನ ಅಪರೋಕ್ಷ ಜ್ಞಾನ ಆಗುತ್ತೆ ಅಂತ ಹೇಳ್ತಾರೆ. ಅಷ್ಟು ಶ್ರೇಷ್ಠ ರಾತ್ರಿ ಸೂಕ್ತ. ಅಪರೋಕ್ಷ ಅದೇ ರೀತಿ ಅವಮಾನ. ಯದಂತಿ ಎಚ್ಚ ದೂರಕ್ಕೆ ಅದನ್ನು ಹೇಳ್ತಾರೆ. ಯದಂತಿ ಇತ್ಯಾದಿ ರುಚ, ಯದಂತಿ ಎಚ್ಚ ದೂರಕ್ಕೆ ಹೇಳ್ಬೋದು. ನಮಗೆ ಮೃತ್ಯು ಇರಬಹುದು, ಹತ್ತಿರದಲ್ಲಿ ಮೃತ್ಯು ಇರಬಹುದು, ದೂರದಲ್ಲಿ ಮೃತ್ಯು ಇರಬಹುದು. ಪವಮಾನ ವಿತಜ್ಜಹಿ, ಪವಮಾನ ಅದನ್ನು ಪರಿಹಾರ ಮಾಡುವಂತೆ ಕೇಳಿದೆ. ಆದ್ದರಿಂದ ಪವಮಾನ ಪಾರಾಯಣ ಕೂಡ ಅಪಮೃತ್ಯು ಪರಿಹಾರಕ್ಕೆ, ಅಪಮೃತ್ಯು ಪರಿಹರಿಸೋ ಅನಿಲ ದೇವ ಅದಿಟ್ಕೊಂಡೆ ದಾಸರು ಹೇಳಿದ್ದು. ಆಚಾರ್ಯರು ಉಲ್ಲೇಖ ಮಾಡಿದ ಮಾತಿದು, ಜಗನ್ನಾಥದಾಸರ ಮಾತು ಸುಮ್ಮನೆ ಹೇಳಿದ ಮಾತಲ್ಲದು. ಈ ಬೇತರೆಯ ಭಾಷ್ಯವನ್ನು ಮುಂದಿಟ್ಟುಕೊಂಡು ಆ ವೇದಕ್ಕೆ ಸಂಬಂಧಪಟ್ಟಂಥ ಮಾತನ್ನು ದಾಸರು ಹೇಳಿದ್ದಾರೆ. ಅವ್ರು ಹೇಳ್ಬೇಕಾದ್ರೆ ಹೇಳೇ ಬಿಡ್ತಾರೆ, ಸ್ವಂತನ ಹೇಳೋದಿಲ್ಲ. ಶ್ರುತಿ ಯುಕ್ತಿ ಮಾತುಗಳಲ್ಲ, ಶ್ರುತಿ ಶ್ರುತ್ಯುಕ್ತ ಮಾತುಗಳಿವು. ಇದೆಲ್ಲ ಓದ್ತಾ ಹೋದಂತೆ ನಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ. ವಿಷ್ಣು ಕೂಡ ಅಪರೋಕ್ಷ ಜ್ಞಾನಿಗಳು ಮಾಡಿಬಿಟ್ರೆ ಆನಂದ ಉನ್ನಾಗುತ್ತೆ. ಹೇಳಿದ ಮೋಕ್ಷದಲ್ಲಿ ಬರೀ ಜ್ಞಾನ ಇಲ್ಲ, ಮಾಡಿದರೂ ನಿಮಗೆ ಜ್ಞಾನ ಬರುತ್ತೆ. ಜ್ಞಾನ ಬಂತು ಮಾಡಿದರೆ ಅಪರೋಕ್ಷ ಜ್ಞಾನ ಬರುತ್ತೆ. ಅಪರೋಕ್ಷ ಜ್ಞಾನ ಅಂತೂ ಮಾಡಿದರೆ ಮೋಕ್ಷ ಆನಂದ ಆಚೆಯೇ ಆಗುತ್ತೆ. ಹೀಗಾಗಿ ರಾತ್ರಿ ಸೂಕ್ತಕ್ಕೆ ಪವಮಾನಕ್ಕೆ ಭಾರಿ ಮಹತ್ವ ಇರೋದ್ರಿಂದ ಪವಮಾನ ಪಾರಾಯಣಾದಿಗಳಿಗೆ ವಿಶಿಷ್ಟವಾದಂಥ ಒಂದು ಪ್ರಸಿದ್ಧಿ ಬಂದಿದೆ. ಕರ್ತವ್ಯವು ನಾಸಿ, ಅದು ಕೂಡ ಸನ್ಯಾಸಿಗಳಿಗೆ ಭಾರಿ ವಿಶೇಷ ಅಂತ ಹೇಳ್ತಾರೆ. ಮುಕ್ತಸ್ಯ ವಿವಿಧ ಇಸ್ತಸ್ಮಾತ್ ಜಪೋ ಯೋಗಸ್ಯ ಸರ್ವಥಾ ಕರ್ತವ್ಯೋ ನ್ಯಾಸಿಭಿ ರಾತ್ರಿ ಸೂಕ್ತಂ ಜಪ್ಯಂ ತ್ರಿಶೋ ಅಂಜಸ. ಆ ಮೂರು ಸತ್ಯ ಪಾರಾಯಣ ಮಾಡೋದು, ಯತಿಗಳಾದರೆ ಮೂರು ಸತ್ಯ ಮಾಡಿ ಅಂತ ಹೇಳ್ತಾರೆ. ಶ್ರೀಯಃಪತಿ ಯಜ್ಞಪತಿ ಇತ್ಯಾದಿ ಹೇಳ್ತಾ ಇನ್ನು ಕೊನೆಯೇ ಘಟ್ಟ. ಸರ್ವೈಶ್ಚ ವೈದಿಕ ಪದೈಹಿ ಅಪಿ ಲೋಕಶಬ್ದೈಹಿ ಮೇಘ ಅಗ್ನಿ ವಾರಿತಿ ತಲಾದಿ ರವೈಶ್ಚ ಸರ್ವೈಹಿ ಏಕೋಭಿಧೇಯ ಪರಿಪೂರ್ಣ ಗುಣಪ್ರಿಯೋಲಂ ನಾರಾಯಣೋ ಮಮ ಸದೈವ ಸುತುಷ್ಟಿಮೇತು. ಇದು ನೆನ್ಪಿಟ್ಟುಕೊಂಡ್ರೆ ಐತರೇ ಪಟ್ಟು ಸಾರ ಇದೆ. ಸರ್ವೈಶ್ಚ ವೈದಿಕ ಪದೈರಪಿ ಲೋಕಶಬ್ದೈಹಿ, ಎಲ್ಲ ವೈದಿಕ ಪದಗಳಿಂದ, ಎಲ್ಲ ಲೋಕದ ಶಬ್ದಗಳಿಂದ, ಲೌಕಿಕ ವೈದಿಕ ಭೇದ ಭಿನ್ನ ವರ್ಣಾತ್ಮಕ. ಆಮೇಲೆ ಮೇಘ ಅಗ್ನಿ ವಾರಿಧಿ, ಮೇಘಧ್ವನಿ ಅಗ್ನಿ, ಜೋರ ಅಗ್ನಿ ಇರುತ್ತಲ್ಲ, ಉರಿತರು ಜೋರ ಶಬ್ದ ಮಾಡುತ್ತೆ, ಚಡತಡದ ಶಬ್ದ ಮಾಡುತ್ತೆ ಉರಿತಿರ್ಬೇಕಾದ್ರೆ. ಆಧ್ವನಿ ಕೂಡ ಏನು ಹೇಳುತ್ತೆ? ದೇವರನ್ನು ಹೇಳುತ್ತೆ. ಆಮೇಲೆ ವಾರಿಧಿ ಸಮುದ್ರ ಧ್ವನಿ, ತಲ ಚಪ್ಪಾಳೆ ಹಾಕೋದು ಅಥವಾ ಹೀಗೆ ಹೊಡೆಯೋದು. ರವಾಯಿ ಸರ್ವೈಹಿ ಏಕೋಭಿಧೇಯ ಪರಿಪೂರ್ಣ ಗುಣ, ಪರಮಾತ್ಮ ಒಬ್ಬನೇ ಸರ್ವೋತ್ತಮನಾಗಿ ಪ್ರತಿಪಾದಿತನಾದವನು. ಅದು ಯಾರು ಪರಮಾತ್ಮ ಅಂದರೆ ಅದಂ ಮೈ ಪ್ರಿಯ, ಅದರ ಭಾರಿ ಪ್ರಿಯ ಪರಮಾತ್ಮ. ಮಮ ಸದೈವ ತುತುಷ್ಟಿ ಮೇಯಿತು. ಈ ಭಾಷ್ಯ ಬರೆದಿದ್ದಿನ ದೇವರೇನಾಗಬೇಕು? ಸಂಪೂರ್ಣ ಸಂತೋಷ ಪಡಲಿ ಅಂತ ಹೇಳ್ತಾ ಈ ಉಪನಿಷ್ ಭಾಷೆ ಪಾಠ ಮಾಡ್ತಾ ಅದೃಶ್ಯರಾಗಿದ್ದ ಆಚಾರ್ಯ ಗುರುದರ್ಶನೆ ಕೊಟ್ಟಿದ್ದು ಇದರಿಂದನೇ. ಅದು ಕೊನೆ ಕೂಡ ಏನು ಮಾಡಿದಾಗ, ಐತರೇ ಉಪನಿಷತ್ತನ ಭಾಷ್ಯ ಪಾಠ ಹೇಳ್ತಾ ಹೇಳ್ತಾನೆ ಆಚಾರ್ಯರು ಅನಂತೇಶ್ವರ ಸನ್ನಿಧಾನದಲ್ಲಿ ಅದೃಶ್ಯರಾಗ್ತಾರಾದ್ದರಿಂದ ಐತರೇ ಉಪನಿಷತ್ ಬಹಳ ಪ್ರಿಯವಾದ ಉಪನಿಷತ್ತು. ಅದು ತಿಳಿದಿರಬೇಕು. ಮತ್ತೆ ಸತ್ಯತೀರ್ಥರಿಗೆ ಬ್ರಹ್ಮಸೂತ್ರ ಭಾಷ್ಯ ಬರಲಿಕ್ಕಾಗಲಿ ಅವ್ರ ಹಿಂದೆ ಬರಲಿಕ್ಕಾಗಲಿ ಯಾತಕ್ಕೆ ಚಾನ್ಸ್ ಕೊಟ್ಟರು? ಇವ್ರ ಹತ್ರ ಮೂರು ಸತ್ತು ಓದಿದ್ರಂತೆ. ಎಸ್ತ್ರಿವಾರ ವಿತರಾಸುತ ಶಾಖ, ಮೂರು ಸರ್ತಿ ಆಚಾರ್ಯರ ಹತ್ರ ಪಾಠ ಕೇಳಿದ್ರಂತೆ. ಅದಕ್ಕೆ ಆಚಾರ್ಯರು ಭಾಳ ಪ್ರಿಯರಾಗಿರ್ತಾರೆ. ಅವ್ರು ಹಿಂಬಾಲಿಸೋಕ್ಕೂ ಸಾಧ್ಯವಾಯಿತು ಸ್ವಲ್ಪ ದೂರ. ಮೊದಲನೇ ಪ್ರತಿ ತಯಾರು ಮಾಡಿದ್ದು ಕೂಡ ಅವರೇನೆ. ಈ ದೃಷ್ಟಿಯಿಂದ ಐತರೇಯ ಉಪನಿಷತ್ತಿಗೂ ಆಚಾರ್ಯರಿಗೂ ತುಂಬ ಸಂಬಂಧ ಉಂಟು. ಇಷ್ಟು ಹೇಳಿ ಕೊನೆಗೆ ತಮ್ಮ ಸ್ವರೂಪ ಹೇಳ್ತಾರೆ. ಎಸ್ಸೇ ತ್ರಿಣ್ಣುಜಿದಾನೆ ವೇದವಚನೆ ರೂಪಾಡಿ ದಿವ್ಯಾನ್ಯನಂ ಬಟ್ ತದ್ದರ್ಶತ ಮಿತ್ಥಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮವಚೋನಯಂ ಪ್ರಥಮಕಂ ವೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಕಂ ಕೃತಮಿದಂ ಭಾಷ್ಯಂ ಹಿ ತೇನ ಪ್ರಭೌ ಅಂತ ಹೇಳಿ ಬಳಿತಾ ಸೂಕ್ತದ ಮಾತಿವೆಲ್ಲ ಅದಕ್ಕೆ ಅರ್ಥ ಹೇಳ್ತಾರೆ. ಅನುಶಬ್ದೋ ಜ್ಞಾನವಾಸಿ ಇತ್ಯಾದಿ ಹೇಳ್ತಾ ಬಳಿತಾ ಸೂಕ್ತಕ್ಕೆ ಈ ಅರ್ಥ ಹೇಗೆ ಬರುತ್ತೆ ಎಂಬುದನ್ನು ಹೇಳೋದಲ್ಲ, ಕೊಟೇಶನ್ ಕೊಟ್ಬಿಡ್ತಾರೆ. ಇತಿ ಚ ಇತಿ ಚ ಅಲ್ಲಿ ಹೇಳಬೇಕಾದ್ರೆ ತತ್ವ ಪ್ರದೀಪದಲ್ಲಿ ಇತಿ ಸದ್ಭಾವೆ ಅಂತ ಕೊಟ್ಟು ಮಾಡಿ ಆಚಾರ್ಯರೇ ಇದನ್ನು ಛಾಂದೋಗ್ಯದೊಳಗೆ ಸದ್ಭಾವೆ ಅಂತ ಹೇಳ್ತಾರೆ. ಈಗ ತತ್ವ ಪ್ರದೀಪ ಭಾವವೃತ್ತಿ ಅಂತ ಕರೀತಾರೆ. ಸೊ ಒಂದೇ ಗ್ರಂಥದ ಎರಡು ಭಾಗಗಳಿರಬೇಕು ಅಂತ ಅರ್ಥ, ಅಥವಾ ಎರಡು ಗ್ರಂಥಗಳಲ್ಲೂ ಬಂದಿದೆ ಅಂತ ಅರ್ಥ. ಈ ರೀತಿ ತಿಳಿಸಿದರು. ಇನ್ನೊಂದು ಕೊಟೇಶನ್ನು ಕೊಡ್ತಾರೆ, ಅದನ್ನು ಕೂಡ ಯಜುಸಂಹಿತಾಯಾಮ್ ಅಂತ ತತ್ವಪ್ರದೀಪದಲ್ಲಿ ಹೇಳ್ತಾರೆ. ಎರಡು ಕೊಟೇಶನ್, ಇತಿಚ ಒಂದು ಮತ್ತು ಇನ್ನೊಂದು ಇತಿಚ ಒಂದು. ಮೊದಲನೇದು ಭಾವವೃತ್ತ ಸದ್ಭಾವ, ಎರಡನೇದು ಯಜುಸಂಹಿತ, ಅದರಲ್ಲಿ ಬಂದಿದೆ ಅಂತ ತಿಳಿಸಿ ಮುಕ್ತಾಯ ಮಾಡ್ತಾ ಆಚಾರ್ಯರು ಮತ್ತೆ ಹೇಳ್ತಾರೆ. ಪೂರ್ಣಾಗಣ್ಯ ಗುಣೋದಾರ ಧಾಮ್ನೆ ನಿತ್ಯಾಯ ವೇಧಸೆ ಅಮಂದಾನಂದ ಸಾಂದ್ರಾಯ ಪ್ರೇಯಸೇ ವಿಷ್ಣವೇ ನಮಃ ಅಂತ ಮುಕ್ತಾಯ ಮಾಡಿ ಕೃಷ್ಣಾರ್ಪಣ ಅಂತ ಹೇಳ್ತಾರೆ ಮಹೇತರಿ ಉಪನಿಷತ್ ಭಾಷ್ಯ. ಇದಿಷ್ಟು ಅಲ್ಲಲ್ಲಿ ಭಾಷ್ಯದ ವೈಶಿಷ್ಟ್ಯ ಮಾತ್ರ ಹೇಳ್ತಾ ಬಂದಿದ್ದಷ್ಟೆ. ಇನ್ನು ನಾಳೆ ದಿವಸ ಛಾಂದೋಗ್ಯ ಉಪನಿಷತ್ ಭಾಷ್ಯ, ಅದು ಒಂದು ದಿವಸಕ್ಕೆ ಮುಗಿಸ್ಬೇಕು. ಈ ರೀತಿಯೇ ಎಲ್ಲ ಒಂಡೆಗಳು, ಮೂರು ದಿವಸನೂ ಒಂಡೇನೆ. ಏನು ಹೌದು. ಇವ್ರು ಏನು ಹೇಳ್ತಾರೆ ಗೊತ್ತಾ, ಇವ ಸ್ವಪ್ನದ ಬಗ್ಗೆ ಹೇಳಿಬಿಟ್ರೆ ಇದೇ ತಲೆಯಲ್ಲಿ ಕೂತಿರುತ್ತೆ, ಅದು ಕನಸ್ಕೊಂಡ್ರೆ ಏನು ಮಾಡಬೇಕು ಅಂತ ಹೇಳ್ತಾರೆ. ಗೊತ್ತಾಯ್ತಾರ, ಅದು ಯಾವ್ದು ಕೇಳಿರ್ತಾರೆ ವಾಸನೆ ಕ್ರಿಯೇಟ್ ಆಗುತ್ತೆ. ವಾಸನೆ ಕಂಡುಬಿಟ್ರೆ ಅಂತ ಕೇಳಿದರೆ ಸ್ವಪ್ನ ಬಿಡ ನಮ್ಮ ಕೈಲಿದ್ರೆ ಆಗೋದು, ನಮ್ಮ ಕೈಲಿಲ್ಲ. ಆದ್ದರಿಂದ ಆ ಸೂಚನೆ ಬರಬೇಕಂದ್ರೆ ಮಾತ್ರ ಕಾಣಿಸ್ತದೆ, ದೇವ್ರು ಕಾಣಿಸೋದಿಲ್ಲ. ಗೊತ್ತಾಯ್ತಾ, ಎಷ್ಟೇ ವಾಸನಮಯವಾದರೂ ಕೂಡ ವಾಸನ ಆಟೋಮೆಟಿಕ್ ಮಾಡೋಕ್ಕೆ ಸಾಧ್ಯ ಇಲ್ಲ. ವಾಸನ ಯಾರ ಅಧೀನ? ಭಗವದ್ ಅಧೀನ. ಆದ್ದರಿಂದಾಗಿನೆ ಅಂತ ಸ್ವಪ್ನ ಅಲ್ಲಿಗೂ ಬಿತ್ತು ವಾಸನ ಕಾರಣ ಆಯ್ತಾ ಹೊರತು ಮುಖ್ಯ ಪರಮಾತ್ಮನೇ ಹೇಳು, ಅದು ದೋಷ ಇಲ್ಲ. ಅಷ್ಟೇ ಗೊತ್ತಾಗುತ್ತೆ ಅಷ್ಟೇ ಹೊರತು ಅದೇ ಅದೇ ನಿಮಿತ್ತ ಅಲ್ಲ. ಅದು ಅದು ಗೊತ್ತಾಗಲ್ಲ. ಕೇಳಿದ ಸಂಸ್ಕಾರ, ಕೇಳಿದ ಸಂಸ್ಕಾರ ಐತೆ ಇಂಡಿಕೇಶನ್ ಅಂತ ಗೊತ್ತಾಗುತ್ತೆ ಅಷ್ಟೇ. ಅಷ್ಟೇ ಕೃಷ್ಣಾರ್ಪಣೆ ಹೇಳ್ತಾರೆ. ಸಾಯಂಕಾಲ ಪ್ರವಚನ ಇರುತ್ತೆ. ಪಾದಿಕ ಕ್ಷೇತ್ರದ್ದು ನಿನ್ನೆ ರಾತ್ರಿ ಸಾಯಂಕಾಲ ಹೇಳಿದ್ದೇನೆ. ಪಾದಿಕ ಕ್ಷೇತ್ರಕ್ಕೆ ಕಾಣಿಕೆ ಕೊಡ್ತಕ್ಕಂಥವರು ಈಗ ಸುಭದ್ರ ವಿಜಯವನ್ನು ಅಲ್ಲಿ ಬರೆಸ್ಬೇಕು, ಗ್ರಾನೇಟಲ್ಲಿ ಬರೆಸ್ಬೇಕು. ಒಂದು ಭವನದಲ್ಲಿ ಅಂತ ತೀರ್ಮಾನ ಆಗಿದೆ. ಅದಕ್ಕೋಸ್ಕರ ಪರಮಪೂಜ್ಯ ಕಾಣಿಗರು ಶ್ರೀಪಾದಂಗಳವರ ಅದು ಆಡಳಿತದಲ್ಲಿರ್ತಕ್ಕಂಥ ಮಠ, ಪಾದಿಕ ಕ್ಷೇತ್ರದ ಮಠ. ಎಲ್ಲ ಕಡೆ ಸುಭದ್ವಿಜಯ ಎಲ್ಲ ಮೂರ್ನಾಲ್ಕು ಕಡೆ ಆಗಿದೆ ನನ್ನ ಕಂಡಾಗೆ. ಈ ಊರಲ್ಲಿ ಒಂದಿದೆ, ಹೌದು ಹೈದರಾಬಾದಲ್ಲಿ ಒಂದಿದೆ, ಈ ಊರಲ್ಲಿ ಒಂದಿದೆ, ಪಾದಿಕದಲ್ಲೇ ಇಲ್ಲ. ಆದ್ದರಿಂದ ಪಾದಿಕದಲ್ಲಿ ಆಗಬೇಕು. ಪರಮಪೂಜ್ಯ ಭಂಡಾಗಿರು ಶ್ರೀಪಾದಂಗಳವರು ಈ ಸಲಹೆಯನ್ನು ಕೊಟ್ಟಿದ್ದಾರೆ. ಅದನ್ನು ಕಾಣೀರು ಸ್ವಾಮಿಗಳು ಒಪ್ಕೊಂಡ್ಬಿಟ್ಟು ಕೆಲಸ ಮಾಡಿಸ್ತಾ ಇದ್ದಾರೆ. ಆದ್ದರಿಂದ ಒಂದು ಶ್ಲೋಕ ಬರಲಿಕ್ಕೆ 1,000 ರೂಪಾಯಿ ಅಂತೆ ಕೊಡ್ಬೋದು. ಒಂದು ಸರ್ಗಕ್ಕೆ 50,000 ರೂಪಾಯಿ ಕೊಡ್ಬೋದು. ಇನ್ನು ಹೆಚ್ಚು ಬೇಕಾದ್ರೆ ಕೊಡೋರು ಕೊಡ್ಬೋದು, ಕಡಿಮೆನೂ ಕೊಡ್ಬೋದು, ಯಥಾಶಕ್ತಿ ಕೊಡ್ಬೋದು. 1,000 ಇನ್ಸ್ಟಾಲ್ಮೆಂಟ್ ಬೇಕಾದ್ರೆ ಕೊಡ್ಬೋದು, ಮತ್ತು ಇಲ್ಲೇ ಕೊಡ್ಬೋದು, ಅಥವಾ ಆಚಾರ ಮನೆ ಕರೆದು ಅಲ್ಲಿ ಬೇಕಾದ್ರೆ ಕೊಡ್ಬೋದು. ಅದಕ್ಕೊಂದು ರಸೀದಿ ತೊಗೊಂಡ್ಬಿಟ್ಟು ಇಟ್ಕೊಂಡ್ಬಿಟ್ಟು ಕೊನೆಗೆ ನಿಮ್ಮ ಹೆಸರನ್ನು ಕೂಡ ಅದರಲ್ಲಿ ಹಾಕ್ತಾರೆ, ಸೂಕ್ತ ಜಾಗದಲ್ಲಿ ಹೆಸರನ್ನು ಹಾಕಿಸ್ತಾರೆ. ಅದು ಸರಿಯಾಗಿ ಇಟ್ಕೊಂಡ್ರೆ ನಾವು ಒಂದು ಮುಂದಿನ ವರ್ಷದೊಳಗೆ ಮುಂದಿನ ಮಧ್ಯಮ ಒಳಗೆ ಅದು ಒಂದು ಸುಮಧ್ವೀಜಿಯ ಭವನ ಪಾದಕ ಕ್ಷೇತ್ರದಲ್ಲಿ ಆಗಬೇಕು ಅಂತೇಳಿ ಸಂಕಲ್ಪ ಶ್ರೀಗಳವರು ಮಾಡಿದ್ದಾರೆ. ಆದ್ದರಿಂದ ಅದು ನಮ್ಮ ಎಲ್ಲರ